ಮಹಾವೈಕರ್ಸ್ಥಾನಾಂಶೂರಯಂಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತಸಿಂಧುರಾಜಮಿತಂ ಭಷ್ಯಂ ಯದಾ ಶ್ಯಾಂಭುಜಾತ್ ಆವಿರ್ಭೂತಾನ್ರಪದ್ರೇ ತಥಾನ್ ಶ್ರೀಮದ್ಭಸಂ ಸೇವನಲಬ್ಧಶುದ್ಧ ವಿದ್ಯಾಸುರಾಮಕೋಮಲಾಯೇ ಕೃಪಾಲವಃ ಪಂಕಜನಾಪತಿಷ್ಠಾಃ ಕೃಪಾಲವಶ್ಯಾನ್ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ತದ್ಗಿರಿಪಾದ ಸಂಗೀವ್ಯಾಖ್ಯಾ ನಿನಾದ ದಲಿತಾಖಿಲ ದುಷ್ಟಸರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷದೀಕ್ಷಂ ಅಜೋಭ್ಯತೀರ್ಥಂಗರಾಜಮಹಂ ನಮಾಮಿ ಅಥೈತತ್ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದತೀರ್ಥಾರ್ಯಗುಹ ನಿಸೃತಂ ಗಂಗಾಸಂಗೇನ ನೈರ್ಮಲ್ಯಂ ರಥ್ಯಾಸ್ತಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿಸಿದ್ಧರ್ಥಂ ಸಂಗಮ್ಯಂತೆ ಗುರುಗಿರಃ ನಾರಾಯಣಂ ಗುಣೈಸರ್ವೈರ್ದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗೋಂಶ್ಚಾಪಿ ಲಬ್ಧ್ವಾ ಸುಸಾರ್ಥ ಉಚ್ಯತೆ ಓಂ ಅಥಾತೋ ಮಮ ಜಿಜ್ಞಾಸ ಓಂ ಬ್ರಹ್ಮಸೂತ್ರಗಳ ಮೂರನೇ ಪಾದದ ಮೂರನೇ ಅಧ್ಯಾಯದ ಎರಡನೇ ಪಾದ ಭಕ್ತಿ ಪಾದದ ಮಂಗಳ ಕಾರ್ಯಕ್ರಮ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಅದಕ್ಕೆ ಅತಃ ದೇವರ ಪ್ರಸಾದ ಸಿಗುತ್ತೆ, ಅದರಿಂದ ಲಭ್ಯವಾಗ್ತಕ್ಕಂಥದ್ದೇನು ಅಂತ
ಕೇಳಿ
ಹರಿಪ್ರಸಾದದ ಫಲ ಏನು ಅಂತ ಪ್ರಶ್ನೆ. ಊಟ ಪ್ರಸಾದದ ಫಲ ಏನು? ತೃಪ್ತಿ. ಪ್ರಸಾದದ ಫಲ ತೃಪ್ತಿ. ಹರಿಪ್ರಸಾದದ ಫಲ ಶಾಶ್ವತವಾದ ತೃಪ್ತಿ, ಅದನ್ನೇ ಮೋಕ್ಷ ಅಂತ ಕರೀತಾರೆ. ಶಾಶ್ವತವಾದ ತೃಪ್ತಿ ಅಂದರೆ ಮೋಕ್ಷ. ಎಷ್ಟೇ ಆದರೂ ಪ್ರಸಾದ ಆಗೋವರೆಗೂ ತೃಪ್ತಿ ಆಗೋದಿಲ್ಲ, ಅದೇ ರೀತಿ ನಿಮಗೆ ಹರಿಪ್ರಸಾದ ಆಗೋವರೆಗೂ ಮೋಕ್ಷ ಸಿಗೋದಿಲ್ಲ. ಯಥೋ ನಾರಾಯಣ ಪ್ರಸಾದ ಮೃತೆ ನ ಮೋಕ್ಷ ಅಂತ ಹೇಳಿ ಆ ನಾರಾಯಣ ಅನ್ನನ್ನು ಹೇಗೆ ತಿಳಿಬೇಕು, ಏನು ಮಾಡ್ತಾನೆ ಅಂತ ಕೇಳಿದ್ರೆ ಜನ್ಮಾದೇಶ ಇತ್ಯಾದಿಯಾಗಿ ಜಗಜ್ಜನ್ಮಾದಿ ಕಾರಣ ಅಂತ ಇಲ್ಲಿ ಪ್ರಮಾಣ ಏನು ಅಂತ ಕೇಳಿದರೆ ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿ ಶಾಸ್ತ್ರವೇ ಆಧಾರ. ಪರಮಾತ್ಮ ಶಾಸ್ತ್ರಗಮ್ಯನ ರೂಪ ಹೇಗೆ ಚಕ್ಷುರ್ಗಮ್ಯನೋ, ಶಬ್ದ ಹೇಗೆ ನಮಗೆ ಶ್ರೋತ್ರಗಮ್ಯನೋ, ಹಾಗೆ ಭಗವಂತ ಶಾಸ್ತ್ರಗಮ್ಯ ಅಂತ. ಶಾಸ್ತ್ರ ಇಲ್ಲದೆ ಕಣ್ಣಿಲ್ಲದೆ ಹೋದ ರೂಪಜ್ಞಾನ ಹೇಗಿರೋದಿಲ್ಲ, ಶಾಸ್ತ್ರಜ್ಞಾನ ಇಲ್ಲದವರಿಗೆ ಬ್ರಹ್ಮಜ್ಞಾನ ಬರೋದಿಲ್ಲ. ಶಾಸ್ತ್ರದಲ್ಲಿ ಏನೇನೋ ವಿಭಿನ್ನವಾದಂಥ ಅಭಿಪ್ರಾಯಗಳು ಕಾಣ್ತಾ ಇವೆ ಅಂತ ಕೇಳಿದರೆ ಕಾಣೋದಿಲ್ಲ. ಒಂದು ತತ್ವ ಸಮನ್ವಯ ಆಯಿತು, ಸರಿಯಾದ ಸಮನ್ವಯ ಮಾಡಿಕೊಂಡ ಯಾವ ವಿರೋಧವೂ ಬರೋದೇ ಇಲ್ಲ. ವಿಷ್ಣುವೇ ಜಗಜ್ಜನ್ಮಾದಿ ಕಾರಣ ಅನ್ನೋದು ಸ್ಪಷ್ಟ ತಿಳಿಯುತ್ತೆ. ಅವೇ ಸಮನ್ವಯ ಮಾಡೋ ಕ್ರಮವನ್ನೆಲ್ಲ ತೋರಿಸಿಕೊಟ್ಟು ಸಮನ್ವಯಾಧ್ಯಾಯದಲ್ಲಿ ಪರಮಾತ್ಮನ ಗುಣಪೂರ್ಣತ್ವ ಸಮನ್ವಯ. ಯಾವುದೇ ಒಂದು ಗುಣ ತಗೊಂಡ್ರೂ ಕೂಡ ದೇವರಲ್ಲಿದೆ, ದೇವರಲ್ಲೇ ಇದೆ, ದೇವರಲ್ಲಿರಷ್ಟು ಯಾರಲ್ಲೂ ಇಲ್ಲ. ಇದು ದೇವರ ಸಮನ್ವಯ ಅಂತ ಹೇಳಿದರೆ ಅವನೂ ಶ್ರೀಮಂತ ಎಂಬ ರೀತಿಯಲ್ಲಿ ಶ್ರೀಮಂತನಲ್ಲ, ಅವನೇ ಶ್ರೀಮಂತ ನಿರವಧಿಕ ಅನವಂತ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ. ನಿರಧಿಕವಾದ ಗುಣಗಳು ಮತ್ತು ಪರಿಪೂರ್ಣವಾದ ಗುಣಗಳು, ನಿತ್ಯವಾದ ಗುಣಗಳು, ಇದು ದೇವರ ವೈಶಿಷ್ಟ್ಯ ಅಂತ ಸಮನ್ವಯ ಮಾಡ್ತಾ. ಆಮೇಲೆ ದೋಷಗಳೇನಾದ್ರು ಇರ್ಬೋದು ಅಂತ ಕೇಳಿದರೆ ಒಂದು ದೋಷವೂ ಇಲ್ಲ. ಒಂದು ಲೋಕದಲ್ಲಿ ವ್ಯಾಪ್ತಿ, ಎತ್ತರ ಸುಖಂ ತತ್ರ ತತ್ರ ದುಃಖಂ ಅಂತ ಹೇಗೋ, ಎತ್ತರ ಗುಣಃ ತತ್ರ ದೋಷಃ ಅಂತ ಒಂದು ವ್ಯಾಪ್ತಿ, ಗುಣಗಳ ದೀಪದಗಳ ಕತ್ತಲು ಅಂತಾರಲ್ಲ ಹಾಗೆ. ದೇವರಲ್ಲಿ ದೋಷ ಇದೆಯೋ ಅಂದರೆ ದೇವರಲ್ಲಿ ದೋಷ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ದೋಷ ಇಲ್ಲ ಅಂದರೆ ಎಷ್ಟೂ ದೋಷ ಇಲ್ಲ, ಸಕಲ ದೋಷ ವಿವರ್ಜಿತ. ನಾರಾಯಣಂ ಗುಣೈಸ್ತರ್ವ ಇರುದೀರ್ಣಂ ಸಮನ್ವಯಾಧ್ಯಾಯ ಸರ್ವ ದೋಷವರ್ಜಿತಂ ಅವಿರೋಧಾಧ್ಯಾಯ. ಯಾವುದೇ ವಿರೋಧವೂ ಇಲ್ಲ ಅಂದರೂ ಒಂದೇ, ದೋಷ ದೂರತ್ವ ಸಮರ್ಥನೆ ಅಂದರೆ ಒಂದು ಅವಿರೋಧ ಅಧ್ಯಾಯ, ದೋಷ ದೂರತ್ವ ಸಮರ್ಥನೆ ಮಾಡ್ತಕ್ಕಂಥ ಅಧ್ಯಾಯ. ಆಯಿತು, ದೇವರನ್ನ ಗುಣಪೂರ್ಣ ಅಂತ ತಿಳಿದಾಯಿತು, ದೋಷ ದೂರ ಅಂತ ತಿಳಿದಾಯಿತು. ಮುಂದೇನು ಮಾಡಬೇಕು ಅಂದರೆ ಸಾಧನೆ ಮಾಡಬೇಕು. ಸಾಧನೆ ಒಂದು ವಸ್ತು ಇದೆ ಅಂತ ಗೊತ್ತಾದ ಮೇಲೆ, ಅದು ಶ್ರೇಷ್ಠ ಅಂತ ಗೊತ್ತಾದ ಮೇಲೆ ಅದನ್ನು ನಾವು ಪಡಿಬೇಕು, ಅದನ್ನೇ ಸಾಧನ ಅಂತ ಕರೀತಾರೆ. ಸಾಧ್ಯವನ್ನು ಯಾವುದು ತಲುಪಿಸುತ್ತೋ ಅದು ಸಾಧನ. ಅಂತ ಸಾಧನ ಯಾವುದು ಅಂತ ಹೇಳೋದು ಸಾಧನಾಧ್ಯಾಯ ಹೊರಟು. ಮೊದಲನೇ ಪಾದದೊಳಗೆ ವೈರಾಗ್ಯ ಪಾದ ಅಂತ ಕರೀತಾರೆ. ವೈರಾಗ್ಯ ಇಲ್ಲದವರು ಸಾಧನೆ ಇಲ್ಲ. ಸಾಧನೆಗೆ ಅತ್ಯಂತ ಮುಖ್ಯವಾಗಿ ಬೇಕಿರತಕ್ಕಂಥ ಒಂದು ಸಾಧನ ಅಂದರೆ ವೈರಾಗ್ಯ. ವೈರಾಗ್ಯ ಇಲ್ಲದವನಿಗೆ ಎಂದೂ ಕೂಡ ಭಗವದ್ ಅನುಗ್ರಹ ಮತ್ತು ಮೋಕ್ಷ ಪ್ರಾಪ್ತಿ ಯಾವುದೂ ಸಾಧ್ಯ ಇಲ್ಲ. ಬಹಳ ಸುಲಭ. ಹಸಿವಿಲ್ಲದವನಿಗೆ ಊಟ ಇಲ್ಲ ಅಂದರೆ ಹಾಗೂ ಹಾಕಿ, ಹಸಿವಿಲ್ಲದವನಿಗೆ ಎಷ್ಟೇ ಪಂಚಭಕ್ಷ ಪರಮಾನ್ನ ಹಾಕಿದರೂ ಕೂಡ ಅವನಿಗೆ ಹಸಿವಿಲ್ಲದವನಿಗೆ ಪಂಚಭಕ್ಷ ಪರಮಾನ್ನ ಹಾಕಿದರೂ ಕೂಡ ರುಚಿಸೋದಿಲ್ಲ. ಹಾಗೆ ವೈರಾಗ್ಯ ಇಲ್ಲದವನಿಗೆ ಯಾವ ಜ್ಞಾನವೂ ಹಿಡಿಸೋದಿಲ್ಲ. ಅರ್ಥ ಮಾಡಿಕೊಂಡ್ರೆ ವೈರಾಗ್ಯ ಒಂದು ಅತ್ಯಂತ ಮುಖ್ಯವಾದ ಗುಣ. ಅದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಅದು ಊಟಕ್ಕೆ ಹಾಕೋದಿಲ್ಲ ಅಂದರೆ ಹಸಿವಿರೋದಿಲ್ಲ ಅಂತ ಹೇಳಿ. ಹಸಿವಿದ್ದ ಊಟ ಹಾಕಿದರೆ ಹೇಗೆ ಅನುಕೂಲ ಆಗುತ್ತೋ, ನಮಗೆ ಯಾವಾಗ ವೈರಾಗ್ಯ ಬಂದ ಮೇಲೆ ಭಕ್ತಿ ಇತ್ಯಾದಿ ಅರ್ಥ ಆಗ್ತದೆ. ಇವತ್ತು ನಮ್ಮಲ್ಲಿ ಏನಾಗಿದೆ, ವೈರಾಗ್ಯ ಹುಡಿಸೋ ಪ್ರಸಕ್ತಿ ಇಲ್ಲ, ಬರೀ ಪಾಂಡಿತ್ಯ ಕೊಡೋ ಪ್ರಸಕ್ತಿ ಇರೋದ್ರಿಂದ ಅದು ಉಪಯೋಗ ಬಿಟ್ಟೋದಿಲ್ಲ. ಹಸಿವು ಇದ್ದವನಿಗೆ ಹೇಗೆ ಅನ್ನದ ರುಚಿ ಗೊತ್ತಾಗ್ತದೋ, ವೈರಾಗ್ಯ ಇದ್ದವನಿಗೆ ಜ್ಞಾನದ ರುಚಿ ಗೊತ್ತಾಗ್ತದೆ. ಹಸಿವು ಅನ್ನ, ಈ ಕಡೆಗೆ ಜ್ಞಾನ, ಮತ್ತು ವೈರಾಗ್ಯ ಲಿಂಕ್ ಇರೋದು, ಅದು ಅರ್ಥ ಮಾಡಿಕೊಂಡು ವೈರಾಗ್ಯ ಪಾದವನ್ನು ಹೇಳಿ. ಅದಿಷ್ಟು ವೈರಾಗ್ಯ ಪಾದ ಸಾರವನ್ನು ಆಚಾರ್ಯರು, ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚತಮೋ ಜ್ಞಾನೇನ ಇವ ಪರಂಪದಂ, ಇಷ್ಟು ಮಾತಲ್ಲಿ ತಿಳಿಸಿಬಿಡ್ತಾರೆ. ಎಷ್ಟೇ ನೀವು ಶುಭ ಕರ್ಮಗಳನ್ನು ಮಾಡಿ ನಿಮ್ಮ ಸ್ವರ್ಗ ಸಾಕಲ್ಲ ಅಂತ ವಾದ ಮಾಡಿದರೆ ಅದಕ್ಕೆ ಬರೀ ಪುಣ್ಯಕರ್ಮ ಬೇಕಾದಷ್ಟು ಮಾಡೋಣ. ಈ ಜ್ಞಾನ ಯಾತಕ್ಕೆ? ಜ್ಞಾನ ಬೇಕು ಅಂತಾದ್ರೆ ವೈರಾಗ್ಯ ಬೇಕು. ಇವಾಗ ಜ್ಞಾನನೇ ಬೇಡ ಅಂದರೆ ಬರೀ ಕರ್ಮದಿಂದ ಮಾಡ್ತೀಯ ಅಂದರೆ ಸಾಧ್ಯ ಇಲ್ಲ. ಎಷ್ಟೇ ಶುಭಕರ್ಮ ಮಾಡಿದರೂ ಕೂಡ, ಕೋಟಿ ಕೋಟಿ ಅಶುಭ ತ್ಯಾಗ ಮಾಡಿದರೂ ಕೂಡ ಜ್ಞಾನ ಇಲ್ಲದೆ ಹೋದರೆ ಹಬ್ಬಬ್ಬ ಅಂದರೆ ಸ್ವರ್ಗಕ್ಕೆ ಹೋಗ್ತಾನೆ ಹೊರತು ಅದ್ರ ಮೇಲೆ ಹೋಗೋದಿಲ್ಲ. ಹಬ್ಬಬ್ಬ ಅಂತ ಸ್ವರ್ಗಕ್ಕಿಂತ ಹೆಚ್ಚು ಕೊಡೋ ಸಾಧ್ಯತೆನೇ ಇಲ್ಲ, ಅದರಿಂದಾಗಿಯೇ ಬೇರೆ ಇಲ್ಲ. ಆಮೇಲೆ ಬರೀ ಎಂಥ ನಾವು ಕೆಟ್ಟ ಕೆಲಸ ಪಾಪಗಳನ್ನ ಮಾಡಿದರೂ ಕೂಡ ನರಕ ಆಗ್ತದೆ, ಅಂಧಂತಮಸ್ಸು ಆಗೋದಿಲ್ಲ. ಅಂಧಂತಮಸ್ಸು ಆಗಬೇಕಾದ್ರೆ ಬೇರೆ ಪಾಪನೇ ಮಾಡಬೇಕು, ಮೋಕ್ಷ ಆಗಬೇಕಾದ್ರೆ ಬೇರೆ ಪುಣ್ಯನೇ ಮಾಡಬೇಕು. ಹಾಗಿದ್ರೆ ಬೇರೆ ಪುಣ್ಯ ಯಾವುದು ಬೇರೆ ಇದೆ ಅಂತ ಕೇಳಿದ್ರೆ ಮಿಥ್ಯಾಜ್ಞಾನೇನ ಚ ತಮಃ. ನಮಗೆ ತಮಸ್ಸು ಆಗಬೇಕಾದ್ರೆ ಮಿಥ್ಯಾಜ್ಞಾನೇ ತಮಸ್ಸಿಗೆ ಕಾರಣ. ನಮಗಿರೋದೇ ಅದು ಬಹಳ ತಮಸೆ ಅಂತ ಕೇಳಿದ್ರೆ ಮಿಥ್ಯಾಜ್ಞಾನವೇ ಹೆಚ್ಚಾಗಿರೋದು. ಯಾವುದೇ ಅಶುಭ ಕರ್ಮಕ್ಕಿಂತ ದೊಡ್ಡ ಪಾಪ ಮಿಥ್ಯಾಜ್ಞಾನ, ಅದ್ರ ಮಧ್ಯನೇ ಮನುಷ್ಯ ಓಡಾಡ್ತಿದ್ದಾನೆ. ಅದರಿಂದಾಗಿನ ಮಿಥ್ಯಾಜ್ಞಾನೇನ ಚ ತಮಃ, ಅಂಧಂತಮಸ್ ಪ್ರಾಪ್ತಿಯಾಗುತ್ತೆ. ಜ್ಞಾನೇನೈವ ಪರಂಪರ. ಹಾಗಿದ್ರೆ ಏವ ಶಬ್ದ ಎಲ್ಲ ಶುಭೇನ ಕರ್ಮಣ ಸ್ವರ್ಗಂ ಅಂತ ಹೇಳಿದ್ರಿಂದ ಸ್ವರ್ಗಮೇವ ಅದ್ರ ಮೇಲೆ ಇಲ್ಲ, ಅಲ್ಲಿ ಹೋಗ್ಬೇಕು ಮತ್ತೆ. ಹಿರಯಮೇವ ಇಲ್ಲಿ ತಮಯೇವ ಕೊಡೆ ತಗೊಂಡ್ರೆ ಮೋಕ್ಷ ಬರುತ್ತೆ. ಜ್ಞಾನೇನೈವ ಪರಂಪರ, ಜ್ಞಾನೇನ ಪರಂಪದಮೇವ. ಮತ್ತೆ ಜ್ಞಾನೇನೈವ ಪರಂಪರಂ ಪರಂಪದ, ಏನು ಕಡಿಮೆ ಪರ ಕೊಟ್ಟರು ಕೂಡ ಉಪಯೋಗ ಇಲ್ಲ, ಮೋಕ್ಷನೇ ಕೊಡ್ತಾರ. ಅದರಿಂದಾಗಿನೇ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಜ್ಞಾನ ಸಂಪಾದನೆ. ಅದು ಬೇರೆದರ ಮೇಲೆ ವೈರಾಗ್ಯ ಬಂದರೆ ಜ್ಞಾನಕ್ಕೆ ಬರ್ತಾರೆ. ವೈರಾಗ್ಯ ಅಂದರೆ ಮೊದಲಿಗೆ ನಿರಾಶಾವಾದ ಅಲ್ಲ, ನಿರಾಶವಾದ ವೈರಾಗ್ಯ ಅಲ್ಲ. ಏನೂ ಬೇಡ ನಿರಾಶವಾದ, ಇವರಿಗೆ ಲೌಕಿಕ ಬೇಡ, ಕ್ಷುಲ್ಲಕ ಪದಾರ್ಥಗಳು ಬೇಡ, ಅದನ್ನು ವೈರಾಗ್ಯ ಅಂತಾರೆ. ಹೊರತು ಯಾವುದೂ ಬೇಡ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೋತಾರೆ ಅಷ್ಟೇ, ಅದು ಉಪಯೋಗ ಇಲ್ಲ. ಯಾವ್ದು ಅನೇಕರು ವೈರಾಗ್ಯನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೈರಾಗ್ಯಪಾದ ನಿಜವಾದ ಅರ್ಥ ಕ್ಷುಲ್ಲಕ ವಸ್ತುಗಳ ಮೇಲೆ ಅನಾದರ ಹುಟ್ಟಬೇಕು, ಅದು ವೈರಾಗ್ಯ. ಹೇಯ ಪದಾರ್ಥಗಳ ಮೇಲೆ ಹೇಯತ್ವ ಬುದ್ಧಿ ಬಂದರೆ ವೈರಾಗ್ಯ, ಸರ್ವತ್ರ ಹೇಯತ್ವ ಬುದ್ಧಿ ಬಂದರೆ ವೈರಾಗ್ಯ ಅಲ್ಲ. ಅದು ಉಪಾದೇಯತ್ ಪಡೆದಾಗ ಉಪಾದೇಯತ್ವ ಬುದ್ಧಿನೇ ಬರಬೇಕು. ಹಾಗಿದ್ರೆ ವೈರಾಗ್ಯ ಬಂದಾಗ ಮುಂದೇನು ಮಾಡಬೇಕು ಅಂದರೆ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ, ಭಕ್ತಿಪಾದ ಪ್ರಾರಂಭ ಮಾಡ್ತಾರೆ. ನಮಗೆ ಭಕ್ತಿ ಬರಬೇಕು ಅಂತ ಆಯ್ತು. ಬರೀ ವೈರಾಗ್ಯದ ಸಿಗೋದಿಲ್ಲ, ಬರೀ ಹಸಿವಾದ್ರೆ ಹೊಟ್ಟೆ ತುಂಬುತ್ತಾ? ಹಸಿವೆ ಆಗಬೇಕು, ಅದು ಅನ್ನ ಸಿಗಬೇಕು. ಆಮೇಲೆ ಅನ್ನ ಭುಕ್ತಿ, ಹಸಿವು ಭುಕ್ತಿ ಹೇಗೋ ನಮಗೆ ವೈರಾಗ್ಯ ಭಕ್ತಿ ಹಾಗೆ. ವೈರಾಗ್ಯಕ್ಕೂ ಭಕ್ತಿ, ಭುಕ್ತಿ ಭಕ್ತಿ, ಭುಕ್ತಿ ದೇಹಕ್ಕೆ ಭಕ್ತಿ ಜೀವಕ್ಕೆ. ಅರ್ಥ ಮಾಡಿಕೊಂಡು ಜೀವನ ಪುಷ್ಟಿ ಮಾಡ್ತಕ್ಕಂಥ ವಸ್ತು ಯಾವುದು ಅಂದರೆ ಭಕ್ತಿ. ಭಕ್ತಿ ಇಲ್ಲದವನು ದಷ್ಟಪುಷ್ಟವಾಗಿ ಮೆಂಟಲಿ ಇರ್ತಾನೆ, ಊಟ ಇದ್ದವನು ದಷ್ಟಪುಷ್ಟು ಫಿಸಿಕಲಿ ಇರ್ತಾನೆ. ಅದು ಫಿಸಿಕಲಿ ಎಷ್ಟೇ ದಷ್ಟಪುಟ್ಟಿದ್ರೂ ಒಂದು ದಿವಸ ಹೋಗಲೇಬೇಕು. ಭಕ್ತಿ ಹಾಗಲ್ಲ, ಶಾಶ್ವತವಾದ ಪುಷ್ಟಿಯನ್ನು ಕೊಡ್ತದೆ. ತುಷ್ಟಿ ಪುಷ್ಟಿ ಕ್ಷುದಪಾಯೋ ಅನುಘಾಸಂ ಅಂತ ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ. ಹಾಗೆ ತುಷ್ಟಿ ಸಿಗ್ತದೆ, ಪುಷ್ಟಿ ಸಿಗ್ತದೆ, ಕ್ಷುದಪಾಯ ಆಗ್ತದೆ, ಹಸಿವು ಪರಿಹಾರ ಆಗ್ತದೆ ಅಂತ ಅರ್ಥ. ಭಕ್ತಿಗೆ ಏನು ಹೇಳಬೇಕು ದೇವರಲ್ಲಿ ಬರಬೇಕು ಅಂತ ಕೇಳಿದರೆ, ಇವರು ಸಾವಿರ ಕೆಲಸ ಮಾಡಿ ಭಕ್ತಿ ಹುಟ್ಟೋದಿಲ್ಲ. ಜ್ಞಾನ ಬಂದರೆ, ಮಹಾತ್ಮ ಜ್ಞಾನ ಬಂದರೆ ಭಕ್ತಿ ಹುಟ್ಟು. ಇವರು ನಮಸ್ಕಾರ ಮಾಡಿ ಎಷ್ಟು ನಮಸ್ಕಾರ ಮಾಡಲಿಕ್ಕೆ, ಯಾರು ದೊಡ್ಡವ್ರಿಗೆ ಗೊತ್ತಾ, ಎಷ್ಟು ದೊಡ್ಡವ್ರಿಗೆ ಗೊತ್ತಾ ಅಂತ ಯಾರು ಅವನಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಇವ್ರು ದೊಡ್ಡವನು ಅಂತ. ಕಷ್ಟ ಖಾಲಿ ಬಿಡುತ್ತಾರೆ. ಇವರು ದೇವರು ಮಹಿಮಾ ತಿಳಿಬೇಕು. ಮಹಿಮಾ ತಿಳಿದಕ್ಕೆ ಏನು ಮಾಡ್ತಾರೆ, ಜಗಜನ್ಮಾದಿ ಕರ್ತೃತ್ವ ಅರ್ಥ ಆಗಬೇಕು. ನಮಗೆ ಜಾಗೃತ ಪ್ರಪಂಚ, ಜಾಗೃತ ಪ್ರಪಂಚ ಏನಾಗಿದೆ ಅಂದರೆ ನಾವು ಮಾಡ್ತೇವೆ ಅನ್ನೋ ಭ್ರಮೆ ಇದೆ, ಇನ್ನೊಬ್ಬರು ಮಾಡ್ತಾ ಇದ್ರೆ ಭ್ರಮೆ ಇದೆ. ಅದು ಸ್ವಪ್ನಲೋಕಕ್ಕೆ ಹೋದ್ರು, ಸ್ವಪ್ನಲೋಕಕ್ಕೆ ಉಳಿದವರು ಎಂಟ್ರಿನೇ ಇಲ್ಲ. ಸಂಧೆಯ ಸೃಷ್ಟಿ ರಾಹ ಈ ಹೋಗಿ, ಅಲ್ಲಿ ಯಾರು ಮಾಡಿದ್ರು, ವಿರೋಧ ಪಡಿಸೋರು ಮಾಡಿದ್ರು ಅಂತ ಹೇಳಾಗಿಲ್ವಲ್ಲ ಆತ ಇದ್ದು. ಮತ್ತು ಬಾಂಬ್ ಗೀಮಾಗಿ ವಿರೋಧ ಪಡಿಸೋರು ಆಗ್ತದೆ. ಸಿಡ್ಲು ಹೊಡೆದ್ರೆ ದೇವರು ಮಾಡಿಸ್ತಾರೆ. ಅದು ಬಾಂಬ್ ಸಿಡ್ಲು ಹೊಡೆಸೋ ಶಕ್ತಿ ಇವರಿಗಿಲ್ಲ, ಸಿಡ್ಲು ಹೊಡೆದ ಸಾಯೋ ಶಕ್ತಿ ಇದೆ ಹೊರತು ಸಿಡ್ಲು ಹೊಡೆಯೋ ಶಕ್ತಿ ಇಲ್ಲ. ಅದರಿಂದಾಗಿನೇ ಕೆಲವೆಲ್ಲ ದೈವಿಕವಾದದ್ದು. ಸ್ವಪ್ನದಲ್ಲಿ ಬರೀ ದೇವ್ರ ವ್ಯಾಪಾರ, ಹರಿವಾಯುಗಳು ರುದ್ರದೇವರು ಅಷ್ಟೇ. ಮುಖ್ಯವಾಗಿ ಕರ್ತ ಅಂತ ಸಾಕ್ಷಾತ್ ನಾರಾಯಣ. ಸಂಧೆ ಸೃಷ್ಟಿ ರಾಹಿಗೆ ಹೋಗಿ ಸ್ವಪ್ನ ಬಿಡದೇ ಇಲ್ಲ. ಈ ಮತ್ತೆ ಕಣ್ಣಿಲ್ದವರೇ ಜಾಗ್ರತ ವೈದ್ಯರು ಹೊಡೆಯ ಪದಾರ್ಥ ಕಾಣದೇ ಇರಬಹುದು. ಕುರುಡನಿಗೂ ಕನಸು ಬಿಡ್ತಾವೆ ಅಂತ ಸೈಕಾಲಜಿ ಒಪ್ಕೊಂಡ್ಬಿಟ್ಟಿದೆ. ಕುರುಡನಿಗೂ ಕನಸು, ಕುರುಡು ಕನಸು ಬಿಡ್ತಾವಂತೂ ಕುರುಡು ಕನಸು ಬಿಡಬೇಕು ಅವರಿಗೆ, ಕನಸು ಗ್ಯಾರಂಟಿ. ಅಲ್ಲಿ ಅಲ್ಲಿ ಭಗವದ್ ವ್ಯಾಪಾರ ಮಾತ್ರ ಇರೋದ್ರಿಂದಾಗಿನೇ ಪರಮಾತ್ಮ ಸೃಷ್ಟಿ ಆಗ್ತಾ ಇದೆ. ಸ್ವಪ್ನ ಸುಳ್ಳು, ಅದೇ ಸೃಷ್ಟಿ ಮಾಡೋದು ಅಂದರೆ ಸತ್ಯ ಅಂತೇಳಿ. ಮಾಯಾ ಮಾತ್ರ ಅದು ಭಗವದ್ ಇಚ್ಛೆಯಿಂದ ಬಂದಿದೆ, ಅದು ನಿಮಿತ್ತ ಕಾರಣ. ಉಪಾದಾನ ಕಾರಣ ಅಂಬೋದು ವಾಸನ, ಆದ್ದರಿಂದ ಸ್ವಪ್ನ ಸುಳ್ಳಲ್ಲ. ಆದರೆ ಕಾಸ್ತೇನ ಅನಭಿವ್ಯಕ್ತ ಸ್ವರೂಪ, ಅಭಿವ್ಯಕ್ತ ಜಾಗ್ರತ ಅವಸ್ಥೆ ಅಭಿವ್ಯಕ್ತ, ಅದು ಕಾಸ್ತೇನ ಅನಭಿವ್ಯಕ್ತವಾದದ್ದು ಸ್ವಪ್ನವಾದ್ದರಿಂದ ಅದರಲ್ಲಿ ಭಗವದ್ ವ್ಯಾಪಾರ ಇದೆ. ಸರಿ, ಅದು ಸೂಚಕತ್ವಾದಿಗಳು ಮುಂದೆ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಆಯಿತು ಸ್ವಪ್ನ ಕೊಡೋದು ದೇವರ ಕೆಲಸ, ಮುಂದೆ ಸ್ವಪ್ನದಿಂದ ಏಳಿಸೋದು ಯಾರು ಅಂತ ಪ್ರಶ್ನೆ ಬಂತ ಕೇಳಿದ್ರೆ ಹೇಳ್ತಾರೆ, ಏಳಿಸೋದು ಪರಮಾತ್ಮನೇ. ಸ್ವಪ್ನವನ್ನು ಕೊಡೋದು ಪರಮಾತ್ಮ, ಸ್ವಪ್ನ ತೆಗೆಯೋದು ಪರಮಾತ್ಮ. ಸ್ವಪ್ನ ಕೊಡೋದು, ಸ್ವಪ್ನ ತೆಗೆಯೋದು ಎರಡೂ ಕೂಡ ಅಷ್ಟೆ, ಎರಡೂ ಪರಮಾತ್ಮನೇ. ದೇವರು ಸಂಪುಟ ಬಿಚ್ಚೋದು ಸ್ವಾಮಿಗಳು, ಸಂಪುಟ ಮತ್ತೆ ಕಟ್ಟೋದು ಅವರೇ, ಇನ್ನೊಬ್ಬರು ಯಾರು ಕಟ್ಟೋ ಸಾಧ್ಯ ಇಲ್ಲ. ಬಿಚ್ಚಿದ ಸ್ವಾಮಿಗಳು ಹೇಗೆ ಸಂಪುಟ ಕಟ್ಟಬೇಕೋ, ಸ್ವಪ್ನ ಕೊಡ ಪರಮಾತ್ಮನೇ ಸ್ವಪ್ನ ತೆಗಿತಾನೆ. ಆದ್ದರಿಂದ ಆಪರೇಷನ್ ಮಾಡಿ ಡಾಕ್ಟರ್ ಸ್ವಿಚ್ ಹಾಕಬೇಕು, ಇನ್ನೊಬ್ಬರು ಹಾಕಿ ಸ್ವಿಚ್ ಹಾಕಿದ್ರೆ ಪದೀತಿ ಆಗ್ತದೆ. ಆದ್ದರಿಂದ ಅದೇ ಕೆಲಸ ಮಾಡ್ತಾನೆ ಪರಮಾತ್ಮ. ಅದು ಆಯ್ತು ಸರಿಬಿಡಿ, ಎಚ್ಚರ ಯಾರಿಂದ ಆಗುತ್ತೆ ಅಂತ ಪ್ರಶ್ನೆ ಬಂತು. ನೋಡಿ, ಸ್ವಪ್ನ ಹೋಗೋದು ಬೇರೆ, ಎಚ್ಚರ ಆಗೋದು ಬೇರೆ. ಮುಂದಿನ ಅವಸ್ಥೆ ಅದು, ಸ್ವಪ್ನ ಬಿತ್ತು ಸ್ವಪ್ನ ಹೋಗುತ್ತೆ ಅಷ್ಟೇ, ಎಚ್ಚರ ಆಗಬೇಕಲ್ಲ. ಎಚ್ಚರ ಅಥವಾ ಪ್ರಭುರು ಅಮ್ಮ ಎಚ್ಚರ ಆಗೋದು ಪರಮಾತ್ಮನಿಂದನೇ. ಇಲ್ಲದೆ ಹೋದ್ರೆ ಮಲಗಿದವನು ಹೇಳ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಎದ್ದಾದ್ರೆ ದೇವರ ಅನುಗ್ರಹ ಅಂತ ಅರ್ಥ, ದೇವರ ಅನುಗ್ರಹದಿಂದ ಎದ್ದಿದ್ದೇವೆ. ಮಲಗಿದ ಅಂದ್ರೆ ನಿದ್ರಾವಸ್ಥೆ ಮತ್ತೆ ದೇವರ ದಿನ. ಅದಕ್ಕೆ ಸರ್ವಾವಸ್ಥಾ ಪ್ರೇರಕ ಶಿಚ ಅಣು ಹಾಡಿದ್ರೆ ಎಲ್ಲ ಸಂಗ್ರಹ ಮಾಡಿಬಿಡ್ತಾರೆ. ಸರ್ವೇಷಾಂ ಸರ್ವಾವಸ್ಥಾ ಪ್ರೇರಕ, ಸರ್ವಾವಸ್ಥಾ ಶಬ್ದಕ್ಕೆ ಕೆಲವರಿಗೆಲ್ಲ, ಎಲ್ಲರಿಗೂ ಸರ್ವಾವಸ್ಥಾ ಪ್ರೇರಕ ಪರಮಾತ್ಮನಾಗಿದ್ದಾನೆ ಅಂತ ಅರ್ಥ ಹೇಳಿ. ಸರಿ ಬಿಡಿ, ಈ ಮೂರ್ಛಾವಸ್ಥ ಏನ್ ಮಾಡ್ತೀರಿ ಅಂತ ಕೇಳಿ. ಸ್ವಪ್ನ ನಿದ್ರಾವಸ್ಥೆ ಪರಮಾತ್ಮ ಪ್ರಾಜ್ಞಮ್ ಯದಾಲಿಂಗತಿ, ನಿದ್ರಾವಸ್ಥಾ ಭಗವದತೀನ. ಸ್ವಪ್ನ ಆಯಿತು, ಸ್ವಪ್ನ ಬರೋದಾಯ್ತು ಹೋಗೋದಾಯ್ತು, ಹೇಳೋದಾಯ್ತು ಜಾಗ್ರತ ಅವಸ್ಥೆ ಆಯ್ತು. ಈ ಮೂರ್ಛಾವ ನಿದ್ರಾವಸ್ಥೆ ಪರಮಾತ್ಮನ ದೀನ. ಹಾಗಿದ್ರೆ ಮೂರ್ಛಾವಸ್ಥೆ ಯಾರ ದೀನ ಅಂತ ಕೇಳಿದ್ರೆ ಅದು ಅವರ ದೀನನೇ. ಹಾಗಿದ್ರೆ ಸ್ವಪ್ನ ಜಾಗ್ರತ ಅವಸ್ಥೆಯಲ್ಲಿ ಕಂಠದಲ್ಲಿರ್ತಾನೆ, ಕಣ್ಣಲ್ಲಿರ್ತಾನೆ. ಸ್ವಪ್ನಾವಸ್ಥೆಯಲ್ಲಿ ಕಂಠದಲ್ಲಿರ್ತಾನೆ, ಇದರಲ್ಲಿ ಹೃದಯದಲ್ಲಿರ್ತಾನೆ. ಅಲ್ಲಿರ್ತಾನೆ ಅಂತ ಕೇಳಿದ್ರೆ ಅರ್ಧ ಸಂಪತ್ತಿ, ದೇವರ ಸ್ಥಾನವನ್ನು ಹಿಡಿದು. ಆ ಮತ್ತೊಂದು ಪ್ರಶ್ನೆ ಬಂತು, ಓ ಹಾಗಿದ್ರೆ ಸರಿ ಗೊತ್ತಾಯ್ತು ಬಿಡಿ, ಈ ಸ್ಥಾನ ಭೇದ ಇದೆ ದೇವರಿಗೆ. ಸ್ಥಾನ ಭೇದದಿಂದಾಗಿ ಅವಸ್ಥಾ ಭೇದವನ್ನು ಸೃಷ್ಟಿ ಮಾಡ್ತಾನೆ ಅಂದಮೇಲೆ ಅವನಲ್ಲೂ ಭೇದ ಬರಲಿ ಅಂತ ಆದ್ವಿ ಮಾಡ. ದೇವರ ರೂಪರೂಪಗಳಲ್ಲೂ ಭೇದ ಬರಲಿ ಅಂತ ಕೇಳಿದ್ರೆ ಇಲ್ಲ, ಪರ ರೂಪರೂಪಗಳಲ್ಲಿ ಭೇದ ಇಲ್ಲ. ನಮ್ಮಲ್ಲಿ ಉಂಟು ಮಡಿ ಮೈಲಿಗೆ ವ್ಯತ್ಯಾಸ ಉಂಟು, ಮಡಿ ಮೇಲೇನು ಇಲ್ಲ ಅದರಿಂದ ವ್ಯತ್ಯಾಸ ಇಲ್ಲ. ಆದ್ರೆ ಇದ್ರೆ ಮಡಿ ಭಾರಿ ಮಡಿ, ಅದರಲ್ಲೂ ಅನುಕೂಲ. ಊಟದ ಮಡಿ ಬೇರೆ, ಪೂಜೆ ಮಡಿ ಬೇರೆ, ಅದು ಸಾಮಾನ್ಯ ಪಾರಾಯಣದ ಮಡಿ ಬೇರೆ, ಅದು ಹೆನೇಕ ಮಡಿ ಹಾಗೆ. ದೇವರಲ್ಲಿ ವ್ಯತ್ಯಾಸ ಉಂಟು ಅಂದ್ರೆ ಇಲ್ಲ, ಪರಮಾತ್ಮನಲ್ಲಿ ಯಾವ ರೀತಿಯ ವ್ಯತ್ಯಾಸನೂ ಇಲ್ಲ. ಸರ್ವ ರೂಪೇಶ ಅಭೇದವಾನ್ ಶಬ್ದಕ್ಕೆ ಈ ಅರ್ಥ ಕೂಡ ಎಲ್ಲ ಅರ್ಥ ತಗೋ, ವಿಶ್ವಾದಿ ರೂಪೇಶ ಅಂತ ಅರ್ಥ. ಸ್ಥಾನ ಭೇದ ಇದ್ರೂ ಕೂಡ ಪರಮಾತ್ಮ ರೂಪ ಭೇದ ಇಲ್ಲ, ರೂಪ ಲಕ್ಷಣ ಭೇದ ಇದ್ರೂ ಕೂಡ ವ್ಯಕ್ತಿ ಭೇದ ಇಲ್ಲ. ಅದು ವಿಶೇಷ ಅಂತೇವೆ ಹೊರತು ಭೇದ ಅಲ್ಲ, ಅದು ವಿಶೇಷ. ಆದ್ದರಿಂದ ಪರ ರೂಪ ರೂಪಗಳಿಗೆ ಭೇದ ಇಲ್ಲ. ಎಷ್ಟು ವಯು ದೇವರೆಲ್ಲ ಏನಾಗುತ್ತೆ ಗೊತ್ತಾ, ಒಂದು ಮಾಡ್ತಾನೆ ಅಂದ್ರೆ ಭಕ್ತಿ ಜಾಸ್ತಿ ಆಯ್ತು. ಅವ್ರು ನಿದ್ರೆಗಳಿಗೆ ಕೂಡ ಡಾಕ್ಟರು ನಿದ್ರೆಗಳಿಗೂ ಕೊಡ್ತಾನೆ, ಒಬ್ಬ ಡಾಕ್ಟರ್ ಕೃತಜ್ಞತೆ ಹೇಳ್ತಾನೆ. ನಿದ್ರೆಗಳು ಪ್ರತಿನಿತ್ಯ ಪರವಾಗಿ ನಿದ್ರೆ ಮಾಡ್ತಾರೆ, ಎಷ್ಟು ಥ್ಯಾಂಕ್ಸ್ ಹೇಳಬೇಕಾಗಿದ್ರೆ. ಒಂದು ದುಸ್ವಪ್ನ ಪರಿಹಾರವಾದ್ರೆ ಈ ಬಲಿಷ್ಠ ಎಬ್ಬಿಸ್ಬಿಡ್ತಾನೆ, ಕೂಗ್ತಿರ್ಬೇಕಾದ್ರೆ ಅಬ್ಬ ಅಬ್ಬ ಎಬ್ಬಿಸ್ಬಿಟ್ಟ ಅಂತ ಹೇಳಿ. ದೇವರು ಪ್ರತಿ ಕ್ಷಣದಲ್ಲೂ ಕೂಡ ಎಲ್ಲಾ ಅವಸ್ಥೆ ಕಂಟ್ರೋಲ್ ಮಾಡಬೇಕಾದ್ರೆ ಭಕ್ತಿ ಜಾಸ್ತಿ ಆಗ್ತಾ ಹೋಗ್ಬೇಕು. ಈ ಜ್ಞಾನದ ಪರಿಣಾಮ ಎಲ್ಲಿ ಅಂತ ಕೇಳಿದ್ರೆ ಭಕ್ತಿ ಜಾಸ್ತಿ ಆಗಬೇಕು. ಇದು ಭಕ್ತಿ ಪಾದದ ಅತ್ಯಂತ ಮುಖ್ಯ ಅಧಿಕಾರ. ಮಾತು ಮಾತಿ ಬರೀತಾರೆ, ನಮ್ಮಲ್ಲಿ ಎರಡಿರಬೇಕು, ಭಕ್ತಿ ಬರಬೇಕು, ಭಕ್ತಿ ನಿರತಿಸೇ ಆಗಬೇಕು. ಸಾಮಾನ್ಯ ಭಕ್ತಿಯಿಂದ ಮೋಕ್ಷ ಆಗೋದಿಲ್ಲ. ಮತ್ತೆ ಯಾರಲ್ಲೋ ಮಾಡೋ ಭಕ್ತಿ ದೇವರಲ್ಲಿ ಮಾಡಿಬಿಟ್ರೆ ಏನರ್ಥ? ಮತ್ತೆ ದಿವಾನ್ನಲ್ಲಿ ಮಾಡೋ ಭಕ್ತಿ ಶ್ರಾವಣನಲ್ಲಿ ಮಾಡೋ ಸಾಧ್ಯ ಇಲ್ಲ, ಜಾಸ್ತಿ ಮಾಡಬೇಕಾಗ್ತದೆ. ಮತ್ತೆ ಅರ್ಥ ಮಾಡಿ ತಾರತಮ್ಯ ಜ್ಞಾನ ಎಲ್ಲ ಕಡೆಗೂ ಉಂಟು. ಆತ್ಮೀಯರಲ್ಲಿ ಮಾಡಿದ್ರೆ ಸ್ನೇಹ ಅಷ್ಟೇ ಅದು, ಚಿಕ್ಕವರು ಮಾಡಿದ್ರೆ ವಾತ್ಸಲ್ಯ ಅಷ್ಟೇ, ದೊಡ್ಡವರಲ್ಲಿ ಭಕ್ತಿ ಅದು. ದೇವರಲ್ಲಿ ಬರೀ ಭಕ್ತಿ ಮಾಡಿ ಉಪಯೋಗ ಇಲ್ಲ. ವಿಷ್ಣುವರ ಅತ್ಯುತ್ತಮತ್ವ ದಖಿರ ಗುಣಗಣೈಹಿ ತತ್ರ ಭಕ್ತಿ ಗರಿಷ್ಠಾಂ, ಇದಿಷ್ಟು ಕೂಡ ವಾಯುಸ್ತುತಿ ಭಕ್ತಿಪಾದ ಸಾರಾಂಶ. ತತ್ರ ಭಕ್ತಿ ಗರಿಷ್ಠಾಂ, ಭಕ್ತಿ ಮಾಡಬೇಕು, ಗರಿಷ್ಠ ಭಕ್ತಿಯನ್ನು ಮಾಡಬೇಕು. ಅದಕ್ಕೆ ಟೀಕ ನಿರತಿಶಯ ಭಕ್ತಿಯನ್ನು ಒತ್ತಿ ಹೇಳ್ತಾರೆ. ಇದಿಷ್ಟು ಆಯ್ತು. ಮೂರ್ಛಾವಸ್ಥೆ ಮತ್ತೆ ಭಗವದ್ಗೀತ ಅಲ್ಲೂ ಎರಡು ಸೇರಿಸಿ, ಮೂರ್ಛೆ ಕೊಡೋದವನೇ, ಮೂರ್ಛೆ ಎಬಸೋದವನೇ, ಮತ್ತೆ ಕೋಮಾ ಸ್ಟೇಜ್ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ ಅಂತ. ಕೋಮಾ ಸ್ಟೇಜ್ ಹೋದವನ್ನ ಟ್ರ್ಯಾಕ್ ಹೇಳ್ತಾರೆ ಗೊತ್ತಿಲ್ಲ, ಅದಕ್ಕೆ ಕೋಮಾ ಸ್ಟೇಜ್ ಅಂತ ಹೆಸರು. ಇಷ್ಟೊತ್ತು ಹೇಳ್ತಾರೆ ಅಂದ್ರೆ ಕೋಮಾ ಸ್ಟೇಜ್ ಅಂತ ಕರೆಯೋದಿಲ್ಲ ಅದನ್ನ. ಇರಿವೋಕಬಲ್ ಕೋಮಾ ಹೋಗಿಬಿಟ್ಟ ಅವ್ರು ಮೊನ್ನೆ, ಇರಿವೋಕಬಲ್ ಕೋಮಾದ್ರಿಂದ ಹೋಗಿಬಿಟ್ಟ. ಅದರಿಂದ ಇರಿವೋಕಬಲ್ ಇನ್ರಿವೋಕಬಲ್ ರಿವೋಕಬಲ್ ಪಾಸಿಬಿಲಿಟಿ ಇದೆ, ಅದು ಬರದೇ ಇಲ್ಲ, ಮುಂದೆ ಸತ್ತ ಹೋಗ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ಅವಸ್ಥೆ ಯಾರ್ಯಾರಿಗೆ ಬರ್ತವೆ? ಎಲ್ಲರಿಗೂ ಬರ್ತವೆ. ಯಾವಾಗ ಬರ್ತವೆ? ಪ್ರತಿನಿತ್ಯ ಬರ್ತವೆ. ಇದು ಅರ್ಥ ಮಾಡಿಕೊಂಡ್ರೆ ಪ್ರತಿ ಕ್ಷಣದಲ್ಲೂ ದೇವರ ಸ್ಮರಣೆ ಮಾಡಬೇಕು, ಪ್ರತಿ ದಿನದಲ್ಲೂ ದೇವರ ಸ್ಮರಣೆ ಮಾಡಬೇಕು. ಅದು ನಿರತಿಶಯ ಭಕ್ತಿಗೆ ಕಾರಣವಾಯಿತು. ಮಹಾಮಹಿಮೆ, ಒಂದಿವಸ ಊಟಕ್ಕೆ ಹಾಕಿದವರು ನೆನೆಸ್ಕೋತಾನೆ ಊಟದ ಪ್ರಸಂಗ ಬಂದಾಗ. ಪ್ರತಿ ಕ್ಷಣದಲ್ಲೂ ಮಾಡೋದಾದ್ರೆ ದೇವರಲ್ಲಿ ಎಷ್ಟು ಭಕ್ತಿ ಮಾಡಿದ್ರು ಸಾಲದು. ಇಂಥ ಭಾಷೆ ಯಾರು ಬರಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಹೇಳ್ತಾರೆ, ಭಕ್ತಿಗೆ ಅಭಿಮಾನಿ ದೇವತೆ ಯಾರು ಅವರೇ ಬರೀಬೇಕು. ವಾಯುದೇವರೇ ಭಕ್ತಿ ಆದ್ರೆ ಅವರು ಬರೀತಾ ಇದ್ದಾರೆ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾಮೇಧ ಶ್ರುತಿ ಸ್ಮೃತಿ ಯೋಗ ಪ್ರಾಣ ಬಲಂಚೈವ ಮೃಕೋತರ ಇತಿ ಸ್ಮೃತಃ. ಅರ್ಥ ಮಾಡಿಕೊಂಡ್ರೆ ಭಕ್ತಿಪಾದದ ಮುಖ್ಯವಾದ ಅರ್ಥ ಇದೆ. ಆಮೇಲೆ ಆಯ್ತು ಬಿಡಿ, ಪರಮಾತ್ಮಿಷ್ಠರಲ್ಲಿ ಭಕ್ತಿಗಳು ಉದ್ಧಾರ ಮಾಡ್ತಾನೆ ಅಂತ ಹೇಳಿದ್ರಿ, ಆ ರೀತಿಯಾದಂಥ ಭೇದನೂ ಇಲ್ಲ ಅಂತ ಹೇಳಿದ್ರಿ. ಸರಿ, ಹಾಗೆ ಎಲ್ಲರಿಗೂ ಮಾಡ್ತಾನೋ ಕೆಲವರು ಮಾಡ್ತಾನೋ ಅಂತ ಕೇಳಿದ್ರೆ ಎಲ್ಲರಿಗೂ ಮಾಡ್ತಾರೆ ಅಂತ ಹೇಳಿ. ಕೆಲವು ಕಾಲಕ್ಕೆ ಮಾಡ್ತಾ ಇಲ್ಲ, ಎಲ್ಲ ಕಾಲಕ್ಕೂ ಮಾಡ್ತಾನೆ ಅಂತ ಹೇಳ್ತಾ ಪರಮಾತ್ಮನಿಂದಾನೆ ಪ್ರತಿಯೊಬ್ಬರಿಗೂ ಸೃಷ್ಟಿ ಆದಿಗಳಾಗುತ್ತೆ. ಸರಿ ಬಿಡಿ, ಹಾಗಿದ್ರೆ ಪರಮಾತ್ಮ ರೂಪ ಇಲ್ಲ ಅಂತ ಶುರು ಮಾಡ. ಪರ ರೂಪ ಇಲ್ಲ ಅಂತ ಕೇಳಿದ್ರೆ ರೂಪ ಇದೆ ಅಂದ್ರೆ ಒಂದು ಸಮಸ್ಯೆ, ಇಲ್ಲ ಅಂತ ಒಂದು ಸಮಸ್ಯೆ. ರೂಪ ಇಲ್ಲದ ನಮಗೆ ರೂಪ ಕೊಡ್ತಾನೆ, ಜಗಜ್ಜನ್ಮಾಧಿಕರ್ತರು ಹೊರಟೋಯ್ತು. ರೂಪ ಇದೆ ಅಂದ್ರೆ ನಮ್ಮಂತ ರೂಪ ಹೋಗಿಬಿಡ್ತದೆ, ಹಾಗೆ ಅವನೇ ಹೋಗಿಬಿಡ್ತಾನೆ, ನಮ್ಗೇನು ಕೊಡ್ತಾನೆ? ಇದು ಒಳ್ಳೆ ಪೂರ್ವವಾದಂತಹ ಮಾತು. ಈ ಪ್ರಶ್ನೆ ತುಂಬಾ ಮೆಟಾಫಿಸಿಕಲ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ ಈ ಪ್ರಶ್ನೆಗಳಿಗೆ. ಉತ್ತರ ಕೊಡಲಿಕ್ಕೆ ಯಾರಿಗೂ ಆಗಲೇ ಇಲ್ಲ. ಅದು ಎರಡು ರೂಪ, ಸಾಕಾರ ಬ್ರಹ್ಮ ನಿರಾಕಾರ ಬ್ರಹ್ಮ ಎರಡು ಮಾಡ್ಕೊಂಡ್ಬಿಟ್ಟು, ನಿರಾಕಾರ ನಿರ್ಗುಣ ಬ್ರಹ್ಮ ನಿರಾಕಾರ ಸಾಕಾರ ಬ್ರಹ್ಮ ನಿರ್ಗುಣ ಅಂತ ಹೇಳ್ತಾ ಎರಡೋ ಮಾಡ್ಕೊಂಡ್ಬಿಟ್ಟು ಆಚಾರ್ಯ ಹೇಳ್ತಾರೆ. ಏನು ಅಲ್ಲ, ಪರಮಾತ್ಮ ರೂಪ ಇದೆ, ಅದೇ ಪರಮಾತ್ಮನ ರೂಪ ಇದೆ. ಅದು ರೂಪ ಇಲ್ಲ, ರೂಪ ಇದೆ ಆದ್ರಿಂದ ಸೃಷ್ಟಿ ಆದಿಗಳಿಂದ ಮಾಡ್ತಾನೆ. ರೂಪ ಇಲ್ಲ ಆದ್ರಿಂದ ಅವನಿಗೆ ದೋಷ ಇಲ್ಲ. ಅಲ್ಲಿ ಏನ್ ವಿರೋಧ ಬರಲಿಲ್ಲ ಅಂತ ಕೇಳಿದ್ರೆ, ಇಲ್ಲ, ಯಾವ ರೂಪ ಇದೆ ಅಂತ ಹೇಳಿದ್ರು ಅದೇ ರೂಪ ಇಲ್ಲ ಅಂದ್ರೆ ವಿರೋಧ. ಯಾವ ರೂಪ ಇಲ್ಲ ಅಂತ ಹೇಳಿದ್ರೆ ಅದೇ ರೂಪ ಇಲ್ಲ ಅಂತ ಹೇಳಲಿಲ್ಲ ನಾವು. ಪ್ರಾಕೃತ ರೂಪ ಇಲ್ಲ, ಅಪ್ರಾಕೃತ ರೂಪ ಇದೆ ಅಷ್ಟೇ. ಆದ್ರಿಂದ ಪರಮಾತ್ಮನ ರೂಪ ಇದೆ. ಕಲ್ಪನೆ ಮಾಡ್ತೀರಾ ಅಂದ್ರೆ ಯಥಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರ ಬೀಜಂ ಪುರುಷಂ ಬ್ರಹ್ಮ ಯೋನಿ, ಪರಮಾತ್ಮ ರೂಪ ಇದೆ ಅಂತ ಸ್ಪಷ್ಟ ಹೇಳ್ತಾ ಇದ್ದ ಆಚಾರ್ಯರು. ಗೀತಾ ಭಾಷೆಯಲ್ಲಿ ಬರೀತಾರೆ, ವಿಶ್ವರೂಪಾಧ್ಯಾಯ ಭಗವದ್ಗೀತೆ ಕೇಳಿದ ಮೇಲೂ ರೂಪದ ಬಗ್ಗೆ ಸಂಶಯ ಅಂತ ಕೇಳ್ತಾರೆ. ವಿಶ್ವರೂಪಾಧ್ಯಾಯಾದೇಶ್ಚ ರೂಪವಾನ್ ಅವಸೀಯತೆ. ವಿಶ್ವರೂಪಾಧ್ಯಾಯ ಬಂದಿರದೆ ಪರಮಾತ್ಮ ಬರೀ ವಿಚಿತ್ರ ರೂಪ ಪರಮಾತ್ಮ ಅಂತ ಅದನ್ನು ಯೋಚನೆ ಇಲ್ಲ ಅವನಿಗೆ. ಪ್ರಾಕೃತ ರೂಪ ಇದ್ದಲ್ಲಿ ಎತ್ತರ ಎತ್ತರ ದೇಹವತ್ವ ತತ್ರತ್ರ ವಿನಾಶನ ವ್ಯಾಪ್ತಿ ಪ್ರಾಕೃತ ರೂಪಕ್ಕೆ ಹೊರತು ಅಪ್ರಾಕೃತ ರೂಪಕ್ಕಲ್ಲ. ಆದ್ದರಿಂದ ದೇವರ ನಿತ್ಯ ರೂಪ ಇದೆ. ಈ ಸಾಲು ಸೃಷ್ಟಿ ಯಾರೂ ಕೊಡ್ಲಕ್ಕಾಗಿರಲಿಲ್ಲ, ಅದನ್ನು ಕೊಟ್ಟು ಆಮೇಲೆ ಒಂದು ಪ್ರಶ್ನೆ ಬಂದು, ಆಗಲಿ ಬಿಡಿ ದೇವರು ಇಷ್ಟೆಲ್ಲ ರೂಪ ಇದ್ದ ಮೇಲೆ ಅವ್ನು ನಾವೇ ನೋಡ್ಕೊಂಡು ಹೋಗ್ತೀವಿ ಮತ್ತೆ ಸಾಧನೆ ಮಾಡಬೇಕು ಅಂತ ಪ್ರಶ್ನೆ ಬಂದು, ನಾವೇ ನೋಡ್ಕೊಂಡು ಹೋಗ್ತೀವಿ ಅಂತ ಕೇಳಿದ್ರೆ ಇಲ್ಲ. ಎರಡು ಪ್ರಶ್ನೆಗಳಲ್ಲಿ ದೇವ್ರ ರೂಪ ರೂಪಗಳೇ ಭೇದ ಇಲ್ಲ ಅಂತ ಹೇಳಿದ್ರಲ್ಲ, ಜೀವರಿಗೂ ರೂಪ ದೇವರಿಗೂ ಭೇದ ಇಲ್ಲ ಅಂತ ಹೇಳಿಬಿಡಿ. ಹೇಗಿದ್ದರೆ ಶುರು ಮಾಡಿ ಅತಿ ಬದಲ ಹೇಳಿದ ಪೂರ್ತಿ ಭೇದ ಇಲ್ಲ, ಪೂರ್ತಿ ಅಭೇದ ಎಲ್ಲ ಚೇತನ ಒಂದೇ ತಿಳಿಬಿಡಿದ ಒಂದೇ ರೀತಿ ಆಗ ಸಾಧ್ಯ ಇಲ್ಲ. ಅದೇವ ಸೂರ್ಯಕ ಅವರೆಲ್ಲ ಕೂಡ ಎಂಥವ್ರು ಪ್ರತಿಬಿಂಬಗಳಾದ್ರಿಂದ ಚೇತನತ್ವ ಇದ್ದರೂ ಕೂಡ ಬಿಂಬ ಅವರ ಪ್ರತಿಬಿಂಬ ಆಗಿರೋದ್ರಿಂದ ಅವ್ರಿಗೆ ಬರ್ಲಿಕ್ಕೆ ಅಭೇದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಓ ಪ್ರತಿಬಿಂಬ ಅಂತ ಹೇಳಿದ್ರಲ್ಲ, ಹಾಗಿದ್ರೆ ಒಂದು ಸಮಸ್ಯೆ ಬಂತು ನಿಮಗೆ ಅಂತ. ಏನು ಸಮಸ್ಯೆ? ಬಿಂಬದಲ್ಲಿರೋ ಗುಣ ಪ್ರತಿಬಿಂಬದಲ್ಲಿ ಬರಬೇಕು ಅಂತ ಆಯ್ತಲ್ಲ. ಪರಮಾತ್ಮನಲ್ಲಿ ಜ್ಞಾನಾನಂದಾದಿ ಗುಣಗಳಿರೋದ್ರಿಂದ ಪ್ರತಿಬಿಂಬರಾದ ಜೀವರಲ್ಲೂ ಬರಲಿ ಅಂತ ಕೇಳಿದ. ಬಿಡಿ ಮತ್ತೆ ಸಾಧನೆ ಮಾಡಬೇಕು, ಇದ್ದೇ ಇದೆಯಲ್ಲ. ಹಾಗಿದ್ರೆ ಇದ್ದೇ ಇದೆ ಅಂದ್ರೆ ಸಾಧನೆ ಮಾಡೋ ಕಾರಣ ಇಲ್ಲ, ಇರೋದಕ್ಕೆ ಯಾರಾದರೂ ಇದಕ್ಕೆ ಸಾಧನೆ ಮಾಡ್ಬೇಕಾ? ಆದ್ರಿಂದ ಸಾಧನೆ ಮಾಡೋದಿಲ್ಲ ಅಂತ. ಇಲ್ಲ ಅಂತ ಹೇಳಿದ್ರೆ ಸಾಧನೆ ಮಾಡೋ ಪ್ರಯೋಜನ ಇಲ್ಲ. ಆಗಿದ್ರೆ ಇಲ್ಲದನ್ನ ಸಾಧನೆ ಮಾಡಿ ಅವ್ಯರ್ಥ, ಇರೋದಕ್ಕೆ ಸಾಧನೆ ಮಾಡಿ ವ್ಯರ್ಥ, ಶುಭಯತಾಪಿ ವ್ಯರ್ಥ. ಆಚಾರ ಒಂದು ಮಾತಿದೆ, ಒಂದು ಒಳ್ಳೆ ಮಾತಾಡ್ತಾರೆ. ಯಾವಾಗಲೂ ಕೂಡ ಇವತ್ತು ರಾಗದ್ವೇಷವು ವೇದಿ ಶ್ಯಾತಾಂ ತಪಸಾ ಕಿಂ ಪ್ರಯೋಜನ, ತಾಭವು ವೇದಿ ನಶ್ಯಾತಾಂ ತಪಸಾ ಕಿಂ ಪ್ರಯೋಜನ. ಕಾಮಕ್ರೋಧ ಇದೆಯೋ ತಪಸ್ಸ್ಯಾಕ್ ಮಾಡ್ತೀರಿ, ಕಾಮಕ್ರೋಧ ಇಲ್ವೋ ತಪಸ್ಸ್ಯಾಕ್ ಮಾಡ್ತೀರಿ? ಇದು ಒಳ್ಳೆ ವಿಚಿತ್ರವಾದ ಆಚಾರ ಕೊಟ್ಟ ವಾಕ್ಯ. ರಾಗದ್ವೇಷ ಬಿಡೋ ತಪಸ್ಸಿನ ಉದ್ದೇಶ, ಬಿಟ್ಟಿದ್ದೀರಿ ಮತ್ತೆ ಯಾಕೆ ಮಾಡ್ತೀರಿ? ಇದ್ದೇ ಇದೆ ಬಿಡೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಮಾಡ್ತೀರಿ ಅಂತ. ಹಾಗಿದ್ರೆ ಸ್ವರೂಪದಲ್ಲಿದೆ ಅಂದ್ರೆ ಮಾಡಬೇಕಾಗಿಲ್ಲ, ಇಲ್ಲೇ ಇಲ್ಲ ಅಂದ್ರೆ ಮಾಡಬೇಕಾಗಿಲ್ಲ ಅಂದ್ರೆ ಈಗ ಉತ್ತರ ಕೊಡೋದು ಎಷ್ಟು ಕಷ್ಟ. ಸಾಕಷ್ಟು ಆಚಾರ ಹೇಳ್ತಾರೆ, ಇದೇ ಸ್ವರೂಪದಲ್ಲಿ ಅಭಿವ್ಯಕ್ತವಾಗಿಲ್ಲ ಆದ್ರಿಂದ ಮಾಡಬೇಕು, ಅಭಿವ್ಯಕ್ತಿಗೋಸ್ಕರ ಮಾಡಬೇಕಾಗಿದೆ. ಕಸ್ತೂರಿಯಲ್ಲಿ ವಾಸನೆ ನಮ್ಮ ಕೈಯಿಂದ ವಾಸನೆ ಬರೋದಿಲ್ಲ, ಕಸ್ತೂರಿಯಿಂದನೇ ವಾಸನೆ ಬರೋದು. ಮತ್ತೆ ಭುಜ ಪ್ರಯತ್ನ ವ್ಯರ್ಥ ಅಲ್ಲ, ಅವರು ಅಭಿವ್ಯಕ್ತವಾಗಬೇಕಾದ್ರಿಂದ ಮಾಡಬೇಕಾಗಿದೆ. ಕಸ್ತೂರಿ ತನಗೆ ಉಜ್ಜಿಕೊಳ್ಳೋಕೆ ಬರೋದಿಲ್ಲ, ತನಗೆ ಉಜ್ಜಿ ಭಕ್ತರಿಗೆ ತಾವೇ ಹೊಡ್ಕೊಳ್ಳೋಕೆ ಬರೋದು ಸಂಸಾರನ. ಇನ್ನೊಬ್ಬನ ಹೇಗೆ ಉಜ್ಜಬೇಕು? ಇನ್ನೊಬ್ಬರು ಜಡ ಪದಾರ್ಥ ಆಗೋದಿಲ್ಲ, ಚೇತನ ಆಗಬೇಕು. ಸಾಮಾನ್ಯ ಚೇತನ ಆಗಲಿ ಪರಮಚೇತನ ಆಗಬೇಕು, ಅಸ್ವತಂತ್ರ ಆಗೋದಿಲ್ಲ ಸ್ವತಂತ್ರ ಆಗಬೇಕು. ಆದ್ದರಿಂದ ದೇವರೇ ಅದನ್ನು ಉಜ್ಜಬೇಕು ಅಂತ ಹೇಳಿ. ಹೋಗಲಿ ಬಿಡಿ ಇಷ್ಟೆಲ್ಲ ಹೋಗ್ತೇವೆ, ಹಾಗಿದ್ರೆ ಸಾಧನೆ ಸಾಮಾನ್ಯ ಮಾಡ್ಕೊಂಡು ಹೋಗ್ತೇವೆ. ವಿಶೇಷ ಸಾಧನೆ ಯಾತಕ್ಕೆ ಮಾಡಬೇಕು ಅಂತ ಕೇಳಿದರೆ ವೃದ್ಧಿ ಹ್ರಾಸವಾಗ್ಬೋದು. ವಿಶೇಷ ಸಾಧನೆ ಮಾಡಿದ್ರೆ ವೃದ್ಧಿ ಆಗ್ತದಾದ್ರಿಂದ ಸಾಧನೆ ಮಾಡಬೇಕು ಪಾರ್ಟಿಯೇ, ಸಾಧನೆ ಹೆಚ್ಚು ಮಾಡಬೇಕು ಪಾರ್ಟ್ ಬಿ. ಪಾಸ್ ಆಗ್ಲಿಕ್ಕೆ ಸಾಧನೆ ಮಾಡಬೇಕು, ಮುಂದಿನ ಕೋರ್ಸ್ಗೆ ಹೋಗ್ಲಿಕ್ಕೆ ಹೆಚ್ಚು ಸಾಧನೆ ಪಾಸ್ ಆಗಲಿ. ಬರೀ ಪಾಸ್ ಆದ್ರೆ ಮುಂದೆ ಹೋಗ್ಲಿಕ್ಕೆ ಬರೋದಿಲ್ಲ, ಬರೀ ಪಾಸ್ ಆದರೆ ಅವನಿಗೆ ಇದು ಮಾಡಕ್ ಬರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಜಸ್ಟ್ ಪಾಸ ಪಾಪ ಅಂದ್ಬಿಡ್ತಾನೆ, ಫೇಲು ಪಾಪ ಜಸ್ಟ್ ಪಾಸು ಪಾಪ. ಅದೇ ರೀತಿಯಲ್ಲಿ ಬರೀ ಮುಕ್ತಿ ಹೋದ್ರೆ ಪ್ರಯೋಜನ ಇಲ್ಲ, ಆನಂದ ಉನ್ನಾಹ ಇರೋದಿಲ್ಲ. ಅದರಿಂದಾಗಿನೇ ಮಾಡಬೇಕು. ಇದರಿಂದಾಗಿ ತಾರತಮ್ಯನೂ ಬಂತಾಗ ಸಾಧನ ಶೋತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನೆಯು ಅಂತ ಹೇಳ್ತಾ ಶ್ರೀಮದ್ ಆಚಾರ್ಯರು ಪೂರ್ವವಾದ ದೃಷ್ಟಾಂತ ಕೊಡ್ತಾರೆ. ನಮಗೆಲ್ಲ ಯೋಚನೆ ಮಾಡಬೇಕು. ಮೊದಲು ನಾವು ಸಾಧನೆ ಮಾಡಲಿಕ್ಕೆ ಹೊರಟಿಲ್ಲ, ಎರಡನೇದಾಗಿ ವಿಶೇಷ ಸಾಧನೆ ಮಾಡಬೇಕು, ಮತ್ತು ನಿರಂತರ ಸಾಧನೆ ಮಾಡಬೇಕು. ಆ ಒತ್ತು ಕೊಡ್ಲಿಕ್ಕೆ ಭಕ್ತಿಪಾದ ಒಂದು ಭಾರಿ ದೊಡ್ಡದು. ಸರಿಯಾಗಿ ಭಕ್ತಿಪಾದ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಮುಕ್ತಿ ಸಿಕ್ಕಾಗಲ್ಲ ಅಂತ ವಿಚಾರ ಆಚಾರ್ಯ ಎಲ್ಲ ಹೇಳ್ತಾ ಬರ್ತಾರೆ. ಮತ್ತೊಂದು ದೊಡ್ಡ ಘಟ್ಟ ಶುರುವಾಯ್ತು ಆಮೇಲೆ. ಸರಿ, ಪರಮಾತ್ಮನನ್ನ ನಾವು ಹಾಗೆ ನೋಡ್ತೀವಿ ಬಿಡಿ, ಅವನೇನು ರೂಪ ಇದೆ ಅಂತ ಹೇಳಿದ್ರಲ್ಲೋ ನೋಡ್ಕೊಂಡ್ಬಿಡ್ತೀವಿ ಅಂತ ಹೇಳಿದ, ನೋಡ್ಕೊಂಡ್ಬಿಡ್ತೀವಿ. ಹಾಗಿದ್ರೆ ಅದಕ್ಕೆ ಕೆಲಸ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ಯಕ್ತವಾದ ರೂಪ. ಹಾಗಿದ್ರೆ ನೋಡಕ್ ಬರೋದಿಲ್ಲ ಅಂತ ಹೇಳ್ತೀರಾ? ಬಿಟ್ಟು ನೋಡೋದೇ ಇಲ್ಲ ಅಂತ ಹೇಳ್ತಾರೆ. ನೋಡ್ಲಿಕ್ಕೆ ಬರುತ್ತೆ ಅಂದ್ರೆ ನಾವೇ ನೋಡ್ಕೋತೇವೆ, ನೋಡ್ಲಿಕ್ಕೆ ಬರೋದ್ರೆ ನೋಡಿ ಉಪಯೋಗ ಇಲ್ಲ. ಮೊದಲು ಭಕ್ತಿ ಹೇಳಿದ ಹಾಗೆ ಪ್ರಶ್ನೆ ಕೇಳಿದ, ಅದು ಉತ್ತರ ಕೊಡಬೇಕಾಗ್ತದೆ. ಪರಮಾತ್ಮನಿಗೆ ರೂಪ ಇದೆ, ಆದ್ರೆ ಅನುಗ್ರಹ ಇದ್ರೆ ಮಾತ್ರ ನೋಡಕ್ ಬರುತ್ತೆ ಅಂತ ಹೇಳಿ. ಹಾಗೆ ಅನುಗ್ರಹ ಯಾತಕ್ಕೆ ಬೇಕು ಅಂತ ಕೇಳಿದ್ರೆ, ಇವತ್ತು ಬೆಂಕಿ ಇದೆ, ಸೂಕ್ಷ್ಮವಾಗಿರತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ, ಸ್ಥೂಲ ರೂಪ ಹೊಂದಿದೆ. ಇದೇ ಕಂಡಿ ಸ್ಥೂಲ ರೂಪನೂ ಕಾಣುತ್ತೆ, ಮೈಕ್ರೋಸ್ಕೋಪ್ ಹಾಕೊಂಡ್ರೆ ಅದು ಕಾಣುತ್ತೆ. ಸೊ ಸೂಕ್ಷ್ಮ ರೂಪನ ಕಾಣಬಹುದಲ್ಲ ಅಂತ ಕೇಳಿದರೆ, ಈ ರೀತಿ ಸ್ಥೂಲ ಸೂಕ್ಷ್ಮ ವ್ಯತ್ಯಾಸ ಪರಮಾತ್ಮನಿಗೆಲ್ಲ, ಅದು ಅಪ್ರಾಕೃತವಾದಂತಹ ಒಂದು ವಿಚಿತ್ರವಾದ ಅದ್ಭುತ ರೂಪ ಇರೋದ್ರಿಂದ ಯಾವ ಪ್ರಯತ್ನಕ್ಕೂ ಕಾಣೋದಿಲ್ಲ. ಲೌಕಿಕ ಭೌತಿಕ ಸೂಕ್ಷ್ಮ ಪದಾರ್ಥಗಳನ್ನು ಬೇರೆ ರೀತಿ ಕಾಣಬಹುದು, ಪರಮಾತ್ಮ ಭೌತಿಕ ಸೂಕ್ಷ್ಮ ಪದಾರ್ಥ ಅಲ್ಲ, ಅಪ್ರಾಕೃತವಾದ ಪರಮ ಚೇತನವಾದ ಸೂಕ್ಷ್ಮ ಪದಾರ್ಥವಾದ್ರಿಂದ ಹಾಗೆಲ್ಲ ಕಾಣಕ್ಕೆ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಈ ಪಾದನ ಯಾರು ಗಮನಿಸಲಿಲ್ಲ ಯಾರು ಕೂಡ. ಜ್ಞಾನದಿಂದ ಭಕ್ತಿ ಆಗಲೇಬೇಕು, ಮುಕ್ತಿ ಸಿಗಲೇಬೇಕು ಅಂತ ಹಠ ಮಾಡಿದ್ರು, ಸಿಗಬೇಕಾಗಿಲ್ಲ. ಯಾಕೆ? ಪರಮಾತ್ಮ ಅವ್ಯಕ್ತ ಸ್ವರೂಪ, ತದವ್ಯಕ್ತ ಮಾಹ ಇವು, ಅವ್ಯಕ್ತನಾದ್ದರಿಂದ ದೇವರನ್ನು ನಾವು ನಮ್ಮ ಸ್ವಂತ ಪ್ರಯತ್ನ ಎಂದೂ ವ್ಯರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ. ದೇವರು ನಾವಾಗಿ ನೋಡ್ಲಿಕ್ಕೆ ಬರೋದಿಲ್ಲ ನೋಡ್ಬೇಕು. ರಾಜ ಮಹಾರಾಜ ನೋಡೋದು ಭಾರಿ ಕಷ್ಟ, ಎಷ್ಟೋ ಸತ್ತ ಇಲ್ಲ ಅನ್ಸ್ಕೊಂಡು ಬಂದಿರ್ತಾರೆ. ಮನೆ ಮೆರವಣಿಗೆ ಹೋಗ್ತಾರೆ ನೋಡ್ಬಿಡ್ತಾನೆ, ನೋಡಿದ್ರಾ ಅವಳು ಈಗಂತೂ ನೋಡ್ಬಿಡ್ತಾನೆ ಸಾಕು ಅಂತ ಹೇಳಿ ದೇವ್ರ ಮೆರವಣಿಗೆ ನೋಡ್ಬಿಟ್ರೆ ಅಂತ ಕೇಳಿದ್ರೆ ನಾವು ನೋಡ್ಲಿಕ್ಕೆ ಬರೋದಿಲ್ಲ ದೇವರನ್ನ. ಯಾಕೆ ಅಂತ ಕೇಳಿದ್ರೆ ಪರಮಾತ್ಮ ಟೋಟಲಿ ಅವ್ಯಕ್ತ, ರಿಲೇಟಿವ್ ಅವ್ಯಕ್ತ ಬೇರೆ. ಸೂಕ್ಷ್ಮ ಸ್ಥೂಲ ಅಂದ್ರೆ ಅದರ ಅಪೇಕ್ಷೆಯ ಸೂಕ್ಷ್ಮ, ಇದರ ಅಪೇಕ್ಷೆಯ ಸ್ಥೂಲ. ದೇವರಾಗಲ್ಲ, ನಿರವಧಿಕವಾಗಿ ನಿರಪೇಕ್ಷವಾಗಿ ಅವ್ಯಕ್ತನಾದ್ರಿಂದ ಅವನು ಕಾಣೋದೇ ಇಲ್ಲ. ಕೊನೆಗೆ ಹೇಳಿದೆ ಬಿಡಿ ಹಾಗಿದ್ರೆ, ನಾನು ನೋಡೋದೇ ಇಲ್ಲ ಬಿಟ್ಬಿಡಿ ಹಾಗಿದ್ರೆ, ಯಾಕೆ ಕಾಣಬೇಕಾಗಿದ್ರೆ, ಯಾಕೆ ಕಾಣತಾನಾಗಿದ್ರೆ ಅಂತ ಕೇಳಿದ್ರೆ ಹೇಳ್ತಾರೆ ಕಾಣಬೇಕು ಅಂತೀರಿ. ಇದಕ್ಕೆ ಏನು ಮಾಡಿ ಕೆಲವು ಮತ್ತವ್ರು ಏನ್ ಮಾಡಿದ್ರು ಗೊತ್ತಾ, ಹೌದು ದೇವರು ಕಾಣೋದಿಲ್ಲ ಅಂತ ಹೇಳ್ಬಿಟ್ರು. ಕಣಿ ದೇವರು ಕಾಣೋದೇ ಇಲ್ಲ, ಹಾಗೆ ಮೋಕ್ಷಕ್ಕೆ ಬರುತ್ತೆ ಅಂದ್ರು. ಇಲ್ಲ, ಶಾಸ್ತ್ರ ಹೇಳ್ತಾ ಇದೆ ದೃಶ್ಯತೆ ತ್ವಗ್ರಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ದೇವರು ಕಾಣ್ತಾನೆ ಅಂತ ಹೇಳ್ಬಿಟ್ಟಿದ್ದಾರೆ, ಕಾಣ್ತಾನೆ ಅಂತ ಹೇಳಿದ್ದಾರೆ, ನೋಡ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಹೇಗೆ ನೋಡ್ಬೇಕು ಅಂದ್ರೆ ಅದಕ್ಕೆ ಅನಂತೇನಾ, ಪರಮಾತ್ಮ ತಾನಾಗಿ ತೋರಿಸಿದ್ರೆ ನೋಡಕ್ ಬರುತ್ತೆ. ಇದು ಗ್ರೇಟ್, ಆ ದೇವರ ವಿಟೋಪವರ್ ಇದು. ಬೈ ಚಾನ್ಸ್ ನೋಡಪ್ಪ ಬಿಟ್ಟೋಯ್ತು, ದೇವರು ತಾನಾಗಿ ತೋರಿಸ್ಬೇಕು. ತಾನಾಗಿ ಯಾವ ತೋರಿಸ್ತಾನೆ, ಅನುಗ್ರಹ ಮಾಡಿದ್ರೆ ಮಾತ್ರ ತೋರಿಸ್ತಾನೆ, ಪ್ರಸಾದ ಮಾಡಿದ್ರೆ ಮಾತ್ರ. ಎಂತೂ ರಕ್ಷಿತು ಬಿಚ್ಚಿ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಏನಮ್ಮೋ ಚಯಾಮಿ ಅಂತ ಸಂಕಲ್ಪ ಮಾಡಿದ್ರೆ ಆಗ ತೋರಿಸ್ತಾನೆ. ಸಂಕಲ್ಪ ಯಾವಾಗ ಮಾಡ್ತಾನೆ, ಅದನ್ನ ಮೆಚ್ಚಿಸ್ಬೇಕು ನಾವು. ಮೆಚ್ಚಲಿಕ್ಕೆ ಏನ್ ಬೇಕು, ಭಕ್ತಿ ಬೇಕು. ಭಕ್ತಿಗೆ ಏನ್ ಬೇಕು, ಮತ್ತೆ ಜ್ಞಾನ. ಈಗ ಜ್ಞಾನ ಇಲ್ಲದೆ ಹೋದ್ರೆ ಸಾಧನೆ ಆಗೋದಿಲ್ಲ. ನಮ್ಮ ಮಠ ಏನು ಗೊತ್ತಾ, ಜ್ಞಾನ ಇಲ್ಲದೆ ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಮಠ ಬೇಕಾದ ದಾರ ಬೇಕಾದ್ರೆ ಮಾಡ್ತೇವೆ, ತೀರ್ಥಯಾತ್ರೆ ಮಾಡ್ತೇವೆ. ಜ್ಞಾನ ಒಂದು ಬಿಟ್ಬಿಡಿ ಅಂತ, ಅದೊಂದು ಬಿಡ್ಲಕ್ಕೆ ಬರೋದಿಲ್ಲ ಶಾಸ್ತ್ರ ಹೇಳಿ, ಅದೊಂದು ಬಿಡ್ಲಕ್ಕೆ ಬರೋದಿಲ್ಲ. ಆದ್ರಿಂದ ಅದೊಂದು ಹಿಡಿಲೇಬೇಕು ಅಂತ ಒತ್ತುಕೊಂಡು ಆಮೇಲೆ ಮತ್ತೆ ಪ್ರಶ್ನೆ ಶುರುವಾಯ್ತು. ಈ ರೀತಿ ದೇವರು ಕಾಣ್ತಾನೆ ಎಲ್ಲ ಒಪ್ಕೊಂಡ್ವಿ, ಇಷ್ಟೆಲ್ಲ ಹಿಡಿದಿರಿ ಒಪ್ಕೊಂಡ್ಬಿಡೋಣ. ಸೃಷ್ಟಿ ಮಾಡ್ತಾನೆ ಒಪ್ಕೊಂಡ್ಬಿಡೋಣ, ಪಾಲನೆ ಮಾಡ್ತಾನೆ ಒಪ್ಕೊಂಡ್ಬಿಡೋಣ, ಸಂಹಾರ ಮಾಡ್ತಾನೆ ಒಪ್ಕೊಂಬೋಣ, ಪಾಲನೆ ಮಾಡೋದಿಲ್ಲ ಅಂತ ಯಾಕೆ ಹೇಳಬಾರ್ದು. ಯಾಕೆ ಸೃಷ್ಟಿಕರ್ತೃತ್ವ ಒಪ್ಪೋಣ, ಸಂಹಾರ ಕರ್ತೃತ್ವ ಒಪ್ಪೋಣ, ಪಾಲನ ಕರ್ತೃತ್ವ ಒಪ್ಪೋದಿಲ್ಲ ಅಂತ ಕೇಳಿದ್ರೆ ಇಲ್ಲ ಅದನ್ನೂ ಒಪ್ಪಬೇಕು ಅಂತ ಹೇಳಿ. ವಿಷ್ಣುದೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋಚಿತ, ಸರ್ವಕರ್ತ ಆದ್ರಿಂದ ಅವನು ಪಾಲನಾದಿಗಳನ್ನೂ ಮಾಡ್ತಾನೆ. ಇದು ಬಹಳ ಮುಖ್ಯವಾದದ್ದು, ವಿಷಯಾವಾಸದಲ್ಲಿ ಬರ್ತದೆ. ಸಂಭೂತಿತ್ಯ ವಿನಾಶಂಚ ಯಸ್ತತ್ವೇದ ಉಭಯಂ ಸಹ, ಅಲ್ಲಿ ಒಂದು ವಾದ ಬಂದಿತ್ತು. ಬರೀ ಸೃಷ್ಟಿಕರ್ತ ಅಂತ ದೇವರನ್ನು ಕರಿತೇವೆ ಅಂತ ಒಂದು ವಾದ, ಅಥವಾ ಬರೀ ಸಂಹಾರ ಕರ್ತವ್ಯ ಅಂತ ಕರಿತೇವೆ ಅಂತ ಒಂದು ವಾದ ಹೇಳ್ತಾರೆ. ಎರಡೂ ಕರಿಬೇಕು. ಯಾವ ಒಂದನ್ನು ಪಿನ್ನೊಂದು ಒಪ್ಪದೆ ಹೋದ್ರೆ ಅವನಿಗೆ ಒಪ್ಪದೇ ಇದ್ದವರಿಗಿಂತ ಭಾರಿ ಸಮಸ್ಯೆ ಆಗತ್ತೆ ಅಂತ ಹೇಳಿ. ದೇವರು ಸೃಷ್ಟಿಕರ್ತನೂ ಅಲ್ಲ, ಸ್ಥಿತಿಕರ್ತನೂ ಅಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗ್ತದೋ, ಒಂದನ್ನು ಒಪ್ಕೊಂಡು ಅದಕ್ಕಿಂತ ಜಾಸ್ತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಎರಡನ್ನೂ ಒಪ್ಕೋಬೇಕು ಅಂತ ಅರ್ಥ. ಅಲ್ಲಿ ಎರಡನ್ನು ಒಪ್ಕೋಬೇಕು ಅಂದ್ರೆ ಇದರಿಂದ ಅರ್ಥ ಆಗ್ತದೆ, ಎರಡನ್ನಲ್ಲ ಎಲ್ಲ ಒಪ್ಕೋಬೇಕು ಅಂತ ಅರ್ಥ. ಇದು ಇದರಿಂದ ಗೊತ್ತಾಗ ಅರ್ಥ, ಅದೇ ಈಶಾವಾಸ್ಯ ಭಾಷೆಯಲ್ಲಿ ಬರೋದಿಲ್ಲ ಅದನ್ನ. ಇಲ್ಲಿಂದ ಓದಿದ್ರೆ ಗೊತ್ತಾಗ್ತದಾಗ ಪಾಲಕತ್ವನೂ ಒಪ್ಕೋಬೇಕು. ಸೃಷ್ಟಿ ಅಷ್ಟೇ ಅಲ್ಲ, ಉತ್ಪತ್ತಿ ಸಂಹಾರ ರೀತಿಯಲ್ಲಿ ಜ್ಞಾನಮಾವೃತಿ ಬಂಧ ಮೋಕ್ಷ ಪುರುಷ ಯಸ್ಮಾತ್ ಸ ಹರಿರೇಕರ, ಇಷ್ಟೆಲ್ಲ ಒಪ್ಕೋಬೇಕು. ಇದನ್ನೆಲ್ಲ ತಿಳ್ಕೊತಾ ಹೋದಂತೆ ಸರ್ವಕರ್ತೃತ್ವ ಅರ್ಥ ಆಗ್ತದೆ. ಸರ್ವಕರ್ತೃತ್ವ ಅಂದ್ರೆ ಸರ್ವೇಷಾಂ ಸರ್ವಕರ್ತೃತ್ವ, ಸರ್ವದಾ ಸರ್ವಕರ್ತೃತ್ವ, ಸರ್ವತ್ರ ಸರ್ವಕರ್ತೃತ್ವ. ಅದೇ ಅಣುಭಾಷ್ಯಕ್ಕೆ ಒಂದು ಸಾಮಾನ್ಯತಾ ಸರ್ವ ಅಲ್ಲ, ಎಷ್ಟು ಸರ್ವ ಅರ್ಥ ಮಾಡಕ್ ಬರುತ್ತೆ ಅಷ್ಟು ಸರ್ವನು ಮಾಡ್ಬೇಕು. ಸರ್ವದಾ ಸರ್ವತ್ರ ಸರ್ವೇಷಾಂ ಸರ್ವಥ ಸರ್ವಥ, ಎಲ್ಲಾ ಪ್ರಕಾರದಲ್ಲೂ ಕೂಡ ಪರಮಾತ್ಮ ಸರ್ವಕರ್ತೃವಾಗಿದ್ದಾನೆ. ಆಗ ನಿರಂತರ ಜ್ಞಾನ ಬರ್ತದೆ. ಅಂದ್ರೆ ಒಬ್ರು ಸೃಷ್ಟಿಕರ್ತ ನಮ್ಮ ಜನ ಮಾಡಿದ ಹಾಗೆ ತಾನೆ, ಅಪ್ಪ ನೀನು ಸೃಷ್ಟಿ ಮಾಡಿದ್ದೆ ಅಷ್ಟೇ, ಏನು ಮಹಾ ಮಾಡಿದ್ದೆ ಅಂತ ಕೇಳಿದ್ರೆ, ಅಪ್ಪ ಅನ್ನ ಹಾಕಿದ್ದೆ ಅಷ್ಟೇ, ಪಾಠ ಹೇಳ್ಕೊಟ್ಟಿದ್ದೆ ಅಂತ ಕೇಳ್ತಾರೆ. ಮೇಷ್ಟಿಗೆ ಪಾಠ ಹೇಳ್ಕೊಟ್ಟಿದ್ದೆ, ಜನ್ಮ ಕೊಟ್ಟಿದ್ದೀರಿ ಅಂತ ಕೇಳ್ತಾರೆ. ಓದುಗ ಎಲ್ಲರೂ ಕೈ ಬಿಡ್ತಾರೆ, ಎಲ್ಲರೂ ಪ್ರಶ್ನೆ ಮಾಡಿಬಿಟ್ಟು ಕೈ ಬಿಟ್ಬಿಡ್ತಾರೆ. ಎಲ್ಲ ಒಂದೇ ಮಾಡಿದಾಗ ಏನು ಮಾಡಕ್ ಬರೋದಿಲ್ಲ. ತಂದೆನೇ ಗುರುವಾಗಿಬಿಟ್ರೆ ಬಂದಿತ್ತೆ ಆಯ್ತು, ನಾರಾಯಣ ಪಂಡಿತ ಭಾಗ್ಯ ಬಂದಿತ್ತು, ತಂದೆನೇ ಗುರುವಾಗಿಬಿಟ್ರೆ. ಗುರುಮುಖಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಅಂತ ಹೇಳಿದ್ರಿಂದ ಮೊದಲೇ ಕೇಳಲ್ಲ ಇನ್ನೂ ಕೇಳಲ್ಲ. ಬೈಕ್ ಮಾಡ್ಬೇಕಾಯ್ತು, ಯಾಕೆ ಇವತ್ತಿಗೆ ಬರ್ಲಿಲ್ಲ. ಬೇರೆ ತರ್ಬೇಕಾಯ್ತು ಪಾಪ, ಇಷ್ಟು ಜನಕ್ಕೆ ತೊಂದರೆ ಆಯ್ತು. ಅರ್ಥ ಆಯ್ತಾ, ಪಾಲಕರ್ತನೂ ಒಪ್ಪಬೇಕು ಅಂತ. ಸರಿ ಬಿಡಿ, ಪಾಲಕರ್ತವ್ಯ ಪ್ರಶ್ನೆ ಬರಲಿಲ್ಲ. ನಾವು ಇನ್ನೊಂದು ರೀತಿ ಹೇಳಿದ್ವಿ, ಆಯ್ತು ಎಲ್ಲ ಒಪ್ಕೊಂಬಿಡೋಣ ದೇವರಿಗೆ, ಎಲ್ಲ ಒಪ್ಕೊಂಬಿಡೋಣ. ಆದ್ರೆ ಈಗಿನ ಕಾಲಕ್ಕೆ ಮಾತ್ರ ಮಾಡಲಿ, ಭವಿಷ್ಯದ ಇನ್ನೊಬ್ಬ ದೇವರು ಬರ್ತಾನೆ ಅಂತ ಯಾಕೆ ಹೇಳ್ಬಾರ. ಬ್ರಹ್ಮಾದಿಗಳಿಗೆ ಒಪ್ಪಿಲ್ಲ ನಾವೀಗ, ಬ್ರಹ್ಮಾದಿಗಳಿಗೆ ಒಪ್ಕೊಂಡಿದ್ದೇವೆ. ಅದೇ ರೀತಿನೆ ವಿಷ್ಣುವಿಗೂ ಒಪ್ಕೊಬೋಣ. ಈ ಎಲ್ಲಾ ಕರ್ತೃತ್ವ ಇದೆ ಈಗಿನ ಕಲ್ಪಕ್ಕೆ ಮಾತ್ರ, ಹುಡುದಕ್ಕೆಲ್ಲ ಅಂತ ಹೇಳುವಂತ ಕೇಳಿ. ಇಲ್ಲ ಇಲ್ಲ, ಆಚಾರ್ಯ ಹೇಳ್ತಾರೆ ಅನೇನ, ಎಲ್ಲ ಅವನಿಂದನೇ ಆಗುತ್ತೆ, ಎಲ್ಲಾ ಕಾಲಕ್ಕೂ ಅವನಿಂದನೇ ಆಗ್ತಾ ಇದೆ. ಆಚಾರ ಒಂದೇ ಮಾತು, ಸರ್ವ ದೇಶೇಶು ಕಾಲೇಶು ಏಕ ಪರಮೇಶ್ವರ, ಅಣುಭಾಷೆ ಆಗಿದೆ ಅಂತ ಕೇಳಿದ್ರೆ, ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇ ಸ್ವಭೇದವಾನ್ ಸರ್ವ ದೇಶೇಶು ಕಾಲೇಶು ಏಕ ಪರಮೇಶ್ವರ. ಈ ಮಾತು ಎಲ್ಲ ಸೇರಿಸ್ಬಿಟ್ಟಿದ್ದಾರೆ. ಸರ್ವಾವಸ್ಥಾ ಎಲ್ಲ ಅಧಿಕಾರ ಬಂದೋಯ್ತಾನೆ. ಆ ಸರ್ವ ರೂಪೇ ಸ್ವಭೇ, ರೂಪ ಇದೆ, ರೂಪಗಳಿವೆ, ಅಭೇದವಾನ್ ಅಂತೆಲ್ಲ ಹೇಳಿದ್ರೆ ಅಷ್ಟು ಅಧಿಕಾರ ಬಂದೋಯ್ತು. ಮತ್ತು ಈ ಹೇಳ್ತಾ ಇದ್ದಾರೆ ಎಲ್ಲ ರೀತಿಯ ಸರ್ವ ದೇಶೇಶು ಕಾಲೇಶು. ಉದಾಹರಣೆಗೆ ಒಬ್ಬ ಮಂತ್ರಿ, ಪ್ರಧಾನಮಂತ್ರಿ ಇದ್ದ ನಮ್ಮ ದೇಶಕ್ಕೆ, ಬೇರೆ ದೇಶಕ್ಕಲ್ಲ, ದೇವರು ಎಲ್ಲಾ ದೇಶಕ್ಕೆ ಒಬ್ಬನೇ ದೇವರು. ಸರ್ವ ದೇಶೇಶು ಮತ್ತೆ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗ್ತಾ ಹೋಗ್ತಾರೆ. ದೇವರಿಗೆ ಫ್ರಮ್ ಟು ಅಂತ ಹಾಕಾಗಿಲ್ಲ, ಫ್ರಮ್ ಟು ಇಲ್ಲಾದ ಸರ್ವಕಾಲೇಶು, ಸರ್ವಕಾಲೇಶು ಸರ್ವರಿಗೂ ಕೂಡ ಸ ಏಕ, ಅವನೊಬ್ಬನೇ ಪರಮಾತ್ಮ. ಏಕೋ ನಾರಾಯಣ ಆಚೆ ಶಬ್ದಕ್ಕೆ ಇನ್ನೊಂದು ರೀತಿ ಅರ್ಥ, ಏಕೋ ನಾರಾಯಣ ಅಂತ ಹೇಳಿದ್ರಿಂದ ಎಲ್ಲದನ್ನೂ ಎಲ್ಲರಿಗೂ ಒಬ್ಬನೇ ಮಾಡ್ತಾನೆ. ಎಷ್ಟು ಭಕ್ತಿ ಜಾಸ್ತಿ ಆಗುತ್ತಾಗ, ಆಗ ಕೊನೆಗೆ ಬಂದ, ಸರಿ ಬಿಡಿ ಎಲ್ಲ ಸರಿಗೋಯ್ತು, ಆದ್ರೆ ಭಾರಿ ಇನ್ನೊಂದು ಪ್ರಶ್ನೆ ಹಾಕಿದೆ ನಾನು ಅಂತ ಹೇಳ್ತಾನೆ. ದೇವರ ಬಗ್ಗೆ ಭಾರಿ ಪ್ರಶ್ನೆ ಕೇಳ್ತಾನೆ. ಏನ್ ಪ್ರಶ್ನೆ ಅಂತ ಕೇಳಿದ್ರೆ, ಫಲ ಕೊಡೋದು ಯಾರು ಅಂತ ಪ್ರಶ್ನೆ. ಫಲ ಕೊಡೋದು ಯಾರು? ಎಲ್ಲ ಇರ್ತಾರೆ, ಊಟ ಮಂತ್ರಾಡ್ತಿ ಕೊಡಕ್ಕೆ ಆ ಕಡೆ ಹೋಗ್ಬಿಡ್ತಾರೆ, ಇಲ್ಲ ತೀರ್ಥ ಕಡೆ ಹೋಗ್ಬಿಡ್ತಾರೆ, ಇಲ್ಲ ಪ್ರಸಾದ ಕಡೆ ಹೋಗ್ಬಿಡ್ತಾರೆ. ಒಂದೊಂದು ಕಡೆಗೆ ಬೇರೆ ಬೇರೆ ಕೊಡ್ತಿರ್ತಾರಲ್ಲ, ಅಲ್ಲೆಲ್ಲ ಕಡೆ ಹೋಗ್ಬಿಡ್ತಾರೆ. ಹಾಗಿದ್ರೆ ದೇವ್ರ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗಿ, ಫಲ ಕೊಡೋದು ಯಾರು ಇದ್ದಾರಲ್ಲ ಅವ್ರ ಕಡೆ ಹೋಗ್ತೇನೆ ನಾನೀಗ, ಫಲ ಯಾರು ಕೊಡ್ತಾರೆ ಅಂತ ಪ್ರಶ್ನೆ. ಆಗ ಕರ್ಮದಿಂದ ಫಲ ಬರುತ್ತೆ. ನೋಕದ್ರೆ ಕಂಡಿಲ್ಲ, ನಾವೀಗ ಕೆಲಸ ಸೇರಿದ ದುಡ್ಡು ಬಂತು, ಕೆಲಸದಿಂದ ದುಡ್ಡು ಬಂತು ಅಂದ್ರೆ ಕರ್ಮದಿಂದ ಫಲ, ಕೆಲಸ ಇಲ್ಲ ಅಂದ್ರೆ ಫಲ ಇಲ್ಲ, ಅದು ಕೆಲಸ ಇಲ್ಲ ಫಲ ಇಲ್ಲ, ಕರ್ಮ ಇಲ್ಲ ಫಲ ಇಲ್ಲ. ಸೊ ಕರ್ಮಸತ್ವೇ ಫಲಸತ್ವ, ಕರ್ಮಾಭಾವೇ ಫಲಾಭಾವ. ದೇರ್ಫೋರ್ ಕರ್ಮ ಅಂದ್ರೆ ನನ್ನ ವ್ಯತಿರೇಕದಿಂದ ಫಲದಾತೃತ್ವ ಕರ್ಮಕ್ಕೆ ಬಂತು. ಮೀಮಾಂಸಕರವಾದ ಬರೀ ಊಹಾಪೂಹದ ಉತ್ತರ ಪ್ರಶ್ನೆಗಳಲ್ಲೇವಲ್ಲ, ಅನುಷ್ಠಾನ ಮಾಡೋ ಜನ ಇದ್ದಾರೆ. ಇವತ್ತು ಕರ್ಮ ಬಿಟ್ಟ ಜನ ಇದ್ದಾರೆ, ಆ ವಿಚಾರ ಬೇರೆ. ಕರ್ಮನೂ ಬಿಟ್ಟ ಜನ ಇದ್ದಾರೆ, ಕರ್ಮನೇ ಫಲ ಕೊಡುತ್ತೆ ಅಂತ ಹೇಳೋ ಜನಗಳು ಇದ್ದಾರೆ. ಕರ್ಮದಿಂದನೇ ಫಲ ಬರುತ್ತೆ ಅಂತ ಯಾತಕ್ಕೆ ಹೇಳಬಾರದು ಅಂತ ಕೇಳಿ ಹೇಳ್ತಾರೆ. ಮೇಲ್ನೋಟಕ್ಕೆ ಅದು ಸರಿ ಕಂಡ ಕಾಣಿಸ್ತದೆ. ಇನ್ನು ಮುಂದೆ ಹೋದ್ರೆ, ಅಲ್ರಿ ಕರ್ಮ ಫಲ ಕೊಡಬಹುದು, ಅಚೇತನ ಹೇಗೆ ಫಲ ಕೊಡುತ್ತೆ ಅಂತ ಕೇಳಿದರೆ, ಅಚೇತನ ಇರಬಹುದು, ಈಶ್ವರ ಪರಮಚೇತನ ಇರಬಹುದು ಅಂತೇಳಿ ಎಲ್ಲರಿಗೂ ಫಲ ಕೊಟ್ಬಿಡ್ತಾನಾ? ಇಲ್ಲ. ಏನ್ ಮಾಡ್ತಾನೆ? ಕರ್ಮಾಪೇಕ್ಷೆಯ ಕೊಡ್ತಾರೆ. ಕರ್ಮ ಡಿಪೆಂಡ್ ಆಗ್ನೋ ಇಲ್ಲ. ಈಗ ಕರ್ಮಸತ್ವೇ ಫಲಸತ್ವಂ, ಈಶ್ವರ ಕೂಡ ಕೊಡೋದು ಹಾಗೇನೆ. ಅಂದ್ಮೇಲೆ ಈಶ್ವರ ಕರ್ಮವನ್ನು ಅವಲಂಬಿಸಿರೋದ್ರಿಂದ ಫಲ ಕೊಡೋದಕ್ಕೆ ಕರ್ಮ ದೊಡ್ಡದಾಯ್ತ. ಯಾರು ಹೇಳೋದಿಲ್ಲ, ಅಲ್ರಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಹುಡುಗ, 100 ರೂಪಾಯಿ ಕೊಟ್ಟ, ವೇಸ್ಟ್. 100 ರೂಪಾಯಿ ಕೊಟ್ಟ ಅವನಿಗೆ ಕೊಡದೇ ಮಾಡಿದ್ರೆ ಎಲ್ಲ ಮಾಡಿದ್ರೆ ಕೊಡಲೇಬೇಕು ಅವನು ಅಂತ ಹೇಳ್ಬೇಕು. ದೇವರು ಕೊಡಲೇಬೇಕಲ್ಲ, ನೀವೆಲ್ಲ ಕೋರ್ಟ್ಗೆ ಹೋಗ್ತೀರಿ, ಕೋರ್ಟ್ ಕೇಸ್ ಹಾಕಿ ಮತ್ತೆ ಗೆಲ್ಬಹುದಲ್ಲ, ಆ ರೀತಿ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ. ಈಗ ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಜನ ಪ್ರಶ್ನೆ ಮಾಡ್ಕೊಂಡ್ರೆ ಸಿದ್ಧಾಂತನೇ ಮಾಡ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ. ಅದನ್ನು ಉತ್ತರ ಕೊಡಬೇಕು ಅದಕ್ಕೆ. ಅದಕ್ಕೆ ಹೇಳ್ತಾರೆ, ಹಾಗಲ್ಲ, ಕರ್ಮದಿಂದ ಫಲ ಸಿಗಲು ಸಾಧ್ಯ. ಫಲಮತ ಉಪಪತ್ತಿ, ಪರಮಾತ್ಮ ಫಲ ಕೊಡ್ತಾನೆ, ಕರ್ಮ ಫಲ ಕೊಡೋ ಸಾಧ್ಯತೆ ಇಲ್ಲ. ಮೊದಲನೇ ಕಾರಣ ಅದು ಅಚೇತನ. ಎರಡನೇ ಕಾರಣ, ಬ್ರಹ್ಮಾದಿಗಳು ಫಲ ಕೊಡಲಿ ಅಂದರೆ ಅವರು ಪರತಂತ್ರ ಚೇತನ. ಯಾರಾಗಬೇಕೀಗ? ಚೇತನತ್ವ ಇರಬೇಕು, ಸ್ವಾತಂತ್ರ್ಯ ಇರಬೇಕು ಅಂತ ಅವನೊಬ್ಬನೇ. ಅದೇ ದ್ವಾದಶ ಸ್ತೋತ್ರ, ಅದಕ್ಕೆಲ್ಲ ಅರ್ಥ. ಈಗ ರಚಕರ್ಮ ವಿಮಾಮಲಕಾರ ಗುಣ ಪ್ರಭೃತಿ ಈಶ ವಚಿತ್ತನು ದದ್ಧೀಯತಃ. ಅವನ ದ್ವಾದಶ ಸ್ತೋತ್ರದ 4 ಶ್ಲೋಕ ಇಡೀ ಬ್ರಹ್ಮಸೂತ್ರಗಳ ಸಾರ. ಆಚಾರ್ಯ ಹೇಗೆ ಬರೀತಾರೆ ಅನ್ನೋದು ನಿದರ್ಶನ. ಎಷ್ಟು ಸಂಕೋಚ ವಿಸ್ತಾರಾಭ್ಯಾಮಿ ಪ್ರವಚಂತಿ ಮನೀಷಿಣ. ಸಂಕ್ಷೇಪ ಮತ್ತು ವಿಸ್ತಾರ ಎರಡೂ ಮಾಡಕ್ಕೆ ಅವರೇ ಸಮರ್ಥರು. ಅಣುಭಾಷ್ಯ ಸಂಕ್ಷೇಪ ಮಾಡ್ತಾರೆ, ಅಣುವ್ಯಾಖ್ಯಾನ ವಿಸ್ತಾರ ಮಾಡ್ತಾರೆ, ಭಾಷೆಯಲ್ಲಿ ಹೇಳ್ತಾರೆ. ಅದು ಮನೀಷಿಣ, ಅವರಂತ ಮನೀಷಿ ಯಾರು ಸಿಗ್ತಾರೆ? ಮನೀಷ ಬುದ್ಧಿ, ಪ್ರಜ್ಞಾ ಅಂತ ಪ್ರಜ್ಞೆ ಯಾರಿಗಿದೆ? ಅದು ಪ್ರಜ್ಞಾಮೇಧ ಧೃತಿ ಸ್ಮೃತಿ. ಅದಕ್ಕೇನೆ ವಾಯುದೇವರಿಗೆ ಪೂರ್ಣ ಪ್ರಜ್ಞೆ ಇರುತ್ತೆ. ಅವ್ರು ಹೇಳ್ತಾರೆ, ಒಳ್ಳೆ ಸೂಕ್ಷ್ಮ ಪ್ರಶ್ನೆ ಉತ್ತರ ಕೊಡಬೇಕಲ್ಲೀಗ. ಅದಕ್ಕೆ ಹೇಳ್ತಾರೆ, ನಿಜ, ಪರಮಾತ್ಮ ಸ್ವತಂತ್ರ ಚೇತನ ಮತ್ತು ಪರಮಚೇತನ, ಕರ್ಮ ಅಪೇಕ್ಷೆ ಮಾಡೇ ಫಲ ಕೊಡುತ್ತೆ. ಹಾಗಿದ್ರೆ ಕರ್ಮಕ್ಕೂ ಫಲ ಕರ್ಮಕ್ಕೂ ಈಶ್ವರಿಗೆ ಸಮಸ್ಥಾನ ಕೊಡೋಣ ಅಂತ ಕೇಳಿದರೆ, ಕರ್ಮನೂ ಫಲದಾಯಕ, ಈಶ್ವರನೂ ಫಲದಾಯಕ, ಇಬ್ಬರಿಗೂ ಸಮಾನತೆ ಕೊಡಬೇಕು. ಇಬ್ಬರು ಕಮಿಟಿಯಲ್ಲಿ ಇಬ್ಬರು ಇದ್ರೆ ಹಾಗೂ ಹಾಗೆ ಕಮಿಟಿ ಇಬ್ಬರು ಒಪ್ಕೊಂಡ್ಬಿಟ್ರೆ ಕೆಲಸ ಆದಾಗ ದೇವರನ್ನು ಸೇರಿಸ್ಕೊಂಡ್ಬಿಟ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸಾಧ್ಯ ಇಲ್ಲ. ಯಾವುದಕ್ಕೆ ಗೊತ್ತ? ಸೂಕ್ಷ್ಮ ಉತ್ತರ ಕೊಡ್ತಾರೆ. ಕರ್ಮದಿಂದ ಫಲ ಕೊಡ್ತೀವಿ ಅಂತ ಹೇಳ್ತೀಯಲ್ಲ, ಆದ್ರೆ ಕರ್ಮ ಬಾಡಿಸೋನು ಯಾರು ಗೊತ್ತಾ ಅಂತ ಮುಂದಿನ ಪ್ರಶ್ನೆ ಬಂತು. ಕರ್ಮ ಮಾಡೋ ಅಂತ ಹೇಳೋನವನು, ಕರ್ಮದ ಸ್ವರೂಪ ಹೇಳೋನವನು, ಕರ್ಮ ಮಾಡಿಸೋನವನು ಅಂದಮೇಲೆ ಕರ್ಮ ದೇವರನ್ನು ಮಾಡಿಸೋದಿಲ್ಲ. ದೇವರು ಕರ್ಮ ಮಾಡಿಸ್ತಾನೆ ಅಂದ್ಮೇಲೆ ಯಾರು ದೊಡ್ಡವರಾದ್ರೆ? ಈಗ ಅದು ಕರ್ಮ ಭಗವದ್ ಅಧೀನ, ಅದು ಭಗವಂತ ಕರ್ಮದ ಅಧೀನ ಅಲ್ಲ. ಅದು ಕರ್ಮ ಭಗವದ್ ಅಪೇಕ್ಷ ಇದೆ ಅದಕ್ಕೆ. ಆದ್ರೆ ಭಗವಂತನ ಕರ್ಮಾಪೇಕ್ಷ ಇಲ್ಲ ಅಂದ್ಮೇಲೆ ಯಾರು ಸುಪ್ರೀಮ ಆದ್ರೆ? ಈಗ ದೇವರು ಸುಪ್ರೀಮ. ಇದು ಅರ್ಥ ಮಾಡಿಕೊಂಡು ದೇವರು ಸರ್ವೋತ್ತಮತ್ತು ಮತ್ತೆ ಅಲ್ಲಿ ಬಂತು. ಫಲದಾತೃತ್ವ ರೂಪವಾದ ಮಹಾತ್ಮ ಜ್ಞಾನ ಬಂದುಬಿಟ್ರೆ ಆಗ ದೇವರಲ್ಲಿ ಹೋಗ್ಲಿಕ್ಕೆ ಬೇರೆ ದಾರಿನೇ ಇಲ್ಲ. ಬೇರೆ ದಾರಿ ಬರದೇನೆ ಅಲ್ಲೇ ಇರ್ತಾರೆ. ಯಾರು ಜಗಳಾಡ್ಕೊಂಡು ಹೋಗಿರ್ತಾನೆ ಒಬ್ಬರ ಹತ್ರ, ಅವ್ರು ಹೇಳ್ತಾರೆ ಅವ್ರು ಫಲ ಕೊಡ್ತಾರೆ ಅಂತಾರೆ. ಬೇರೆ ಕಡೆ ಇಲ್ಲ, ಅವರೊಬ್ಬರೇ ಕೊಡ್ತಾರೆ ಅಂತ. ಮತ್ತೆ ಹೋಗ್ತಾರೆ, ಸ್ವಾಮಿ ತಪ್ಪಾಯ್ತು ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಫಲದಾತೃತ್ವ ಇಲ್ಲ ಅಂದ್ಕೊಂಡು ಹೊರಟೋಗಿದ್ದ. ಬಂದ ಮೇಲೆ ಏನಾಯ್ತು? ಈಗ ತಪ್ಪಾಯ್ತು ಅಂತೇಳಿ ಮತ್ತೆ ಕಟ್ಟೆ ಕಾಲಿಡ್ತಾನೆ. ಮಧ್ಯೆ ತಪ್ಪಾಯ್ತು ಅಂತ ಹೋಗ್ತಾನೆ ಆಮೇಲೆ. ಆ ರೀತಿಯಲ್ಲಿ ದೇವರಿಗೆ ಫಲದಾತೃತ್ವ ಇದೆ. ಇನ್ನೊಂದು ಕಾರಣ ಕೊಡ್ತಾರೆ, ಬರೀ ಫಲದಾತೃತ್ವ ಆ ರೀತಿ ಅಷ್ಟೇ ಅಲ್ಲ, ಕರ್ಮದ ಅಸ್ತಿತ್ವನೇ ದೇವರ ಅಧೀನ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನ ಗ್ರಹದ ಸಂತಿ ನಸಂತಿ ಯದುಪೇಕ್ಷೆಯ. ಇವತ್ತು ಅನೇಕರಿಗೆ ಕರ್ಮ ತೀರ್ನ ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ. ಯಾತಕ್ಕೆ ಅಂದ್ರೆ ಇದನ್ನು ಒಪ್ಪಿಲ್ಲ ಅವರು. ಕರ್ಮವನ್ನು ಸಾಕ್ಷಾತ್ ಕಾರ್ಯಕಾರಣಭಾವ ಸಂಬಂಧ ಉಟ್ಕೊಂಡಿದ್ದಾರೆ ಹೊರತು ಕರ್ಮ ಪ್ರೇರಕ ಪರಮಾತ್ಮ, ಕರ್ಮದ ಅಸ್ತಿತ್ವನೇ ಭಗವದ್ ಅಧೀನ, ಇವೆಲ್ಲ ಅರ್ಥ ಮಾಡ್ಕೊಂಡಿಲ್ಲ ಬೇರೆಯವರು. ಅದೆಲ್ಲ ಆಚಾರ ಅರ್ಥ ಹೇಳ್ತಾರೆ, ಕರ್ಮ ಭಗವದ್ ಅಧೀನ, ಭಗವಂತ ಕರ್ಮದ ಅಧೀನ ಅಲ್ಲ. ಅದರಿಂದಾಗೇನೆ ಅವನು ಸರ್ವಫಲವನ್ನು ಕೊಡ್ತಾ ಇದ್ದಾನೆ. ನೀವು ಏನೋ ಹೇಳ್ತೀರಿ, ನೀವು ಜೈಮಿನ್ಯಾಚಾರ ಹೇಳಿಲ್ಲ ಅಂತ ಕೇಳಿದರೆ, ಜೈಮಿನ್ಯಾಚಾರ ಹೇಳಿದ್ದು ಫಲಕ್ಕೆ ನಿಮಿತ್ತ ಯಾವುದು, ಅಂತ ಒಂದು ಪ್ರಶ್ನೆ. ಫಲ ದಾತೃತ್ವ ಯಾರ್ದು, ನಿಮಿತ್ತ ಯಾವುದು ಅಂತ ಪ್ರಶ್ನೆ. ಅವರು ಹೇಳಿದ್ದು ಕರ್ಮ ನಿಮಿತ್ತ ಅಂತ ಅಷ್ಟೇ ಹೇಳಿದ್ರೆ ಹೊರತು ಕರ್ಮಕ್ಕೆ ಸ್ವಾತಂತ್ರ್ಯವನ್ನು ಹೇಳಿಲ್ಲ ಜೈಮಿನಿಗಳು. ಇದು ಬಹಳ ಮುಖ್ಯವಾದ ಅಂಶ. ಇದು ಜೈಮಿನಿಗಳಿಗೂ ಆ ವೇದವ್ಯಾಸರಿಗೂ ವಿರೋಧ ಇಲ್ಲ. ಹಿಂದೆ ಎಷ್ಟೋ ಕತೆ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ವೇದವ್ಯಾಸರಿಗೂ ಮತ್ತು ಜೈಮಿನಿಗಳಿಗೂ ವಿರೋಧ ಇಲ್ಲ. ಬೇರೆ ಎಲ್ಲ ಮತಾಚಾರ್ಯರು ಕೂಡ ವಿರೋಧವನ್ನು ಕಲ್ಪನೆ ಮಾಡಿದ್ರು. ಆಚಾರ್ಯ ಹೇಳ್ತಾರೆ ವ್ಯಾಸ ಶಿಷ್ಯರಿಗೂ ವೇದವ್ಯಾಸರಿಗೂ ವಿರೋಧ ಇಲ್ಲ. ನಮ್ಮಲ್ಲಿ ಹೇಗೆ ಭಾಷ್ಯ ಟೀಕಾ ಟಿಪ್ಪಣಿಗಳಿಗೆ ಪರಸ್ಪರ ಸಂವಾದನೆ ಹೊರತು ವಿವಾದ ಇಲ್ಲ ಹೇಗೋ ಆ ರೀತಿ ವಿವಾದ ಇಲ್ಲ ಅಂತ ಹೇಳಿ. ಜೈಮಿನಿಗಳು ಬೇರೆ ಹೇಳ್ತಾರೆ, ಅದು ಹೇಳಿಲ್ಲ. ಈ ಭಾಗ ಹೇಳಿದ್ರಷ್ಟೇ ಅವರು, ಈ ಭಾಗ ಅವರು ಹೇಳಿದ್ದಾರೆ, ಆ ಭಾಗ ಹೇಳಿಲ್ಲ ಅಂತ. ಅನುಕ್ತಿ ವಿರುದ್ಧೋಕ್ತಿ ಅಲ್ಲ, ಅನುಕ್ತಿ ಬೇರೆ ವಿರೋಧ ಬೇರೆ. ಅನುಕ್ತಿ ಎಂಬುದು ಸಾವಕಾಶ, ವಿರುದ್ಧ ಎಂಬುದು ನಿರವಕಾಶವಾದ ಖಂಡನೆ. ಜೈಮಿನಿಗಳು ಎಂದೂ ಹಾಗೆ ಹೇಳಿಲ್ಲ. ವ್ಯಾಸ ಶಿಷ್ಯರಾಗಿರೋದಕ್ಕೆ ಕಾರಣ ಓಂ ಧೈನ್ಯ ಓಂ ಧರ್ಮ ಎಂ ದೈವಿಹಿ ಅತಯೇವ ಅಂತೇಳಿ ಹೇಳಲಿಲ್ಲ. ಕೊನೆ ಹೇಳ್ತಾರೆ, ಹಾಗಿದ್ರೆ ಯಾವುದು ಪರಮಾತ್ಮ, ಈ ಕಡೆ ಕರ್ಮ ಯಾವುದು ಅಂದ್ರೆ ಪೂರ್ವಂ. ದೇವರೇ ಎಲ್ಲದು ಫಲದಾತ. ಕರ್ಮಕ್ಕೆ ಫಲ ಕೊಡೋ ಶಕ್ತಿ ಇಲ್ಲ, ದೇವರಿಗೆ ಫಲ ಕೊಡೋ ಶಕ್ತಿ ಇದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಎಲ್ಲದಕ್ಕೂ ಅನ್ವಯ ಮಾಡ್ಕೋಬೇಕು. ನಾವೀಗ ಇಷ್ಟೊತ್ತು ಏನು ವಾದ ಬಂತೀಗ, ಕರ್ಮ ಫಲ ಕೊಡುತ್ತೆ ಇಲ್ಲೊಂದು ನಮ್ಗೆ ಆ ಕಲ್ಪನೆ ಅಲ್ಲ. ಅವ್ರು ಫಲ ಕೊಟ್ರು, ಇವ್ರು ಫಲ ಕೊಟ್ಟರು ಶುರು ಮಾಡ್ತೀವಿ ನಾವೀಗ. ಪೋಸ್ಟ್ ಮ್ಯಾನ್ ಸಂಬಳ ಮೆಮೋ ಕೊಟ್ಟ, ಅದೇ ರೀತಿ ತಾಯಿ ಅನ್ನ ಹಾಕಿದ್ಲು, ಅಪ್ಪ ದುಡ್ಡು ಕೊಟ್ಟ, ಮೇ ಗುರುಗಳು ಜ್ಞಾನ ಕೊಟ್ಟರು ಅಂದರೆ ಇದೆಲ್ಲ ಅಪ್ಲೈ ಮಾಡ್ಕೋಬೇಕು. ಕರ್ಮ ಹೇಗ ಎಡವೋ, ಇವರು ಅಸ್ವತಂತ್ರರು, ಆದ್ರಿಂದ ಯಾರಿಗೂ ಫಲ ಕೊಡೋ ಶಕ್ತಿ ಇಲ್ಲ. ಮತ್ತು ಫಲ ಬಂತಲ್ಲ ಅಂತ ಕೇಳಿದರೆ ಅದೇ ದೇವರು ಕೊಟ್ಟರು. ಆ ಫಲ ದೇವರೊಳಗಿಂತ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಶಕ್ತಿ ಪ್ರಬೋಧಯತ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಆಗ ಫಲದಾತರು. ತಂದೆ ತಂದೆಯಾಗಿರೋದು ಸೆಕೆಂಡರಿ, ನಿಜವಾದ ತಂದೆ ದೇವರು. ಇದಕ್ಕೆಲ್ಲ ಅರ್ಥ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ. ತಂದೆಯಲ್ಲಿ ತಂದೆ ರೂಪದಲ್ಲಿ ಕಾಪಾಡೋದವನೇ, ತಾಯಿಲಿ ತಾಯಿಯಾಗಿರೋ ಅವ್ಯವಧಾನ ಸೂತಿ ಕರ್ತೃತ್ವ ಒಂದೇನೆ. ಎಲ್ಲ ಅರ್ಥ ಮಾಡ್ಕೋತ ಹೊರಟ್ರೆ ದೇವರಲ್ಲಿ ಸರ್ವವಿಧವಾದ ಕರ್ತೃತ್ವ ಚಿಂತನೆ ಮಾಡಿರ್ತಾರೆ. ಸರ್ವವಿಧವಾದ ಕರ್ತೃತ್ವ, ಸರ್ವವಿಧವಾದ ಮಹಾತ್ಮ್ಯ, ಪರಮಾತ್ಮ ಸರ್ವ ರೀತಿಯಲ್ಲೂ ಹೊಂದಿದ್ದಾನೆ ಅಂತ ಹೇಳಿದಾಗ ಆಗದೆ ಭಕ್ತಿ ಮಾಡಬೇಕು, ನಿರತಿಸೇ ಭಕ್ತಿಯನ್ನು ಮಾಡಬೇಕು, ಯಾವಾಗಲೂ ಮಾಡಬೇಕು. ಇದನ್ನು ಇಲ್ಲಿ ಹೇಳಿದ್ರೆ ಮುಂದೆ ಹೇಳ್ತಾರೆ. ಹಾಗಿದ್ದರೆ ಇದೆಲ್ಲ ಅರ್ಥ ಮಾಡಿಕೊಂಡು ನಾವೀಗ ಮುಕ್ತಿ ಹೋಗೋವರೆಗೂ ನಾವು ಪ್ರಸಾದ ಅಂತ ಕೇಳಲೇಬೇಕು. ಪ್ರಸಾದ ಇಲ್ಲದೆ ಹೋದ್ರೆ ಮುಕ್ತಿ ಆಗೋದಿಲ್ಲ ಅಂತಾಯ್ತು. ಪ್ರಸಾದಕ್ಕೆ ಭಕ್ತಿ ಮಾಡಬೇಕು ಅಂತಾಯ್ತು, ಭಕ್ತಿಗೆ ಜ್ಞಾನ ಬೇಕು ಅಂತಾಯ್ತು. ಅದೆಲ್ಲ ಒಪ್ಕೊಂಡ್ಬಿಡ್ತೇವೆ. ಆದಮೇಲೆ ಮೋಕ್ಷಕ್ಕೆ ಹೋದ್ಮೇಲೆ ಕೆಲಸ ಆಯ್ತಲ್ಲ, ಆಗ ಭಕ್ತಿ ಮಾಡಬೇಕು ಅಂತ ಪ್ರಶ್ನೆ. ಇಲ್ಲಿ ಎಲ್ಲ ಮತ್ತೆ ಅನೇಕ ಸೋತು ಬಿಡ್ತಾರೆ. ಅಲ್ಲಿ ಭಕ್ತಿ ಮಾಡಬೇಕು ಬೇಡ ಅಂತ ಕೇಳಿದ್ರೆ ಇನ್ಯಾಕೆ ಮಾಡ್ಬೇಕ್ರಿ, ಕೆಲಸನೇ ಮುಗಿದೋಯ್ತಲ್ಲ ಗೊತ್ತಾಯ್ತು. ಕೆಲಸ ಮುಗಿದ ಹೊಳೆ ದಾಟಿದ ಮೇಲೆ ಅಂಬಿಗನ ಅಪ್ಪಣೆ ಅಂತ ಒಂದು ಮಾತಿದೆ. ಹೊಳೆ ದಾಟಿದ ಮೇಲೆ ಅಂಬಿಗನ ಅಪ್ಪಣೆ ಅಂತಕ್ಕೆ ದೇವರು ಅಂಬಿಗ ತಾನೆ, ಅಂಬಿಗ ನಾನು ನಿನ್ನ ನಂಬಿದೆ ಅಂತ ಹೇಳೋದಿಲ್ಲ. ಎಲ್ಲಿವರೆಗೂ ನಂಬಿದೆ, ಹೊಳೆ ದಾಟಿಸೋವರೆಗೂ ನಂಬಿದೆ. ಆಮೇಲೆ ನಿನ್ನ ನಂಬೋದಿಲ್ಲ ಅಂತ ನಂಬಿದ್ರೆ ಏನ್ ಮಾಡ್ಬೇಕು? ಅಂಬಿಗ ಅಂತ ದೃಷ್ಟಾಂತ ಕೊಟ್ಟ ಮೇಲೆ ಆ ಮಾತು ಹೇಳಿದ್ರೆ ಅವನಿಗೆ ವಿವಿಧ ರೀತಿಯಲ್ಲಿ ಬರುತ್ತೆ. ಕೃತದಾರಾಶ್ಚ ಮಾತರಂ, ಮದುವೆ ಆದ್ಮೇಲೆ ತಾಯಿನ ಮರಿತಾನೆ. ಅದೇ ರೀತಿಯಲ್ಲಿ ಓದಿದ ಮೇಲೆ ಗುರುವಿನ ಮರಿತಾನೆ, ದಾಟಿದ ಮೇಲೆ ನದಿನ ಅಂಬಿಗನ ಮರಿತಾನೆ. ಆದ್ರೆ ದೇವರನ್ನ ಯಾಕೆ ಮರಿಬಾರದು? ಅಲ್ಲಿ ಯಾಕೆ ಭಕ್ತಿ ಮಾಡಬೇಕು? ಅಲ್ಲಿ ವಾದ ಶುರುವಾದ. ದೇವರಷ್ಟೇ ಎಲ್ಲರಿಗೂ ಆನಂದ ಸಾಮ್ಯ ಹೇಳಿದಾಗ ಭಕ್ತಿ ಮಾಡೋ ಕಾರಣ ಸಮಾಧಾನ ಭಕ್ತಿ ಯಾಕೆ ಬರುತ್ತೆ? ಕಾರಣ ಇಲ್ಲ. ಅಥವಾ ಅಲ್ಲಿ ಆನಂದ ಇಲ್ಲ ಅಂದ್ರೆ ಭಕ್ತಿ ಪ್ರಸಂಗ ಬರಲಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಅಲ್ಲೂ ಭಕ್ತಿ ಮಾಡಲೇಬೇಕು. ಇದೆಲ್ಲ ಸರ್ವಶಾಸ್ತ್ರಾರ್ಥ ನಿರ್ಣಯ. ಆಚಾರ್ಯ ಹೇಳ್ತಕ್ಕಂತಹ ಪೂರ್ವವಾದ ಈ ಭಾಗ ತಾತ್ಪರ್ಯ ಮೊದಲೇ ಅಧ್ಯಾಯದಲ್ಲಿ ಬರ. ಮುಕ್ತಾನಾಮಿ ಭಕ್ತಿ ರಿಹಿ, ಮುಕ್ತಿಯಲ್ಲೂ ಭಕ್ತಿ ಇರ್ತದೆ. ಮುಕ್ತಿಯಲ್ಲೂ ಭಕ್ತರಿಗೂ ಭಕ್ತಿ ಇರ್ತದೆ. ನಿತ್ಯಾನಂದ ಸ್ವರೂಪಿಣಿ, ನಿತ್ಯಾನಂದ ಸ್ವರೂಪವಾದ. ಆಗೊಂದು ಪ್ರಶ್ನೆ ಬಂತು, ಮುಕ್ತರಲ್ಲಿ ಭಕ್ತಿ ಇದೆ ಅಂತ ಹೇಳಿದ್ರೆ, ಸಂಸಾರದಲ್ಲಿ ಇದೆ ಅವ್ಯಕ್ತವಾಗಿಲ್ಲ ಅಂತ ಹೇಳಿದ್ರೆ, ಅಂಬುವದ ಅಗ್ರಹಣಾತ್ ಅಂತ ಹೇಳಿದ್ರೆ, ಅಲ್ಲಿ ಅವ್ಯಕ್ತವಾಗಿದೆಯಲ್ಲ, ಮತ್ತೆ ಹಾಕ್ಬೇಕು ಅಂತ ಪ್ರಶ್ನೆ. ಈಗ ನಮ್ಮ ಪ್ರಶ್ನೆ ನಮಗೆ ತಿಳಿಸ್ತಾನೆ ಅವನಿಗೆ. ಅಭಿವ್ಯಕ್ತಿ ಸ್ವರೂಪದಲ್ಲಿದೆ, ಅಭಿವ್ಯಕ್ತಿ ಆಗಿಲ್ಲ. ಮುಕ್ತಿ ಅಭಿವ್ಯಕ್ತಿ ಆಗಿದೆ, ಸ್ವಲ್ಪ ಅಲ್ಲ, ಪೂರ್ಣ ಅಭಿವ್ಯಕ್ತಿ ಆಗಿದೆ. ನೀವು ಸ್ವಲ್ಪ ಅಭಿವ್ಯಕ್ತಿ ಆಗದೆ ಹೋದ್ರೂ ಕೂಡ ಮುಕ್ತಿ ಅಲ್ಲ, ಪೂರ್ಣ ಅಭಿವ್ಯಕ್ತಿ ಆಗಿದೆ ಅಂದ್ರೆ ಮತ್ತೆ ಹಾಕ್ಬೇಕು ದೇವರು? ಇದಕ್ಕೆ ಒಳ್ಳೆ ಪ್ರಶ್ನೆ ಇದೆ. ಆಚಾರ್ಯ ಹೇಳ್ತಾರೆ ಆನಂದದಸ್ಯ ಮುಕ್ತಾನಾಂ ಸವೇವೇ ಗೋಚರಾರ್ಥನ. ಇದು ದೇವರ ಅತಿ ವಿಚಿತ್ರವಾದ ಪರಾಕ್ರಮ. ದೇವರ ಸಾಮರ್ಥ್ಯ ತೀರ ವಿಚಿತ್ರವಾದದ್ದು. ಅಲ್ಲೂ ಕೂಡ ಏನಾಗಿದೆ, ಅಜ್ಞರಿಗೆ ಜ್ಞಾನ ಕೊಡ್ಲುಕ್ಕ ಅವನು ಬೇಕು. ಜ್ಞಾನಿನ ಮೋಕ್ಷದಶ್ಚ ಸಹ, ಜ್ಞಾನಿ ಮೋಕ್ಷ ಕೊಡ್ಲುಕ್ಕ ಅವನು ಬೇಕು. ಮುಕ್ತಾನಾಂ, ಮುಕ್ತ ಆನಂದದಶ್ಚ ಮುಕ್ತಾನ, ಮುಕ್ತರಿಗೆ ಆನಂದ ಕೊಡ್ಲುಕ್ಕ ಅವನೇ ಬೇಕಾದ್ರಿಂದಾಗಿನೇ ಪರಮಾತ್ಮ ಸರ್ವತ ಸಯೇ ವೈಗೋ ಜನಾರ್ದನ. ಇದು ಕನ್ವಯ. ಮತ್ತೆ ಮಹಾತ್ಮ ಜ್ಞಾನ ಸೇರಿಸ್ಕೋಬೇಕು. ಮುಕ್ತಿಯಲ್ಲಿ ಆನಂದ ಅಭಿವ್ಯಕ್ತಿಗೆ, ಆನಂದ ಉನ್ನಾಹದ ಅಭಿವ್ಯಕ್ತಿಗೆ, ಇದೆಲ್ಲದಕ್ಕೂ ದೇವರು ಬೇಕಾದ್ರಿಂದ ಆಲ್ ಇನ್ ಆಲ್. ದೇವರೇ ಇಲ್ಲ ಅಂತ ತಿಳ್ಕೋ ವಾದ ಇಲ್ಲಿದೆ, ಎಲ್ಲವೂ ದೇವರು ಹೇಳೋದು ವಾದ ಇಲ್ಲಿದೆ. ತದ್ವಿರುದ್ಧ ಪೂರ್ತಿ ಆಸ್ತಿಕ್ಯ ಅಂದ್ರೆ ಇದು ಬರೀ ದೇವ್ರನ್ನ ಒಪ್ಪಿದ್ರೆ ಆಸ್ತಿಕ್ಯ ಅಲ್ಲ, ದೇವರ ಸರ್ವತಂತ್ರ ಸ್ವಾತಂತ್ರ್ಯ ಒಪ್ಪಿದ್ರೆ ಆಸ್ತಿಕ್ಯ. ಎಲ್ಲೋ ದೇವರಿದ್ದಾನೆ, ಯಾವ ದೇವ್ರ ಮನೆಯಲ್ಲಿ ಮಾತ್ರ ಇರ್ತಾನೆ, ಬಾಲ್ ತೆಗೆದ ಕಾಣಿಸ್ತಾನೆ, ಇವೆಲ್ಲ ಅಲ್ಲ. ಒಂದು ಆಪತ್ ಪರಿಹಾರ ಆಗ್ತದೆ, ಸದ್ಯ ದೇವ್ರ ದಯ ಮಾಡಿದ, ಇದು ಬೇಕಾಗಿಲ್ಲ ಅಂತ ಅರ್ಥ. ಆಪತ್ ಪರಿಹಾರ ಆಯ್ತಲ್ಲ, ಹಸಿವಾಗಿತ್ತು ಬಡಿಸಿದ್ರು, ಸದ್ಯ ದೇವ್ರ ಕಥೆ ಮುಗೀತು. ಸಾಯಂಕಾಲ ಹಾಕೋದು ಯಾರು ಇಲ್ಲ, ಜೀರ್ಣ ಮಾಡೋದು ಯಾರು, ನುಂಗಿಸೋದು ಯಾರು, ಜೀರ್ಣ ಮಾಡೋದು ಯಾರು, ನಾವು ನೋಯ್ಕೊಂಡ್ಬಿಟ್ಟು ಜೀರ್ಣ ಮಾಡ್ತೇವೆ, ಮಾಡ್ಕೊಂಡ್ಬಿಟ್ಟಿರ್ತೀವಿ. ದೇವ್ರು ಮಾಡ್ತಾನೋ ಇಲ್ಲೋ ಅಂದ್ರೆ ಯಾರನ್ನಾದ್ರೂ ಸ್ವಲ್ಪ ದಿವಸ ಬಿಡಬಹುದು, ಬರೆದು ಜೀವಿಸಬಹುದೇ ಹರಿಣಿಂದ ಚರಣಗಳ. ದೇವ್ರನ್ನ ಎಂದೆಂದೂ ಬಿಡಬೇಕು. ಕರೆಂಟ್ ಕರೆಂಟ್ ಇಲ್ಲ ಬೇಕಾಗಿಲ್ಲ ನಮ್ಗೆ, ಈಗ ಬೈಕ್ ಇಲ್ಲದೆ ಮ್ಯಾನೇಜ್ ಮಾಡಿದ್ವಲ್ಲ, ಆಟೋ ಬೈಕ್ ಇಲ್ಲದೆ ಮ್ಯಾನೇಜ್ ಮಾಡಿದ್ವಲ್ಲ, ದೇವ್ರಲ್ಲದೆ ಮ್ಯಾನೇಜ್ ಮಾಡಕ್ ಬರುತ್ತೆ ಅಂದ್ರೆ ಸಾಧ್ಯ ಇಲ್ಲ. ಈಗ ಬಾಯಿ ತೆಗೆದಿರ್ತಾನೆ, ಯೋ ಅಂತಃಪ್ರವಿಶ್ಯ ಮಮವಾಚಿ, ಇದಿಷ್ಟು ಕೂಡ ಅದರ ಅರ್ಥನೆ. ಮತ್ತೆ ಯೋ ಅಂತಃಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ಧೃತ್ಯಂ ಅಂತ ಹೇಳಿ ದೇವರ ಪರಮ ಮಹತ್ವವನ್ನು ಹೇಳ್ತಾ ಹೋದಂತೆ, ಪರಮಭಕ್ತಿ ತಾನಾಗಿ ಬರೋದ್ರಿಂದ ಮುಂದೆ ಮುಕ್ತಿ ಸಿಕ್ಕೇ ಸಿಗ್ತದೆ. ಆನಂದ ಮುಕ್ತಾನಾಮಿ ಭಕ್ತಿರಿಹಿ ನಿತ್ಯಾನಂದ ಸ್ವರೂಪಿ, ಅಲ್ಲಿ ಕೃತ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಅದು ಆನಂದದ ರೂಪನೇ ಅದು. ಉದಾಹರಣೆಗೆ ಹಾಲು ಕಾಸಕ್ಕಿಂತ ಮುಂಚೂರು ಬೆಳಗಿರ್ತದೆ, ಕಾಸಿದ್ದಲ್ಲೂ ಬೆಳಗಿರ್ತದೆ, ಗೊತ್ತಾಯ್ತಾ? ಕಾಸಿದ ಬಿಡಿ ಹೋದ್ರೆ ಹಾಳೆ ಅಲ್ಲ, ಆಮೇಲೆ ಕಾಸದಕ್ಕಿಂತ ಮುಂಚೆನೂ ಬಿಡಿ, ಕಾಸಿದ ಮೇಲೆ ಮುಂಚೆನೂ ಹಾಗೆ ಬಿಡಿರೋ. ಭಕ್ತಿ ಮುಕ್ತಿಗಿಂತ ಮುಂಚೆನೂ ಬೇಕು, ಮುಕ್ತಿ ಆದ್ಮೇಲೂ ಭಕ್ತಿ ಬೇಕೇ ಹೊರತು ಅದು ಚೇಂಜ್ ಆಗೋದಿಲ್ಲ. ಇಲ್ಲಿ ಏನಾಗಿದೆ, ಆನಂದ ಸ್ವರೂಪಿಣಿ, ಆನಂದ ಪರ ದೇವ ದೇವರ ಸ್ವರೂಪ ಅಂದಮೇಲೆ ಬಿಟ್ಟು ಹೋಗೋದಿಲ್ಲ, ಬಿಟ್ಟೋದ್ರೆ ಸ್ವರೂಪ ಅಲ್ಲ, ಬಿಟ್ಟೋದ್ರೆ ಸ್ವರೂಪ ಅಲ್ಲ. ಆದ್ದರಿಂದ ಭಕ್ತಿಯನ್ನು ಎಲ್ಲ ರೀತಿಯಲ್ಲೂ ಕೂಡ ಪ್ರೊಟೆಕ್ಟ್ ಮಾಡಿ ಸಿಂಹದ ಆಚಾರ್ಯ, ಅದಕ್ಕೆ ಆಚಾರ ಸಿದ್ಧಾಂತವನ್ನು ಭಕ್ತಿ ಸಿದ್ಧಾಂತ ಅಂತ ಕರೆದು ಸರಿ ಹೋಗ. ಅದ್ವೈತ ಯಾತ ಖಂಡನೆ ಮಾಡ್ತಾ ಇರೋದು, ಕಾರಣ ಇನ್ನೇನು ಇಲ್ಲ, ಭಕ್ತಿ ಲೋಪ ಆಗ್ತದೆ ಖಂಡನೆ ಮಾಡ. ಅದ್ವೈತ ಖಂಡನೆ ಬೇರೆ ಕಾರಣ ಇಲ್ಲ, ಭಕ್ತಿ ಮಾಡೋಕ್ಕಂತ ಒಪ್ಕೊಂಡ ಮೇಲೆ ಅದು ಅದ್ವೈತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ವಿಶಿಷ್ಟಾದವ್ರಿಗೆ ಸಾಧ್ಯ ಇಲ್ಲ, ಯಾತಕ್ಕೆ ಗೊತ್ತಾ? ಭಕ್ತಿ ಹೋಗ್ಬಿಡುತ್ತೆ, ಮತ್ತೆ ಸಾಮ್ಯ ಒಪ್ಕೊಂಡು ಭಕ್ತಿ ಹೋಗ್ಬಿಡುತ್ತೆ, ಅದ್ವೈತದಲ್ಲೂ ಭಕ್ತಿ ಹೋಯ್ತು, ಆಮೇಲೆ ವಿಶಿಷ್ಟಾದ್ವಲ್ಲೂ ಭಕ್ತಿ ಹೋಯ್ತು. ಎಲ್ಲೂ ಭಕ್ತಿ ಹೋಗದೇ ಇರತಕ್ಕಂಥ ಒಂದೇ ಒಂದು ಸಿದ್ಧಾಂತ ಅಂದ್ರೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಆದ್ರಿಂದ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಾಪಾನ. ಈ ರೀತಿಯಲ್ಲಿ ಆಚಾರ್ಯರು ತುಂಬ ವಿಷಯ ಹೇಳ್ತಾರೆ. ಆನಂದದಶ್ಚ ಮುಕ್ತಾನಂ ಅಂತಲ್ಲ, ಅದಕ್ಕೆ ಎರಡರ್ಥ. ಮತ್ತೆ ಯೋಗ್ಯರಿಗಾದರೆ ಮುಕ್ತಿಯಲ್ಲಿ ಆನಂದಂ ದದಾತೀತಿ ಆನಂದದ, ಸಮಸ್ಯೆಯಲ್ಲಿ ಆನಂದಂ ದ್ಯತೀತಿ ಆನಂದದ, ಆನಂದ ತೆಗೆದು ಹಾಕಿಬಿಡ್ತಾರೆ. ಅರ್ಥ ಮಾಡಿ, ಆನಂದ ಆಟೋಮೆಟಿಕ್ ಹೋಗೋದಿಲ್ಲ, ದೇವರು ತೆಗಿಬೇಕಾದ್ರೆ. ಸುಖಂ ದುಃಖಂ ಭಯೋ ಭಾವೋ ಭಯಂಚ ಅಭಯಮಯಮ ಚ, ಸುಖ ನನ್ನ ಅಧೀನ ಅಂತ ಹೇಳಿರೋದು ಭಗವದ್ಗೀತೆ. ಇದು ಸಂವಾದ, ಸುಖ ಆಟೋಮೆಟಿಕ್ ಅಲ್ಲ, ದೇವರು ಕೊಟ್ಟರೆ ಬರ್ತದೆ. ದುಃಖ ಆಟೋಮೆಟಿಕ್ ಅಲ್ಲ, ದೇವರು ಕೊಟ್ಟರೆ ಬರ್ತದೆ. ಪ್ರಹ್ಲಾದನೇ ದುಃಖ ಆಗಲಿಲ್ಲ, ಹಿರಣ್ಯಕ್ಕೆ ಸಹ ದುಃಖ ಆಗಲೇ ಇಲ್ಲ, ದುಃಖ ಕೊಡಲಿಲ್ಲ ಪರಮಾತ್ಮ. ಅರ್ಜುನಿಗೆ ಯಾರು ಕೊಂದೇ ಇಲ್ಲ ದುಃಖ ಆಯ್ತು, ದುಃಖ ಕೊಟ್ಟ ದುಃಖ ಕೊಟ್ಟ ಬಂತು, ಬರಬಾರದು ಬಂತು, ಇನ್ನು ಬರಬೇಕಾಗಿತ್ತು ಬರಲಿಲ್ಲ, ಅಗ್ನಿ ಸುಡಬೇಕಾಗಿತ್ತು ಸುಡಲಿಲ್ಲ, ಪ್ರಹ್ಲಾದನ ಅಗ್ನಿ ಸುಡಬೇಕಾದ ಅಗ್ನಿ ಸುಡಲಿಲ್ಲ. ಇದೆಲ್ಲ ಯಾತಕ್ಕೆ ಅಂದ್ರೆ ಪರಮಾತ್ಮನ ಸರ್ವತಂತ್ರ ಸ್ವಾತಂತ್ರ್ಯ ಹೇಳ್ತಕ್ಕಂಥ ಮಾತು. ಎಲ್ಲದರ ಮುಖ್ಯವಾದ ಗುರಿ ಅಂದ್ರೆ ದೇವರನ್ನ ತಿಳ್ಕೊಳ್ಳು, ಇದು ಅರ್ಥ ಮಾಡಿಕೊಂಡು ದೇವರನ್ನ ತಿಳ್ಕೊಂಡು ಪ್ರಯತ್ನ ಪಡಬೇಕು. ಅದಕ್ಕೆ ಎಲ್ಲ ಗ್ರಂಥ ಓದಬೇಕು. ಪ್ರಸಂಗ ಬಂತು ಒಂದು ಮಾತು ಹೇಳಿಬಿಡ್ತೇನೆ. ಮುಂದೆ ಇದಕ್ಕೆ ಏನು ಓದಬೇಕು ಅಂತ ಕೇಳಿದ್ರೆ, ಒಂದು ಉಪಾಸನ ಪಾತ್ರ ಹೇಳ್ತಾರೆ, ಸರ್ವವೇದಾಂತ ಪ್ರತ್ಯಯಂ ಚೋದನಾದಿ ವಿಶೇಷ, ಎಲ್ಲ ಶಾಸ್ತ್ರದಿಂದ ಓದಬೇಕು, ಎಲ್ಲ ಶಾಸ್ತ್ರ ಪಾರಾಯಣ ಮಾಡಬಾರದು, ವೇದ ಅಂತಹ ನಿರ್ಣಯ ಮಾಡಿಕೊಂಡು ಓದಬೇಕು ಅಂತ ಆಚಾರ್ಯ ತಿಳಿಸ್ತಾ, ಸಕಲ ಶಾಸ್ತ್ರಗಳಿಂದನೂ ಪರಮಾತ್ಮ ಪ್ರತಿಪಾದನೆ. ಆದ್ದರಿಂದ ಸಕಲ ಶಾಸ್ತ್ರಗಳನ್ನು ಓದಬೇಕು. ಯಾವ ಶಾಸ್ತ್ರ ಬಿಟ್ಟರು ದೇವರ ಗುಣ ಮಿಸ್ ಆಗ್ತದೆ? ಒಂದೊಂದು ಶಬ್ದದಲ್ಲಿ ಒಂದು ಗುಣ ಬಂದಿರೋದ್ರಿಂದ ಆ ಶಾಸ್ತ್ರ ಓದದೆ ಹೋದರೆ ಎಲ್ಲ ಒಂದೊಂದು ಗುಣ ಕಳ್ಕೊಂಡ್ಬಿಡ್ತೇವೆ. ಆದ್ದರಿಂದ ದೇವರ ಗುಣಪೂರ್ಣತೆ ಚಿಂತನೆ ಮಾಡಕ್ಕೆ ಬರೋದಿಲ್ಲ, ಸರ್ವಶಾಸ್ತ್ರಗಳನ್ನು ಓದಬೇಕು. ಇನ್ನೂ ಹೇಳೋದಾದರೆ, ಊಟಕ್ಕೆ ಕೂತಾಗ ಬಡಿಸಿರ್ತ ಯಾವ್ದು ತಿನ್ನಬೇಕು ಅಂದರೆ, ಬಡಿಸಿದ್ದೆಲ್ಲ ತಿನ್ನು ಅಂತ, ಬಡಿಸಿದ್ದೆಲ್ಲ ತಿನ್ನು ಹೇಗೋ ಇರೋದೆಲ್ಲ ತಿಳಿ, ಅಲ್ಲಿ ತಿನ್ನೋದು ಇಲ್ಲಿ ತಿಳಿಯೋದು, ಬಡಿಸಿದ್ದು ಚೂರು ಕೂಡ ಬಿಡೋದು, ಕೆಲವೊಂದು ಎಲ್ಲ ಒರೆಸಿಬಿಡ್ತಾರೆ ಪೂರ್ತಿಯಾಗಿ, ಅದು ಫಸ್ಟ್ ಕ್ಲಾಸ್ ಊಟ ಅಂದರೆ ಆಯ್ತು ಒರೆಸೋದು. ಆ ರೀತಿಯ ನಿಶೇಷವಾಗಿ ಒಂದು ಗ್ರಂಥ ಬಿಡದಂತೆ ಓದಬೇಕು. ಎಲ್ಲ ಗ್ರಂಥ ಎನಿಸಿತ್ತು ನಮಗೆ ಗೊತ್ತಿದ್ದ ದಿವಸ, ಅವೆಲ್ಲ ಕೋಟ್ಯಂಶೋಪಿ ನವಿದ್ಯತೆ. ಅದಕ್ಕೆ ಆಚಾರ್ಯ ಮಾಡಿದ್ದವ್ರ ಗೊತ್ತ ಯೋಚನೆ ಮಾಡಬೇಡಿ, ಎಲ್ಲ ಗ್ರಂಥ ಇದ್ರೆ ಎಷ್ಟು ಫಲ ಆಗಬೇಕು ಅಂತ ಗ್ರಂಥ ಬರಿತೇವೆ ಅಂತ ಬರೆದ್ರಲ್ಲ, ಅದು ಸರ್ವ ಮೂಲ ಅಂತ ಇದೆ. ಎಷ್ಟು ಮೂಲ ಲುಪ್ತವಾದರೂ ಕೂಡ ಇದು ಎಸ್ಎಸ್ ಮಿಸ್ ಆಗಬಾರ್ದು. ಆ ರೀತಿ ಸರ್ವ ಮೂಲ ಅನ್ನೋ ಪದ ಮೂಲ ಗ್ರಂಥ ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಾಗ್ತದೆ. ಇಷ್ಟು ಉಳಿಸಿದರೆ ಮೂಲ ಗ್ರಂಥ ಎಲ್ಲ ಉಳಿಸಿದಾಗ ಆಗಿಬಿಡುತ್ತೆ, ಅರ್ಥ ಸಮೇತ ಉಳಿಸಿದಾಗ, ಮತ್ತೆ ಬರೀ ಟೆಕ್ಸ್ಟ್ ಅಲ್ಲ, ಅರ್ಥ ಸಮೇತ ಉಳಿಸಿದಾಗ ಆಗುತ್ತೆ. ಆದ್ದರಿಂದ ಸರ್ವಮೂಲ ಗ್ರಂಥಗಳು ಕೊನೆಗೆ ಹೇಳೋದಾದರೆ ಎಷ್ಟು ಓದಬೇಕು ಸರ್ವಮೂಲ ಗ್ರಂಥಗಳಿಂದ ಪ್ರಶ್ನೆ. ಸರ್ವಮೂಲ ಗ್ರಂಥ ಎಷ್ಟು ಓದಬೇಕು ಅಂದರೆ ಸರ್ವ ವೇದಾಂತ ಪ್ರತ್ಯಯ, ಅದೇ ಉತ್ತರ. ಎಲ್ಲ ಶಾಸ್ತ್ರ ಓದಬೇಕು, ಹಾಗೆ ಎಲ್ಲ ಸರ್ವಮೂಲ ಗ್ರಂಥ ಓದಬೇಕು ಅಂತ. ಸರ್ವಮೂಲ ಪ್ರತ್ಯಯ, ಅದು ಸರ್ವ ವೇದಾಂತ ಪ್ರತ್ಯಯ, ಸರ್ವಮೂಲ ಪ್ರತ್ಯಯ. ಯಾಕೆ ಚೋದನಾದ್ಯ ವಿಶೇಷ, ಇದನ್ನು ಓದಿ ಅದನ್ನು ಓದಿ ಆಚಾರ್ಯ ಹೇಳಿಲ್ಲ, ಓದಬಾರದ ಗ್ರಂಥ ಅಂತ ಆಚಾರ್ಯ ಬರೆದಿಲ್ಲ. ಎಲ್ಲ ಗ್ರಂಥ ಓದಬೇಕಾದ ಗ್ರಂಥ, ಆದ್ದರಿಂದಾಗಿನೇ ನಾವು ಓದಲೇಬೇಕು. ಆಚಾರ್ಯ ಎರಡು ಕೆಲಸ ಮಾಡಿದರು, ಪಾಕ ಮಾಡಿದವನು ಊಟಕ್ಕೆ ಹಾಕ್ತಾರೆ, ಆಚಾರ್ಯರು ಭೀಮಸೇನಾಗಿ ಪಾಕ ಮಾಡಿ ಬಡಿಸಿದರು, ಆಮೇಲೆ ಪರಿಪಾಕ ಮಾಡಿ ಜ್ಞಾನ ಕೊಡ್ತಾರೆ. ಸರ್ವಮೂಲ ಮೂಲ ಗ್ರಂಥ ಪರಿಪಾಕ ಮಾಡಿಬಿಟ್ಟು ಮಧ್ವಾಚಾರ್ಯರಾಗಿ ಕೊಟ್ಟರು. ಹೀಗೆ ಎರಡು ಪಾಕ ಮಾಡಿದ ಗುರುಗಳಾದ್ರಿಂದಾಗಿನೇ ಪಠ್ಯ ಕೊಡೋ ಗುರುಗಳು ಅವರು ಭೀಮಸೇನ, ತಲೆ ಕೊಡೋ ಗುರುಗಳು ಅವರು ಆನಂದ ತೀರ್ಥ. ಆದ್ದರಿಂದ ನಮಗೆ ಭಕ್ತಿ ಮುಕ್ತಿ, ನಮೋ ನಮೋ ಅಶೇಷ ಭಕ್ತಿ ಮುಕ್ತಿದಾಯಿನಿ ಅಂತ ಹೇಳ್ತಾರಲ್ಲ, ನಿತ್ಯಾನಂದ ಭೋಜನದಾಯಿನಿ ಅಂತ ಆಚಾರ್ಯ ಹೇಳ್ತಾರೆ. ನಿತ್ಯಾನಂದವೇ ನಿಜವಾದ ಭೋಜನ. ನಮಗೆ ಭೋಜನವೇ ಆನಂದ, ನಿತ್ಯಾನಂದನೇ ಅವರಿಗೆ ಭೋಜನ. ಇಷ್ಟೇ ವ್ಯತ್ಯಾಸ. ಭೋಜನ ಆನಂದ ಅಂದ್ರೆ ಮೂರ್ತಾಶಿಗೆ ಹೋಗಿಬಿಡುತ್ತದೆ, ನಿತ್ಯಾನಂದ ಭೋಜನ ಅಂದ್ರೆ ಎಂದು ಹೋಗೋದಿಲ್ಲ. ಅದರಿಂದಾಗಿ ಮುಕ್ತಿಯಲ್ಲಿ ಶಾಶ್ವತ ಸುಖ ಪಡ್ಕೊಂಡಿರಬಹುದು. ಭಕ್ತಿಪಾದದ ಗುರಿ ಒಟ್ಟಾಗಿ ದೇವರನ್ನ ಒಲಿಸೋದು, ದೇವರನ್ನು ತಿಳಿಯೋದು, ಒಲಿಸೋದು, ಭಿನ್ನ ಅಂತ ತಿಳ್ಕೊಳ್ಳೋದು, ರೂಪರ ಭೇದ ಇಲ್ಲ ಅಂತ ತಿಳ್ಕೊಳ್ಳೋದು. ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವ ಭೇದವಾನ್ ಮತ್ತೆ ಸರ್ವದೇಶು ಕಾಲೇಶು ಏಕ ಪರಮೇಶ್ವರ. ಈಶ್ವರ ಶಬ್ದ ಸಾಲ್ದು ಪರಮೇಶ್ ಪರಮಶ್ಚಾಸೋ ಈಶ್ವರಶ್ಚ ಪರಮಾನಾಮಪಿ ಈಶ್ವರ. ಎಷ್ಟು ಬೇಕಾದ್ರೆ ಅರ್ಥ ಮಾಡಬಹುದು. ಪರಮಾನಾಮಪಿ ಈಶ್ವರ ಪರಮೇಶ್ವರ, ಪರಮಶ್ಚಾಸು ಈಶ್ವರಶ್ಚ ಪರಮೇಶ್ವರ, ಈಶೇಭ್ಯೋ ವರ ಈಶ್ವರ, ಬ್ರಹ್ಮಾದಯ ಈಶ್ವರ, ದೇವ್ಯೋ ವರ ಇತಿ ಈಶೇಭ್ಯ ವರ ಈಶ್ವರ. ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ಬಹಳ ದೊಡ್ಡದಾದ್ರಿಂದ ಅಂತ ಮಹಿಮೆಯನ್ನು ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ. ಅಂತ ಭಕ್ತಿಪಾದದ ಪರಮಸೂತ್ರ ಭಾಷ್ಯವನ್ನು ಪರಮೋದ್ಯ ವಿಶೇಷವಾದ ರೀತಿಯಲ್ಲಿ ಆಚಾರ್ಯರು ಬರೆದಿದ್ದಾರೆ. ವಿಕಾರ ತತ್ವಪ್ರಕಾಶ ಕೆಲವರು ಅರ್ಥ ಆಗದ ಸಂಗತಿ ಬದಲಾದವುಗಳೆಲ್ಲ ಅದನ್ನೆಲ್ಲ ಶ್ರೀಮದ್ ಆಚಾರ್ಯರ ಗ್ರಂಥಕ್ಕೆ ತಿಳಿಸಿಕೊಟ್ಟ ಮಹಾನುಭಾವರು ನಮ್ಮ ಟೀಕಾಕೃತ್ಪಾದರು. ಅವರ ತತ್ವಪ್ರಕಾಶಿಗಾರ ತತ್ವಪ್ರಕಾಶಿಕಾರಿ. ಇವತ್ತು ನಾವು ತತ್ವಪ್ರಕಾಶಕ್ಕೆ ಇಲ್ಲದೆ ಹೋದರೆ ಭಾಷ್ಯದ ಪದಗಳ ಸಂಗತಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಪ್ರತಿ ಪದದ ಸಂಗತಿ ತಿಳ್ಕೊಂಡು ಓದಬೇಕು. ತತ್ವಪ್ರಕಾಶಿಕರ ಬಗ್ಗೆ ಬೇಕೇ ಬೇಕು. ಅದಕ್ಕೆ ಪದ್ಮನಾಭತೀರ್ಥರ ಬಗ್ಗೆ ನ ತತ್ವ ಮಾರ್ಗೇ ಗಮನಂ ವಿನಾ ಯದ ಉಪಜೀವನಂ ಅಂತ ಹೇಳ್ತಾರೋ ಆ ತಿಕಾರ್ಯಾರ ಬಗ್ಗೆ ಅದೇ ಸತ್ಯವಾದ ಮಾತು. ಅವರು ಉಪಜೀವಿಸ್ತಾ ಹೋದರೆ ತತ್ವ ಮಾರ್ಗದಲ್ಲಿ ಗಮನ ಗಮನ ಸಹಿತ ಅವಗಮನ ಜ್ಞಾನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಂತ ತತ್ವಪ್ರಕಾಶಿಕ ಬರೆದ ಮಹಾನುಭಾವರು ಸಾಕ್ಷಾತ್ ದೇವತೀರ್ಥರು. ಅವರು ಸರ್ವಜ್ಞರಾದರೆ ಇವರು ಸರ್ವಜ್ಞ ಕಲ್ಪರು. ಮುಂದೆ ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರೆಲ್ಲ ಅತ್ಯದ್ಭುತವಾದ ಟಿಪ್ಪಣಿಗಳನ್ನು ಬರೆದು ನಮಗೆ ಅದು ವಿಶಿಷ್ಟವಾದಂತಹ ಇನ್ನೂ ತಾತ್ಪರ್ಯ ತಿಳಿಸಕ್ಕೆ ಅನುಗ್ರಹ ಮಾಡಿದ್ದಾರೆ. ಅಂತಹ ಒಂದು ಭಕ್ತಿಪಾದ ಮಾತ್ರದ ಒಂದು ಮಂಗಲ ಕಾರ್ಯಕ್ರಮವನ್ನು ಇಲ್ಲಿ ಮಾಡತಕ್ಕಂಥ ಸುಯೋಗ ಬಂದಿದೆ. ಇಲ್ಲಿ ಸುಬ್ರಹ್ಮಣ್ಯ ಮಠದಲ್ಲಿ ಭಾಷ್ಯ ಮಂಗಳ ಮಾಡೋದು ಅಂತ ಹೇಳಿದರೆ ಅದು ಎರಡು ಒಂದು ಕಾರಣ. ಇವತ್ತು ಬಹುಶಃ ಒಂದು ಮಠದಲ್ಲಿ ಆಚಾರ್ಯ ಕರಾಚಿತವಾದ ಹೆಚ್ಚು ಮೂರ್ತಿಗಳು ಸಿಗಬೇಕು ಅಂತಿದ್ರೆ ಸುಬ್ರಹ್ಮಣ್ಯ ಮಠ ಅಂತಾರೆ. ಅದು ನರಸಿಂಹದೇವರನ್ನು ಆಚಾರ್ಯರು ಹೇಗೆ ಮಾಡಿದ್ರು ಗೊತ್ತಾ? ಅದು ಮಾಯಾವಾದ ಖಂಡ ಇದ್ದಾಗಿದೆ. ನರಸಿಂಹ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ ಜೈತ್ಯವಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ನರಸಿಂಹ ಒಡೆ ಇರತ್ತೋ ಅದ್ವೈತ ಸನ್ಯಾಸಿ ಇದ್ದಂತೆ. ಆತನ್ನು ಸೋಲಿಸಿಬಿಟ್ಟು ಆ ಮೂರ್ತಿ ತಗೊಂಡು ಆಚಾರ್ಯರಲ್ಲಿ ಇಟ್ಟಿದ್ದಾರೆ. ಆಚಾರ್ಯರು ಅಂದ್ರೆ ಅದು ಮಾಯಾವಾದವನ್ನು ಸೋಲಿಸಿದ್ರೆ ಸಂಕೇತ ನರಸಿಂಹ. ಮಾಯವಾದ ಖಂಡನೆಯ ಫಲಶ್ರುತಿ ನರಸಿಂಹದೇವರು ಬಂದಿತ್ತು. ಆಚಾರ್ಯ ಇತ್ಯಾದ ಫಲನೆ ಅವರಿಗೆ ಹೊಸ ಫಲಶ್ರುತಿ ಬೇಕಿಲ್ಲ, ಬಂದರು ಅಲ್ಲಿಟ್ರು. ಅಷ್ಟೇ ಅಲ್ಲ, ವಿಘ್ನಗಳು ಪರಿಹಾರ ಆಗ್ಲಿಕ್ಕೆ ನರಸಿಂಹದೇವರು ಬೇಕಲ್ಲ. ಮುಂದೆ ವಿಘ್ನ ಬರ್ತದೆ, ಒಂದು ವಿಘ್ನ. ಯಾವ ವಿಘ್ನ ಬರ್ತದೆ ಗೊತ್ತಾ? ಎಲ್ಲ ಸ್ವರೂಪ ಲುಪ್ತ ಆಗಿಬಿಡ್ತದೆ ಎಲ್ಲ ಗ್ರಂಥಗಳು. ಅಂತ ವಿಘ್ನ ಪರಿಹಾರ ನರಸಿಂಹದೇವರೇ ಬೇಕು. ಆ ಕ್ಷಣಕ್ಕೆ ಮತ್ತೆ ವಿಷ್ಣು ತೀರ್ಥರು ಬರ್ತಾರೆ ಮಹಾನುಭಾವ. ಅದು ವ್ಯಾಸಮುಷ್ಟಿಗಳಿರ್ತಕ್ಕಂಥ ಅತಿ ಹೆಚ್ಚು ವ್ಯಾಸಮುಷ್ಟಿ, ಒಳಗು ವ್ಯಾಸಮುಷ್ಟಿ, ಹೊರಗು ವ್ಯಾಸಮುಷ್ಟಿ ಇರ್ತಕ್ಕಂಥ ಮಠ ಸುಬ್ರಹ್ಮಣ್ಯ ಮಠ. ಅಂತ ಒಂದು ಮಠದಲ್ಲಿ 144 ಲಕ್ಷ್ಮೀನಾರಾಯಣ ಸಾರಿಗ್ರಾಮ 144 ಆ ಕಂಪುಟ ನೋಡಿದಿರಲ್ಲ, 144 ಲಕ್ಷ್ಮೀನಾರಾಯಣ ಒಂದು ಲಕ್ಷ್ಮೀನಾರಾಯಣ ಸಾರಿಗ್ರಾಮ ಮರ ಹಿಡ್ತಾರೆ. ಅಲ್ಲಿ ಹೋದಾಗ ಹಿಡ್ತಾರೆ 10,000-20,000 ಸಾರಿಗ್ರಾಮ ಸಿಕ್ಕರೆ ಆದರೆ ಒಂದು ಲಕ್ಷ್ಮೀನಾರಾಯಣ ಸಾರಿಗ್ರಾಮ ಇರೋ ಸಂಭವ ಇದೆ ಅಂತಷ್ಟೆ. ಅಷ್ಟ ಅಪರೂಪ. ಅದರಲ್ಲೂ ಕೂಡ ಈ ಸೈ ಸಿಗೋದು ಭಾರಿ ಕಷ್ಟ. ಆ 144 ಒಂದೇ ಸೈ ಸಿಗಬೇಕಾದ್ರೆ ಭದ್ರಾಚಾರ್ಯ ಬಿಟ್ಟು ಯಾರಿಗೂ ಸಿಗೋದಿಲ್ಲ ಅಂತ. ಅದನ್ನ ಆಚಾರ ಹಾಕಿಬಿಟ್ಟು ವ್ಯಾಸಮುಷ್ಟಿಗಳನ್ನ ಇಟ್ಟು ಅದನ್ನ ಮುಟ್ಟಿದ್ದಾರೆ. ಅವರೇ ಮುಚ್ಚಿದ್ದಾರೆ. ಹೇಗೆ ಮುಚ್ಚಿದ್ದಾರೆ ಅಂದ್ರೆ ಯಾರು ತೆಗಿಬೇಕು ಅವರೇ. ಪಾರ್ಸೆಲ್ ತೆಗಿಬೇಕಾದ್ರೆ ಸಂಬಂಧಪಟ್ಟರೆ ಹುಡುಗರು ತೆಗೆದ್ರೆ ತೆಗೀತಾ ಇರ್ತದೆ. ನಾವೆಲ್ಲ ಎರಡನೇ ಪಾರ್ಸೆಲ್ ಮಾಡ್ತೇವೆ. ದೇವರನ್ನೇ ಪಾರ್ಸಲ್ ಮಾಡಿ ಕಳಿಸೋರು ಶ್ರೀಮದ್ ಆಚಾರ್ಯರು ವಿಷ್ಣು ತೀರ್ಥರಿಗೋಸ್ಕರ. ವಿಷ್ಣು ತೀರ್ಥರ ಅದಿಟ್ಟು ಪೂಜೆ ಮಾಡಿದ್ದಾರೆ. ಮುಂದೆ ಎರಡು ಕೆಲಸ ಮಾಡಬೇಕು. ಒಂದು ಸಂಪುಟ ತೆಗಿಬೇಕು, ಇನ್ನೊಂದು ಭೂಗತ ಮಾಡಿರೋ ಗ್ರಂಥ ತೆಗಿಬೇಕು. ಎರಡು ಕೆಲಸ. ದೇವರನ್ನು ತೆಗಿಬೇಕು, ಗ್ರಂಥರು ತೆಗಿಬೇಕು, ಕೃಷ್ಣರು ತೆಗಿಬೇಕು, ವೇದವ್ಯಾಸರು ತೆಗಿಬೇಕು. ಎರಡು ರೂಪ ತೆಗಿಯೋ ಕೆಲಸ ವಿಷ್ಣು ತೀರ್ಥರಿಗೆ ಭಗವಂತ ಕೊಟ್ಟಿದ್ದಾನೆ. ಮುಂದೊಂದು ಕಾಲಕ್ಕೆ ಸ್ವರ್ಗ ಲುಪ್ತ ಆಗುತ್ತೆ. ಈಗ ನೋಡಿದ್ರೆ ಏನು ಆಶ್ಚರ್ಯ ಅನಿಸೋದಿಲ್ಲ. ಈಗಾಗಲೇ ಸಾಕಷ್ಟು ಈಗಾಗಲೇ ಲುಪ್ತ ಆಗ್ತಾ ಇದೆ. ಅರ್ಥ ಲೋಪ ಆಗ್ತದೆ, ಎಷ್ಟೋದಕ್ಕೆ ದೀಕ್ಷೆ ಲೋಪ ಆಗ್ತಾ ಇದೆ. ಮುಂದೊಂದು 36,000 ವರ್ಷದೊತ್ತಿಗೆ ಪೂರ್ತಿ ಹೋಗಿಬಿಡ್ತದೆ. ಯಥಾ ಪ್ರಕಾರ ನಾನೇತು ಅಜ್ಞಾನತಾಂಗತೆ ಇದ್ದಾಗ ಹಾಗೆ ವೇದವ್ಯಾಸ ದೇವರು ಬಂದರು. ವೇದವ್ಯಾಸ ಸಂಪುಟ ಬರಬೇಕಷ್ಟೇ. ವೇದವ್ಯಾಸ ಸಂಪುಟದಿಂದ ಮತ್ತೆ ಜ್ಞಾನ ಎಲ್ಲ ಕಡೆ ಪ್ರಕಾಶವಾಗಬೇಕು. ಅಂತ ಕೆಲಸ ವಿಷ್ಣು ತೀರ್ಥರು ಕೊಟ್ಟಿದ್ದಾರೆ. ಎಂಥ ಮತ ನಮ್ಮ ಮತ? ಭಾಷ್ಯ ಬರದ ಶ್ರೀಮದ್ ಆಚಾರ್ಯರು ಅದ್ಯಾಪಿ ಇದ್ದಾರೆ. ಬದರಿ ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಸ್ಥೆ ವಿದ್ವಾನ್ ಅಸಸ್ಯ ಸನ್ನಿಧವು. ಇವತ್ತು ಇದ್ದಾರೆ ವಿಷ್ಣು ತೀರ್ಥರು. ಅವರು ಇವತ್ತಿಗೂ ಇದ್ದಾರೆ. ಸತ್ಯ ಹೇಳ್ತಾರೆ ಸರ್ತ ಭಾರತೀಯರು ವಾದಿರಾಜ ಸ್ವಾಮಿ ಎಂಥ ಅಣ್ಣ ತಮ್ಮಂದರು. ಅವರಿಬ್ರು ಕೂಡ ಇವತ್ತು ಇರೋ ಆಚಾರ್ಯ, ಇವತ್ತು ಇರೋ ಆಚಾರ್ಯ. ಇವರು ನಮ್ಮ ವಿಷ್ಣು ತೀರ್ಥರು ಘೋರ ಪರ್ವತ ತಪಸ್ ಮಾಡ್ಕೊಂಡು ಕೂತಿದ್ದಾರೆ. 36,000 ವರ್ಷ ಹಾಗೆ ಇರ್ತಾರೆ. ಆಮೇಲೆ ಬಂದು ಅದನ್ನು ತೆಗಿತಾರೆ, ಬಂದು ತೆಗೆದನ್ನು ಕೊಡ್ತಾರೆ ಅಂತ ಹೇಳ್ಕೊಂಡ್ರೆ ಇಷ್ಟು ಪ್ರಾಕ್ಟಿಕಲ್ ಆಗಿ ಹೇಳತಕ್ಕಂಥ ಮತ ಶ್ರೀಮದ್ ಆಚಾರ್ಯರ ಮತ ಪ್ರಾಕ್ಟಿಕಲ್ ಆಗಿ ಯೋಚನೆ ಕಣ್ಣಾರಿ ಕಣ್ಣು ಪ್ರತ್ಯಕ್ಷ ಸಿದ್ಧ ಮಾಡಿಕೊಡ್ತಾ ಇದ್ದಾರೆ. ಅದು ಅಪೂರ್ವವಾದ ಕಾರ್ಯ ವಿಷ್ಣು ತೀರ್ಥರು. ಅಂತ ಮಹಾನುಭಾವರಿಂದ ಪುನಃ ಸನ್ನ ತಿರೋಹಿತೆ ಸನ್ಮತೆ ಸ್ವಿನ್ ವಿಷ್ಣು ತೀರ್ಥೋ ಗುಹಾಚಲಾತ್ ಆಗತ್ಯ ಅತ್ರತ್ಯ ಗ್ರಂಥಾಂತ ಪ್ರಚಲಿಷ್ಯತಿ ಅಂತ ಹೇಳ್ತಾ ವರ್ಣನೆ ಮಾಡ್ತಾ ಸಂಪ್ರದಾಯ ಪತ್ರ ಋಷಿಕೇಶಿರ್ತಾರ ಮಾತಿದ್ರು. ಆಚಾರ ಸಾಕ್ಷಾತ್ ಶಿಷ್ಯರು ಬರೆದ ಮಾತು ವಾದ್ರ ಚೌಳ ಮತ್ತೆ ಅದನ್ನೇ ಮುಂದುವರಿಸ್ತಾ ಇದ್ದ. ಇಂಥ ಮಹಾನುಭಾವರ ಇರತಕ್ಕಂಥ ಬಂದಿರತಕ್ಕಂಥ ಮಠ ಬರತಕ್ಕಂಥ ಮಠ ಕೆಲವು ವಿಶೇಷ ಇಂಥವ್ರು ಬಂದು ಮಠ ಅಂತ ಹೇಳ್ತೇನೆ. ಇವತ್ತು ಬಂದು ಮಠ ಬರೋ ಮಠ ಎರಡು ವಿಷ್ಣು ತೀರ್ಥರು ಬಂದು ಮಠ ವಿಷ್ಣು ತೀರ್ಥರು ಬರೋ ಮಠ ಎರಡೂ ಮಠ ಆಗಿರೋ ಇಟ್ಟು ಬಂದು ಸುಬ್ರಹ್ಮಣ್ಯ ಮಠದ ಭಾರಿ ವೈಶಿಷ್ಟ್ಯ ಅಂತ ಒಂದು ವೇದವ್ಯಾಸ ದೇವರು ಇದ್ದಾರಲ್ಲ ವೇದ ಸಾಕ್ಷಾತ್ ಆಗಿದ್ದಾರೆ ಅಂತ ಮಠದಲ್ಲಿ ಇವತ್ತು ತತ್ವಪ್ರಕಾಶಿಕ ಅಂದ್ರೆ ಭಾಷ್ಯದ ಅರ್ಥ. ಭಾಷ್ಯ ಅಂದ್ರೆ ಬ್ರಹ್ಮಸೂತ್ರ ಬ್ರಹ್ಮಸೂತ್ರ ವೇದವ್ಯಾಸರೇ ಬರೆದರು. ವೇದವ್ಯಾಸರು ಬರೋದಂತಾರೆ ವೇದವ್ಯಾಸರೇ ಅರ್ಪಿಸಿದಾಗೈತೆ. ಹರಿಯ ಕರುಣಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಇದ್ದ ಹಾಗೆ ಇಲ್ಲಿ ಮೂಲಕ ಅಲ್ಲ ನೇರ ಅರ್ಪಿಸಿದ್ರೆ ಹಾಗೋ ಹಾಗೆ ಅಂತ ದೊಡ್ಡ ಸುಯೋಗ ಬಂದಿದೆ. ಪರಬುದ್ಧ ಶ್ರೀಪಾದಗಳವರು ಅನೇಕ ಕಾರ್ಯಕ್ರಮಗಳ ಮಧ್ಯೆ ಇಲ್ಲಿ ಆಗಮಿಸಿಬಿಟ್ಟು ಅನುಗ್ರಹ ಮಾಡಿದ್ದಾರೆ. ಅಂತಹ ವಿಶಿಷ್ಟವಾದ ದಶಮಿ ಅಂತ ಹೇಳುವ ದಶಮಿ ತಿಥಿ ದಶಮಿ ತಿ ಆಚಾರ್ಯ ದಶಮಿ ಅದಕ್ಕೆ ಪೂರ್ಣ ದಶಪ್ರವೃತ್ತಿ ಅಂತ ಯುಗಾದ ದಶಮಿ ಅಂದ್ರೆ ಅವರೇ ಯಾವ ದಶಮಿಗಳು ಹತ್ತು ಗುಣಗಳು ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಪ್ರತಿಷ್ಠಿತಿ ಯೋಗ ಪ್ರಾಣೋ ಬಲಂಚೈವ ವಿಪೋದರ ಇತಿ ಸ್ಮೃತ ಹತ್ತು ಗುಣಗಳು. ಆದ್ದರಿಂದ ಭಕ್ತಿಯಾದಿ ದಶಕ ಅಂತ ಆಚಾರ್ಯ ಹೇಳಿದ್ರು ಅಂತ ನಿಜವಾದ ದಶಮಿ ಅಂದ್ರೆ ಅವರು. ನೆಕ್ಸ್ಟ್ ಏಕಾದಶಿ ಅಂದ್ರೆ ಏಕಾದಶಿ ಅಂದ್ರೆ ಪ್ರೇರಕ ನಾರಾಯಣ ಇವರು ದಶಮಿ ಇವರು ಏಕಾದಶಿ ನಾರಾಯಣ ಹರಿದಿನ. ಸೊ ದಶಮಿಯಿಂದ ಏಕಾದಶಿಗೆ ಹೇಗೆ ಹೋಗ್ತೀವೋ ವಾಯುದೇವರಿಂದ ಹರಿ ಹತ್ರ ಹೋಗ್ಬೇಕು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅಂತ ಸುಯೋಗ ಬಂದು ಪರಮಬುದ್ಧ ಶ್ರೀಪಾದರು ಸ್ವತಃ ಉಪಸ್ಥಿತರಿದ್ದು ದೇವರನ್ನ ಸಾಮಾನ್ಯ ಕೇಳ್ತೇವೆ ಗ್ರಂಥ ಓದಿ ದೇವ್ರ ದರ್ಶನ ಆಗ್ತದೆ ಅಂತೇಳಿ ದೇವ್ರ ದರ್ಶನ ಮಾಡ್ಕೋತಾರೆ ಮಂಗಳ ಆಗಿರೋದ್ರಿಂದ ಇವತ್ತು ನಿಜವಾಗ್ಲೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಆಚಾರ್ಯರು ಎಷ್ಟು ಸಾರ್ಥಕ ಸಾಧಕ ಅಂಬುದಕ್ಕೆ ಸಾಕ್ಷಿ ಇದು. ಸ್ವತಃ ಶ್ರೀಪಾದಗಳವರು ಅನುಗ್ರಹ ಮಾಡಿಕೊಂಡಿದ್ದು ನಮ್ಮ ಪರಮ ಭಾಗ್ಯ. ಸ್ವತಃ ವಿದ್ವಾಂಸರಾದ ಶ್ರೀಪಾದರು ಶ್ರೀಪಾದರು ವಿದ್ವಾಂಸರು ಮಠಾಧೀಶರು ಒಂದೊಂದು ಅನಂತ ಕಾರಣ. ವಿದ್ವಾಂಸರಲ್ಲಿ ಕೊಟ್ಟರು ಅನಂತ, ಯತಿಗಳು ಕೊಟ್ಟರು ಅನಂತ, ಪೀಠಾಧೀಶರು ಕೊಟ್ಟರು ಅನಂತ, ಮೂರು ಅನಂತ ಆಗಿರೋದ್ರಿಂದ ಅನಂತ ಅನಂತ ಅಂತ ಹೇಳ್ಕೊಂಡು ಭಾರಿ ಸಂತೋಷ ಪಡ್ಬೋದು ಅಂತ ಒಂದು ಸುಯೋಗ ಬಂದಿದೆ. ನೀವೆಲ್ಲ ಪಾಠ ಕೇಳಿ ಬಹಳ ಶ್ರದ್ಧೆಯಿಂದ ಕೇಳಿದ್ದೀರಿ. ತತ್ವಪ್ರಕಾಶದ ಗ್ರಂಥವನ್ನು ಕೇಳೋದಕ್ಕೆ ಪ್ರತಿನಿತ್ಯ ನೂರಾರು ಅನೇಕ ಬೆಂಗಳೂರಲ್ಲಿ ಬರೋ ಮನೆ ಬಿಟ್ಟು ಹೊರಗೆ ಹೋಗೋದೇ ಕಷ್ಟ. ಅಷ್ಟು ದೂರಿಂದ ಬರ್ತಾರೆ ಅಂದರೆ ನಿಜವಾದ ಆಸಕ್ತಿ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲರಿಗೂ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ ಶ್ರೀಗಳು ಪ್ರಾರ್ಥನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತೊಂದು ಭಾಗ್ಯ ಅಂದರೆ ನಮ್ಮ ಸಕ್ರಿಯ ರವೇಂದ್ರ ಉಪಾಧ್ಯಾಯ ಒಳ್ಳೆ ವಿದ್ವಾಂಸರು. ಇವತ್ತಿನ ಕಾಲಕ್ಕೆ ವಿದ್ವಾಂಸರು ಸಿಗ್ತಾರೆ, ದೀಕ್ಷಾವಂತರು ಸಿಗೋದು ಭಾರಿ ಕಷ್ಟ. ವಿದ್ವಾಂಸರಿಗೂ ದೀಕ್ಷಾವಂತ ಭಾಳ ಬೇರೆ ಅಂತ ಆಗಿಬಿಟ್ಟಿದೆ. ಇವತ್ತು ರಾಜಕಾರಣಿಗಳು ಬೇರೆ ದೇಶಭಕ್ತರು ಬೇರೆ ಆದಾಗ ಹೋಗ್ಬಿಟ್ಟಿದ್ದು, ಇಲ್ಲಿ ಎರಡು ಒಂದೇ ಆಗಿತ್ತು, ಎರಡು ಬೇರೆ ಆಗಿಬಿಟ್ಟಿದೆ. ಪಂಡಿತ ರಾಜಕಾರಣ ಶುರುವಾದಾಗ ಆಗಿರ್ತದೆ, ಸಕ್ರಿಯ ಆಚಾರ ಆಗಲ್ಲ. ಎಲ್ಲ ಸಭೆಯನ್ನು ಓದಿಗೆ ಹಾಕ್ತಾರೆ, ಎಲ್ಲದಕ್ಕೂ ಬರೀಲಿಕ್ಕೆ ಹಾಕ್ತಾರೆ. ನಿನ್ನೆ ನಮಸ್ಕಾರ ಹೇಳಿದ್ರು 6,000 ಲೇಖನ ಬರೆದಿದ್ದಾರೆ ದಳಿಪುಗಳು. 6,000 ಲೇಖನ ಒಂದು ಲೇಖನೂ ಸುಮ್ಮನೆ ಬರೆಯೋದಿಲ್ಲ, ಭಾಳ ಯೋಚನೆ ಮಾಡಿ 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 ಅನುಸಂಧಾನ ಗುರ ಯೋಚನೆ ಮಾಡಿ ಬರೀತಾರೆ ಅಂದರೆ ದೊಡ್ಡ ಸಾಧಕರು ಅವರು. ಇಲ್ಲಿಗೆ ಬಂದಿದ್ದು ಕೂಡ ದೊಡ್ಡ ಒಂದು ಭಾಗ್ಯ. ಅವರಿಗೂ ತನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ವಿದ್ವಾಂಸರು ಭೂಷಣ ಅಂತ ವಿದ್ವಾಂಸರಾಗಿ ಬಂದ ಅವರಿಗೆ ವಿಶಿಷ್ಟವಾದ ರೀತಿಯಲ್ಲಿ ಅದು ಉಡುಪಿಯಿಂದ ಬಂದಿದ್ದಾರೆ, ಮಧ್ವಾಚಾರ್ಯ ಬಂದಾಗ ಆಗಿಬಿಟ್ಟು ಉಡುಪಿಯಿಂದ ಬಂದಿರೋದ್ರಿಂದ ಆಚಾರ್ಯ ಬಂದಂತೆ ಆಗಿದೆ. ಆ ಹೆಸರು ಕೂಡ ಆನಂದ ವಿಶೇಷ ರಾಘವೇಂದ್ರ ಉಪಾಧ್ಯಾಯರಾದ್ದರಿಂದ ನಾವು ಭಾವದೀಪ ಸಮೇತ ಓದಬೇಕಲ್ಲ, ತತ್ವಪ್ರಸ ಓದಬೇಕಾದ್ರೆ ಭಾವದೀಪ ರಾಘವೇಂದ್ರ ಸಾವಳು ಬರೋದ್ರಿಂದ ಸರಿಹೋಗಿದೆ. ಜೊತೆಗೆ ಇನ್ನೂ ಒಂದೇ ಪಠ ಒಳ್ಳೆ ಅನೇಕ ವೇದಘೋಷ ಮಾಡಿದ ವಿದ್ವಾಂಸರಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಪರಮಪೂಜ್ಯ ಶ್ರೀಪಾದಗಳು ಈಗ ಒಂದು ಅನುಗ್ರಹವನ್ನು ನೀಡಬೇಕು. ಸಕ್ರಿಯವರು ಒಂದು ಎರಡು ಮಾತನ್ನ ಕಾಲ ಹೇಳಬೇಕು ಅಂತ ಹೇಳ್ತಾ ದೊಡ್ಡ ಯೋಗ ಇವತ್ತು ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳು ಇಡೀ ತತ್ವಪ್ರಕಾಶಿಗ ಮುಂದೆ ಮಂಗಳ ಆಗಬೇಕಾಗಿತ್ತು. ಆದರೆ ಅದು ಅಧಿಕಸ್ಯ ಅಧಿಕಂ ಫಲಂ ಬಿದ್ದ ಹಾಗೆ ಭಕ್ತಿಪಾದ ಸ್ಪೆಷಲ್ ಇಡೀ ಭಕ್ತ್ಯರ್ಥಾನ್ಯ ಕೇಳ ಸಾಧು ಭಕ್ತ್ಯರ್ಥಾನ್ಯವ ಕೇವಲ ಆಚಾರ ಹೇಳ್ತಾರೆ. ಎಲ್ಲ ಸಾಧನಗಳು ಒಂದು ಕಡೆ ಆದರೆ ದಾನತೀರ್ಥ ತಪೋಯಜ್ಞ ಪೂರ್ವ ಸರ್ವೇಬಿ ಸರ್ವದ ಅಂಗಾನಿ ಹರಿಸೇವಾಯಂ ಭಕ್ತಿ ಸ್ವೇಕಾ ವಿಮುಕ್ತ. ಭಕ್ತಿಪಾದ ಒಂದೇ ಮುಕ್ತಿಗೆ ಸಾಧನ ಅನ್ನೋಷ್ಟು ಮಟ್ಟಿಗೆ ಭಕ್ತಿಪಾದ ದೊಡ್ಡದು. ಸ್ಪೆಷಲ್ ಮಂಗಳ ಆದ ಸಂಕಲ್ಪ ದೇವರಿಗೆ ಬಂದಿದೆ. ಅದು ತಕ್ಕಂತೆ ಶ್ರೀನಿವಾಸ ಮೂರ್ತಿಗಳು ಪ್ರತಿ ವರ್ಷ ಯಾವುದೋ ಅವ್ರು ಮಂಗಳ ಬಾಡಿ ಮಾಡ್ತಾರೆ ಬಿಡೋದಿಲ್ಲ. ಯಾವುದೋ ಒಂದು ಕಾರಣ ಹುಡುಕಿಬಿಟ್ಟು ಒಂದು ಮಂಗಳ ಮಾಡೋ ಅಭ್ಯಾಸ ಅವರು. ಸಾಮೂಹಿಕ ಮಂಗಳ ಜೊತೆಗೆ ಪ್ರತ್ಯೇಕ ಮಂಗಳ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇವತ್ತಿನ ದಿವಸ ಸಂಕಲ್ಪ ಮಾಡಿ ಇವತ್ತೇ ಆಗಬೇಕು ಅಂತ ಹೇಳಿ ವಿಶೇಷ ಶ್ರದ್ಧೆಯಿಂದ ಮಾಡಿದ್ದಾರೆ. ಅವರು ಮೊದಲಿಂದ ಅವರು ಇಡೀ ಕುಟುಂಬ ವರ್ಗದವರೇ ವಿಶೇಷವಾಗಿ ಹರಿವಾಯಿಗಳ ಭಕ್ತರಾಗಿರೋದು ಒಂದು ಆಶ್ಚರ್ಯ. ಮತ್ತು ರಥೋಪಾಸಗಳು ಮಾಡ್ತಾರೆ, ಏಕಾದಶಾದಿಗಳನ್ನು ಮಾಡ್ತಾರೆ. ಬರೀ ಶ್ರವಣದ ಜ್ಞಾನ ಅಲ್ಲ, ಅನುಷ್ಠಾನದ ಒಂದು ದೀಕ್ಷೆ ಇರೋದ್ರಿಂದ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗಲೂ ಹರಿವಾಯಿಗಳಿಗೆ ಹೆಚ್ಚೆಚ್ಚು ಪ್ರೀತಿಕರವಾಗಿ ಇನ್ನು ವಿಶೇಷವಾದ ರೀತಿಯಲ್ಲಿ ಅವರ ಸಾಧನೆ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಗಿರಿ ಆಚಾರ್ಯ ನಾಲ್ಕು ಮಾತನ್ನು
ಶ್ರೀಮಂತ ಲಕ್ಷ್ಮೀಪಣ ಸನ್ನಿಧಾನದಲ್ಲಿ ಭಕ್ತಿಪಾದದ ಸಮರ್ಪಣೆ ಅತ್ಯಂತ ಸಮುಚಿತ ಅಂತ ಪ್ರಜ್ಞಾಚಾರಿ ತಿಳಿಸಿದ್ದಾರೆ. ನರಸಿಂಹನಿಗೂ ಪ್ರಹ್ಲಾದನಿಗೂ ಬಹಳ ನಂಟು. ಪ್ರಹ್ಲಾದ ಭಕ್ತಿಯ ಸಂಕೇತ, ಭಕ್ತಿಯ ನವವಿಧ ಭಕ್ತಿಯನ್ನು ನರಸಿಂಹದೇವರಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂಥವನೇ ಪ್ರಹ್ಲಾದ. ಹಾಗಾಗಿ ಭಕ್ತಿಪಾದ ನರಸಿಂಹದೇವರಲ್ಲಿ ಅರ್ಪಣೆ ಮಾಡುವಂಥ ಮತ್ತೊಂದು ರೀತಿಯ ದೃಷ್ಟಿಯಲ್ಲಿ ಕೂಡ ಅತ್ಯಂತ ಉಚಿತವಾಗಿದೆ. ಭಕ್ತಿಪಾದದಲ್ಲಿ ಪ್ರಾರಂಭದಲ್ಲಿ ಹೇಳುವಂಥದ್ದು ಭಕ್ತ್ಯರ್ಥ ಮಹಿಮಾ ಉಕ್ತಿ ಅಂತ ಹೇಳಿ ಸ್ವಪ್ನಕರ್ತೃತ್ವವನ್ನು ಹೇಳ್ತಾರೆ. ಸ್ವಪ್ನಕರ್ತೃತ್ವ ಅದು ಭಗವಂತನ ಒಂದು ಮಹಿಮೆ. ಆಚಾರ್ಯರು ಹೇಳಿದ್ರು, ಈ ಭೌತಿಕ ಸೃಷ್ಟಿಯಲ್ಲಾದರೂ ನಮಗೆ ಒಮ್ಮೆ ಭ್ರಮೆ ಬರುತ್ತೆ, ಇದು ನಾವು ಮಾಡಿರುವಂತಹದ್ದು, ಇದರಲ್ಲಿ ನಮ್ದು ಪಾತ್ರ ಇದೆ. ಆದ್ರೆ ಸ್ವಾತ್ಮ ಸೃಷ್ಟಿಯಲ್ಲಿ ಸ್ವಲ್ಪವೂ ಭ್ರಮೆಗೂ ಅವಕಾಶ ಇದೆ. ಪೂರ್ಣ ತೇಜಸನಾಮಕ ಭಗವಂತ ಪೂರ್ಣ ನಮ್ಮ ವಾಸನವನ್ನು ಇಟ್ಟುಕೊಂಡು ಮಾಡುವಂತ. ಹಾಗಾಗಿ ಅದು ಪೂರ್ತಿ ಪರಮಾತ್ಮನ ಮಹಿಮೆಗೆ ದ್ಯೋತಕವಾದದ್ದು. ಬರೇ ಮಹಿಮೆಗೆ ಮಾತ್ರ ಅಲ್ಲ, ನಮ್ಮ ಮೇಲಿನ ಪ್ರೀತಿಗೂ ಕೂಡ ಅದು ದ್ಯೋತಕವಾದದ್ದು. ಇವರೇ ಹೇಳುವಂತೆ, ಜಯತೀರ್ಥರು ಹೇಳುವಂತೆ, ಪಾಪಂ ಪ್ರಾಪಯತಿ ಶ್ರಮಾಪತಿ, ನಮ್ಮ ಶ್ರಮ ಪರಿಹಾರಕ್ಕಾಗಿ ನಮಗೆ ನಿದ್ದೆಯನ್ನು ನೀಡುವವ ಭಗವಂತ. ಬರೇ ನಿದ್ದೆ ಮಾತ್ರ ಅಲ್ಲ, ಅಲ್ಲಿ ಸ್ವಪ್ನ. ಸ್ವಪ್ನವನ್ನು ಯಾಕೆ ಭಗವಂತ, ಸ್ವಪ್ನ ಸೃಷ್ಟಿಯನ್ನು ಭಗವಂತ ಯಾಕೆ ಮಾಡ್ತಾನೆ ಅಂದರೆ, ನಾವು ನಮ್ಮ ಪ್ರಾರಬ್ಧ ಕರ್ಮ ಪ್ರಕಾರ ಎಷ್ಟೋ ಅನುಭವಿಸಬೇಕಾಗುತ್ತೆ. ಅದನ್ನು ಅನುಭವಿಸುವುದಂದ್ರೆ ಇನ್ನೆಷ್ಟು ಎಷ್ಟೋ ಜನ್ಮವನ್ನು ಪಡಿಬೇಕಾಗುತ್ತೆ. ಅದನ್ನು ಮೊಟಕುಗೊಳಿಸುವುದಕ್ಕಾಗಿ ಓಂ ಉಪಮರ್ದಂಚ ಓಂ ಅಂತ ಬ್ರಹ್ಮಸೂತ್ರದಲ್ಲಿ ಸಿದ್ಧಾಂತ ಮಾಡಿದಂತೆ ಭಗವಂತ ನಮ್ಮ ಪ್ರಾರಬ್ಧ ಕರ್ಮವನ್ನು ಸ್ವಲ್ಪ ಕ್ಷಯ ಮಾಡ್ತಾರೆ, ಅದನ್ನು ಸ್ವಪ್ನದ ಮೂಲಕ ಮಾಡ್ಕೊಳ್ತಾರೆ. ಹೇಗೆ ಅಶ್ವತ್ಥಾಮಾಚಾರ್ಯರಿಗೆ ಸ್ವಪ್ನವನ್ನು ತೋರಿಸುವ ಮೂಲಕ ಅವರ ಬಂಧನ ಆಗಬೇಕಿತ್ತು, ಅದನ್ನು ಸ್ವಪ್ನ ಪ್ರದರ್ಶನ ಮೂಲಕ ಅದರ ಉಪಮರ್ದ ಮಾಡಿದ್ರು. ಹಾಗೆ ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳೆಲ್ಲ ಆಗಬೇಕಾಗುತ್ತೆ, ಅಷ್ಟನ್ನು ನಾವು ಅನುಭವಿಸ್ತಾ ಇರಬೇಕು ಅಂದರೆ ತುಂಬ ನಾವು ಮತ್ತೆ ಜನ್ಮವನ್ನು ತಾಳ್ಬೇಕಾಗುತ್ತೆ. ಅದನ್ನು ಮೊಟಕುಗೊಳಿಸುವುದಕ್ಕಾಗಿ, ಅದರ ಉಪಮರ್ದ ಮಾಡುವುದಕ್ಕಾಗಿ ಭಗವಂತ ನಮ್ಮ ಸ್ವಪ್ನ ಪ್ರಪಂಚದಲ್ಲಿ ತೋರಿಸ್ತಾನೆ. ಹಾಗಾಗಿ ಸ್ವಪ್ನ ತೋರಿಸುವಂತಹದ್ದು ಭಗವಂತನ ಮಹಿಮೆಗೆ ಒಂದು ದ್ಯೋತಕ. ಹಾಗೆ ನಮ್ಮ ಮೇಲಿನ ಪ್ರೀತಿಯಿಂದಲೂ ಕೂಡ ನಮಗೆ ಆದಷ್ಟು ಬೇಗ ನಮ್ಮ ಪ್ರಾರಬ್ಧ ಕರ್ಮ ಸವೆತ ಆಗಿ ನಮಗೆ ಆದಷ್ಟು ಬೇಗ ಮೋಕ್ಷ ಸಿಗುವಂತಾಗಲಿ ಅನ್ನುವ ದೃಷ್ಟಿಯಿಂದ, ಹಾಗೆ ಟೀಕಾಚಾರ ಹೇಳುವಂತೆ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಅಂತ ಹೇಳಿದಾಗಿ, ನಮ್ಮ ಶ್ರಮದ ಪರಿಹಾರಕ್ಕಾಗಿಯೂ ಕೂಡ ಭಗವಂತ ಸ್ವಪ್ನವನ್ನು ನೀಡ್ತಾ ಇದ್ದಾನೆ. ಈ ರೀತಿ ಸ್ವಪ್ನಕರ್ತೃತ್ವದ ಮಹಿಮೆಯಿಂದ ಆಗುವಂತಹದ್ದು ಭಕ್ತಿಪಾದ. ಅಂತಹ ಭಕ್ತಿಪಾದದ ಸಮರ್ಪಣೆ ನರಸಿಂಹನ ಸಮ್ಮುಖದಲ್ಲಿ ನಡೆದಿದೆ. ಪ್ರಭಂಜನಾಚಾರ್ಯರ ಪ್ರವಚನ ಅಂದರೆ, ಸಾಮಾನ್ಯವಾಗಿ ಶಾಸ್ತ್ರಾರ್ಥಯುಕ್ತಾನುಭವಷ್ಟು ಉತ್ತಮ ಪ್ರಮಾಣ ಅಂತ ಪುರುಷೋತ್ತಮ ತಂತ್ರದ ಮೂಲಕ ಆಚಾರ್ಯರು ಹೇಳ್ತಾರೆ. ಶಾಸ್ತ್ರಾರ್ಥವನ್ನು ನಮ್ಮ ಅನುಭವಾರೂಢ ಮಾಡಿಕೊಳ್ಬೇಕು, ಆಗ ನಮಗೆ ಅದು ಹೆಚ್ಚು ಮನವರಿಕೆಯಾಗುವಂಥ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಳವಡಿಸತಕ್ಕಂಥವರು ಪ್ರಭಂಜನಾಚಾರ್ಯ. ನಮಗೆ ಹೆಚ್ಚು ಪ್ರಭಾವ ಬೀರುವಂಥ ಪ್ರತಿಯೊಂದು ಮಾತು ಮಾತಿಗೂ ಒಂದೊಂದು ದೃಷ್ಟಾಂತ ಕೊಟ್ಟು, ಅದು ನಾವು ಯಾವುದು ಅನುಭವಿಸ್ತಾ ಇದೆಯೋ ಆ ದೃಷ್ಟಾಂತ ಕೊಟ್ಟರು ಹೇಳಿರ್ತಾರೆ. ಹಾಗಾಗಿ ಪೂರ್ತಿ ಹೌದು ಅಂತ ಅನಿಸುತ್ತೆ. ಆ ರೀತಿ ಆಚಾರ್ಯರೇನು ಉತ್ತಮ ಪ್ರಮಾಣ ಅಂತ ಹೇಳಿದ್ದಾರೆ ಶಾಸ್ತ್ರಾರ್ಥ ವಿಷಯದಲ್ಲಿ. ಶಾಸ್ತ್ರಾರ್ಥ ಯುಕ್ತ ಅನುಭವಸ್ತು ಅನುಭವಾರೂಢವಾದಾಗ, ಶಾಸ್ತ್ರಾರ್ಥವು ಅನುಭವಾರೂಢವಾದಾಗ ಅದು ಉತ್ತಮ ಪ್ರಮಾಣ ಅಂತ. ಅದಕ್ಕೆ ಒಳ್ಳೆಯ ನಿದರ್ಶನ ಆಚಾರ್ಯರ ಪ್ರವಚನ. ಆ ಆಚಾರ್ಯರ ಪ್ರವಚನ ನರಸಿಂಹದೇವರ ಸಮ್ಮುಖದಲ್ಲಿ, ಹಾಗೆ ವಿದ್ಯಾ ಪ್ರಸನ್ನರ ಸಮ್ಮುಖದಲ್ಲಿ. ಅದರಿಂದ ದೇವರು ನಮ್ಮನ್ನೆಲ್ಲ ಅನುಗ್ರಹ ಮಾಡಬೇಕು, ವಿಶೇಷವಾಗಿ ಆಚಾರ್ಯರ ಅನುಗ್ರಹ ಸಂದರ್ಭದಲ್ಲಿ ನಾನು ಒಬ್ಬ ಜಿಜ್ಞಾಸವಾಗಿ
ಚಕ್ರಂ ಚರಂ ಚಲಲಂ ಕ್ರಿಯಾ ಸಮೇತಂ ವಿದ್ವಾಂಸಕೋಟ್ಯಧಿಕರೀ ಸಮಂತ ಶಕ್ತಿ ವಿಜ್ಞಾನ ರುಚಿ ಪರಿಪೂರಿತಾಂತರ ಪಾಶ್ಯಾಂಗಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನಂದೋಸ. ಈಗಾಗಲೇ ಆಚಾರ್ಯರು ತಗ್ಲಿ ಆಚಾರ್ಯರು ಕೂಡ ಹೇಳಿದ್ದಾರೆ, ನರಸಿಂಹ ನಮ್ಮ ಎಲ್ಲ ವಿಘ್ನ ಪರಿಹಾರ ಮಾಡಲಿಕ್ಕೆ ಶ್ರೇಷ್ಠವಾದ ದೇವರು. ಆಚಾರ್ಯ ತುಂಬ ಪ್ರೀತಿ ಮಾಡಿದ ದೇವರು, ಹಾಗಾಗಿ ಎರಡು ಮಠಕ್ಕೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಒಂದು ಕಾಣೀರು ಮಠ, ಒಂದು ಸುಬ್ರಹ್ಮಣ್ಯ ಮಠ. ಆಚಾರ್ಯ ಅನುಗ್ರಹ ಮಾಡಿರ್ತಕ್ಕಂಥ ಭಗವತ್ ಪ್ರತೀಕಗಳು ಬಹಳ ಗ್ರಂಥಗಳಲ್ಲಿ ಮಂಗಳಾಚರಣೆ ಮಾಡುವಾಗ ನರಸಿಂಹನದೇ ಉಪಾಸನೆ ಮಾಡುತ್ತೆ. ಯಾಕೆಂದ್ರೆ ಎಲ್ಲ ದುರಿತ ನಿವೃತ್ತಿ ಮಾಡಲಿಕ್ಕೆ ನರಸಿಂಹ ಶ್ರೇಷ್ಠವಾದ ಭಗವಂತನ ಪ್ರತೀಕ. ಆಚಾರ್ಯರಿಗೆ ಏನು ದುರಿತಗಳಿಲ್ಲ, ಉಪಾಸನೆ ಮಂಗಲಾಚರಣೆ ಮಾಡಿದ್ರೆ ವಿಘ್ನ ಪರಿಹಾರ ಆಗೋದು ಇಲ್ವೇ ಇಲ್ಲ. ಆದರೆ ನಮಗೆ ವಿಘ್ನ ಇಲ್ಲ ಅಂತ ನಾವು ಅನ್ಕೋಬಾರದು ಎಂಬ ಕಾರಣಕ್ಕೋಸ್ಕರ ಮಾತ್ರ ಆಚಾರದಿಂದ ಅದನ್ನೆಲ್ಲ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಆಚಾರ್ಯರ ಶಾಸ್ತ್ರ ತತ್ವವನ್ನು ಪ್ರಕಾಶಗೊಳಿಸಬೇಕು ಎಂಬ ಕಾರಣಕ್ಕೋಸ್ಕರ ಇವರೆಲ್ಲ ತತ್ವ ಪ್ರಕಾಶಕರು, ಗ್ರಂಥವು ತತ್ವ ಪ್ರಕಾಶ, ಇವರೆಲ್ಲ ಇವರು ವ್ಯಕ್ತಿ ಮೂರ್ತಿಮತ್ತಾದ ತತ್ವ ಪ್ರಕಾಶಕರು ಇವರೆಲ್ಲ, ಹಾಗಾಗಿ ತತ್ವವನ್ನು ನಿಮಗೆ ಪ್ರಕಾಶ ಪಡಿಸ್ತಾ ಇದ್ದಾರೆ. ಆಚಾರ ಶಾಸ್ತ್ರ ಓದೋದಕ್ಕೆ ಬಹಳ ಜನ್ಮಗಳ ಪುಣ್ಯ ಬೇಕು, ಒಂದೊಂದೇ ಜನ್ಮದ ಸಾಕಾಗುತ್ತಿಲ್ಲ. ಅಂತಹ ಪುಣ್ಯದ ಫಲವಾಗಿ ಒಳ್ಳೆಯ ಆಚಾರ್ಯರುಗಳಿಂದ ನೀವು ಕಳಿಬೇಕಾದ ಭಾಗ್ಯ ಬಂದಿದೆ. ಇದು ಮೂರು ಜನರನ್ನು ಪವಿತ್ರಗೊಳಿಸ್ತಾರೆ, ವಕ್ತಾರನ್ನು, ಪ್ರತ್ಯಕ್ಷ, ಶ್ರೋತೃವನ್ನು. ಹಾಗಾಗಿ ನೀವು ಶ್ರೋತೃಗಳು ಹೌದು, ಪ್ರತ್ಯಕ್ಷರು ಹೌದು, ಯಾಕಂದ್ರೆ ಪ್ರಾರ್ಥನೆ ಮಾಡೋದು ನೀವು ಆಚಾರದ ನಮ್ಗೆ ಹೇಳ್ಕೊಡ್ಬೇಕು ಅಂತ. ಕೇಳುವವರು ನೀವೇ, ವಕ್ತೃಗಳು ಇದ್ದಾರೆ. ಹಾಗಾಗಿ ಶ್ರಮಂಜನಾಚಾರ ಸೇವೆ ಬಹಳ ದೊಡ್ಡ ಸೇವೆ, ಯಾಕೆಂದ್ರೆ ಅವರು ಆಚಾರವಂತರನ್ನು ನಿರ್ಮಾಣ ಮಾಡಿದ್ದು ಮತ್ತೆ ಜ್ಞಾನವೇತ್ರಗಳನ್ನು ನಿರ್ಮಾಣ ಮಾಡಿದ್ದು, ಜ್ಞಾನಿಗಳನ್ನು, ಎರಡು ದೊಡ್ಡ ಕೆಲಸ. ಕೇವಲ ಒಂದೊಂದೇ ಇದು ಉಪಯೋಗ ಇಲ್ಲ, ಎರಡು ಬೇಕು ಎಂಬ ಕಾರಣಕ್ಕೋಸ್ಕರ ಜ್ಞಾನ ಮತ್ತು ಆಚಾರ ಎರಡನ್ನೂ ಸಂಪನ್ನಗೊಳಿಸುವಂತಹ ದೊಡ್ಡ ಕೆಲಸ ಮಾಡಿದ್ದಾರೆ. ಬೆಂಗಳೂರು ಮಹಾನಗರದಲ್ಲಿ ಉಪವಾಸ ಮಾಡಲಿಕ್ಕೆ ಪ್ರತಿಕೂಲವಾದ ಬೇಕಾದಷ್ಟು ವಾತಾವರಣ ಇಟ್ಟಿದ್ದಾರೆ, ಹಳ್ಳಿಯಲ್ಲೇ ಇಲ್ಲದಿರಬಹುದು, ಬೆಂಗಳೂರಿನಲ್ಲಿ ಆಗಿದ್ದಾಗ ಉಪವಾಸ ಮಾಡಲಿಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಮಾಡಿದ್ರೆ ಅತ್ಯಂತ ಸುಲಭ. ಆದರೆ ಇವತ್ತು ಬೆಂಗಳೂರು ನಗರದಷ್ಟು ಉತ್ತಮ ನಗರವೇ ಇಲ್ಲ ಉಪನ್ಯಾಸ ಮಾಡಲಿಕ್ಕೆ, ಇಷ್ಟು ಜನ ಇಲ್ಲಿ ಸೇರೋದೇ ಇಲ್ಲ. ಹಾಗಾಗಿ ಬೆಂಗಳೂರು ಒಂದು ಕಲ್ಯಾಣ ನಗರ ಅಂತ ಹೇಳುವಂಥದ್ದು ಇಂಥವರಿಂದ ಬಂದದ್ದು ಬೆಂಗಳೂರಿಗೆ ಕಲ್ಯಾಣ ನಗರ. ಇವರ ಮಂಗಲಮಯವಾದ ಭಗವಂತನನ್ನು ಎಲ್ಲ ಕಡೆ ಹಂಚುತ್ತಾ ಇದ್ದಾರೆ ಭಗವಂತನ ಸ್ವರೂಪವನ್ನು. ಅಂತಹ ಪ್ರಭಂಜನಾಚಾರ್ಯ ಇವತ್ತು ಮಂಗಲ ನಡೆದಿದೆ. ಇನ್ನೊಂದು ಪದ ಇದೆಯಲ್ಲ, ಎಲ್ಲವನ್ನು ಪೂರ್ಣಗೊಳಿಸ್ತಾನೆ ನರಸಿಂಹ, ಎಲ್ಲವನ್ನು ಪೂರ್ಣಗೊಳಿಸಿ ಒಳ್ಳೆ ಯೋಗ ಕೊಡ್ತಾನೆ ಹಿಂಗೆಲ್ಲ ಕೊಡ್ತೇನೆ.